ನನ್ನ ಬಿಡಲಿಲ್ಲ. ಆದ್ದರಿಂದ ರಾಮದೇವರ ವನವಾಸ ನಮ್ಮ ಜೀವನಕ್ಕೆ ದೊಡ್ಡ ಒಂದು ಸಂದೇಶ. ನಾವೇನ್ ಮಾಡ್ತೇವೆ, ದೊಡ್ಡವರಿಂದ ಅನ್ಯಾಯವಾದಾಗ ಪ್ರತಿಭಟನೆ, ಸಣ್ಣವರಿಂದ ದುಷ್ಟರಿಂದ ಆದ ಪ್ರತಿಭಟನೆ ಮಾಡೋದಿಲ್ಲ ಭಯ. ಆದ್ರೆ ದೊಡ್ಡವರಿಂದಾದಾಗ ನಾವು ಅದನ್ನ ನಿಂದೆಯನ್ನಾಗಿ ಮಾಡಿಕೊಂಡು ವಿಶೇಷವಾದ ಅನರ್ಥ ಗುರಿ ಆಗ್ತೇವೆ. ರಾಮದೇವರು ತೋರಿಸಿಕೊಡ್ತಾರೆ ಸಣ್ಣ ಪುಟ್ಟವಾದ ಲೋಕಕ್ಕೆ ಪರಮಾತ್ಮನೇ ದುಃಖ ಇಲ್ಲ, ಲೋಕದೃಷ್ಟಿಯಲ್ಲಿ ರಾಜ್ಯ ಕಳ್ಕೊಳ್ಳೋದಂದ್ರೆ ಸಾಮಾನ್ಯನ. ಈ ಮುಖ್ಯಮಂತ್ರಿ ಪೋಸ್ಟ್ ಉಪಮುಖ್ಯ ಪೋಸ್ಟಿನ ಪೋಸ್ಟ್ ಬಂದರೆ ಓಡಾಡ್ತಾರೆ. ಮುಖ್ಯಮಂತ್ರಿ ಪದವಿ ಹೋಗಿ ಉಪಮುಖ್ಯಮಂತ್ರಿ ಪದವಿ ಬಂದರೆ, ಮಹಾರಾಜ ಪದವಿ ಹೋಗಿ ಯುವರಾಜ ಪದವಿ ಬಂದರೆ ಗೋಳಾಡ್ತಾರೆ. ಅಂತ ಹೊತ್ತಿನಲ್ಲಿ ಪೂರ್ತಿ ರಾಜ್ಯ ಹೋಯಿತು, ಮತ್ತೇನು ಜೊತೆಗೆ ಅಲ್ಲಿರಾಗಿಲ್ಲ, ಊರಲ್ಲಿರ ವನವಾಸದಲ್ಲಿರಬೇಕು. ಎಲ್ಲಿಂದ ಒಂದು ವ್ರತ ಮಾಡಬೇಕಾದ್ರೆ ಮನುಷ್ಯ ಗೋಳಾಡಿಬಿಡ್ತಾನೆ, 4 ತಿಂಗಳು ಕಳಿಬೇಕಾದ್ರೆ ಕಷ್ಟಪಡ್ತಾನೆ. ಅಂಥದ್ದು ಬರೀ ಗಡ್ಡೆ ಗೆಣಸುಗಳಲ್ಲೇ ಕಾಲ ಕಳಿಬೇಕು. ವನವಾಸ ಅಂತ ಹೇಳಿದ್ರೆ ಎಂಜಾಯ್ ಮಾಡಿದ ವನವಾಸ ಅಲ್ಲ, ಇವತ್ತು ಎಂಜಾಯ್ ಮಾಡಿದ್ರೆ ತೀರ್ಥಯಾತ್ರೆ ಅಲ್ಲ, ಪಿಕ್ನಿಕ್ ಆಗುತ್ತಷ್ಟೇ. ಎಂಜಾಯ್ ಮಾಡಿದ್ರೆ ತೀರ್ಥಯಾತ್ರೆ ಅಲ್ಲ, ಪಿಕ್ನಿಕ್. ಅದಕ್ಕೋಸ್ಕರ ರಥ ಶ್ರದ್ಧೆಯಿಂದ ಧರ್ಮಾನುಷ್ಠಾನ ಮಾಡಿಕೊಂಡು ಮಾಡಿದ್ರೆ ತೀರ್ಥಯಾತ್ರೆ ಹಾಗೋ, ಅದನ್ನೇ ವರ್ಣನೆ ಮಾಡ್ತಾರೆ ಭಾಗವತ ಪುರಾಣದಲ್ಲಿ. ರಾಮಾಯಣದ ಹಿರಿಮೆಯನ್ನು ವರ್ಣನೆ ಮಾಡ್ತಾ, ತ್ಯಕ್ವಾ ಸುದುಸ್ತ್ಯಜ ದುರ್ಲಭ ರಾಜ್ಯಲಕ್ಷ್ಮಿ ಧರ್ಮಿಷ್ಠ ವರ್ಯ ವಚಸಾ ಯದಗಾದರಣ್ಯಂ ಮಾಯಾಮೃಗಂ ದಯಿತಯೇಕ್ಷಿತ ವನ್ಮಧಾವತ್ ವಂದಾಮಹೇ ಪುರುಷತೆ ಚರಣಾರವಿಂದಂ. ಭಾಗವತದಲ್ಲಿ ರಾಮಾವತಾರದ ಹಿರಿಮೆಯನ್ನು ವರ್ಣನೆ ಮಾಡ್ತಾ, ತ್ಯಕ್ವಾ ಸುದುಸ್ತ್ಯಜ ಸುರೇಕ್ಷಿತ ರಾಜ್ಯಲಕ್ಷ್ಮಿ, ದೇವತೆಗಳು ಬಯಸ್ತಕ್ಕಂಥ ರಾಜ್ಯ, ಅಂತ ರಾಜ್ಯವನ್ನು ಲೀಲಾಜಾಲವಾಗಿ ತ್ಯಾಗ ಮಾಡದ ಅಂತ ಕೇಳಿದರೆ, ಇದು ಸುಮ್ಮನೆ ತ್ಯಾಗ ಮಾಡಿದ್ರಲ್ಲ, ದೊಡ್ಡವರಿಗೆ ಪರ್ಪಸ್ ಇರಬೇಕು. ಅದಕ್ಕೋಸ್ಕರ ಸುಮ್ಮನೆ ಉಪವಾಸ ಇರ್ತಾನೆ, ಮುಮೂರ್ಖ ಯೋಗ ಎಲ್ಲ ದುಃಖ ಪಡ್ತಾನೆ ಅಂತ ಅರ್ಥ. ಏಕಾಶಿ ಅಂತ ಉಪವಾಸ ಇರ್ತಾನೆ, ಪರ್ಪಸ್ ಇದೆ ಅದರಲ್ಲಿ. ಪ್ರೀಣಯಾಮೋ ವಾಸುದೇವೋ ಅನ್ನೋ ಭಾವನೆ ಇದೆ. ಇದನ್ನು ಅರ್ಥ ಮಾಡಿಕೊಂಡ್ರೆ ದೊಡ್ಡವರಿಗೋಸ್ಕರ ತ್ಯಾಗ ಮಾಡಬೇಕು, ಇನ್ನು ಭಗವಂತನಿಗೋಸ್ಕರ ಎಷ್ಟು ತ್ಯಾಗ ಮಾಡಬೇಕು ಅನ್ನೋದನ್ನು ತಿಳ್ಕೊಂಡ್ರೆ ಅದು ರಾಮಾಯಣದ ದೊಡ್ಡ ಸಂದೇಶಗಳಲ್ಲಿ ಒಂದು. ಮುಂದೆ ವನವಾಸದ ಪ್ರಸಂಗ, ಅದರಲ್ಲಿ ಒಂದು ಕಡೆ ಮಾರೀಚ ಎಷ್ಟು ದುಷ್ಟ, ರಾವಣನ ಮಾತಿನಿಂದ ಸೀತಾದೇವಿಯನ್ನ ಮನಸ್ಸಿನಲ್ಲಿ ಆಕರ್ಷಣೆ ಹುಟ್ಟಿಸುತ್ತಾರೆ, ಚಿನ್ನದ ಜಿಂಕೆ ಅನಿಸಬೇಕು ಅಂತ ಯೋಜನೆ ಮಾಡ್ತಾನೆ. ಅಂದರೆ ದೇವರಿಗೆ ಮೋಹ ಕಳಿಸ್ತಕ್ಕಂಥ ಒಂದು ವಿಚಿತ್ರವಾದ ಪ್ರಲೋಭನೆಯನ್ನು ಹೊಡ್ತಾನೆ, ಭಾರಿ ತಪ್ಪು. ನಮ್ದು ಅದೇ ಪ್ರವೃತ್ತಿನೇ, ದೇವರಿಗೆ ಹಾರ ಹಾಕ್ತೇವೆ, ಹರಿಸ್ಕೊತೇವಲ್ಲ, ಆಹಾರಕ್ಕೆ ಮೆಚ್ಚಿನ ಕೆಲಸ ಮಾಡಿಕೊಡ್ತಾರೆ ದೇವರು ಅಂತ ಹೇಳಿ. ಮಹಾಲಕ್ಷ್ಮಿಗೆ ಚಿನ್ನದ ಆಮಿಷನ ಯೋಚನೆ ಮಾಡಿ, ಯಾರಿಗೆ ಆವೇಶ ಹೊಡ್ತಾ ಇರೋದೀಗ? ಇದು ನಾವು ಸೇವೆ ಮಾಡೋದು ತಪ್ಪಲ್ಲ, ಆಮಿಷ ಹೊಡಿಸಿದ್ರೆ ತಪ್ಪದು. ನಮ್ಮ ಸಂಪತ್ತಿಗೆ ಭಗವಂತ ಮರಣಾಗ್ತಾನೆ ಅಂತ ತಿಳ್ಕೊಂಡ್ರೆ ಮಾರೀಚ ಪ್ರವೃತ್ತಿನೇ. ಭಗವಂತ ಭಕ್ತಿಗೆ ಅನುಗ್ರಹ ಮಾಡ್ತಾನೆ ಹೊರತು ಸಂಪತ್ತಿಗೆ ಮರಣ ಆಗೋದಿಲ್ಲ. ಎಷ್ಟೋ ಜನ ಹರಕೆ ಹೊರ್ತಾರೆ, ತಿರ್ಸೋದೂ ಇಲ್ಲ, ಅಕಸ್ಮಾತ್ ತಿರ್ಸಕ್ಕೆ ಹೋಗಿಬಿಟ್ರೆ ಅದಕ್ಕೆ ದೇವರು ಏನೋ ದೇವರಿಗೆ ತಾವು ಭಾರಿ ಉಪಕಾರ ಮಾಡಿದ ತಿಳ್ಕೊಂಡಿರ್ತಾರೆ, ಭಾರಿ ತಪ್ಪದು. ಆದರೆ ಮಾರೀಚನ ಪ್ರವೃತ್ತಿ ನೀಚ ಪ್ರವೃತ್ತಿ ಅದು. ಇನ್ನು ಅದೇ ಒಂದು ಸನ್ನಿವೇಶದಲ್ಲಿ ಎರಡು ದೃಷ್ಟಾಂತ ಕಾಣುತ್ತೇವೆ. ಮಾರೀಚ ದಂಡಕಾರಣ್ಯದಲ್ಲಿ ಸತ್ತ, ಅವತ್ತೇ ಸತ್ತ, ಅವತ್ತೇ ಜಟಾಯುವು ಸತ್ತ, ಇಬ್ಬರು ಒಂದೇ ದಿವಸ ಸತ್ತವರು. ಅದು ದಂಡಕಾರಣ್ಯ ಗೋದಾವರಿ ಆ ದಕ್ಷಿಣೇ ತೀರ ಇಬ್ಬರು ಹಾಗೆ ಸತ್ತವರೇನೆ. ಆದರೆ ಜಟಾಯು ಸದ್ಗತಿಗೆ ಹೋದ, ಮಾರೀಚ ಅನ್ನನ ತಮಸ್ಸಿಗೆ ಹೋದ. ಯಾಕೆ ಡಿಫರೆನ್ಸ್ ಇದು? ದೇಶ ಕಾಲ ವ್ಯತ್ಯಾಸವಾಗಲಿಲ್ಲ, ಒಂದೇ ಎಕ್ಸಾಮಿನೇಷನ್ ಹಾಲ್ನಲ್ಲೇ ಬರೀತಾರೆ, ಒಬ್ಬನು ರ್ಯಾಂಕು ಒಬ್ಬನು ಫೇಲು. ಎಕ್ಸಾಮಿನೇಷನ್ ಚೇಂಜ್, ಟೈಮಿಂಗ್ಸ್ ಚೇಂಜ್ ಆಗಲಿಲ್ಲ, ಇದು ಚೇಂಜ್ ಆಗಲಿಲ್ಲ. ಅವನು ಓದಿದ್ದ, ಅವನು ಓದಲಿಲ್ಲ, ಅಷ್ಟೇ ಡಿಫರೆನ್ಸ್. ಇಲ್ಲಿ ಮಾರೀಚನ ಸಾವು ಯಾತಕ್ಕೋಸ್ಕರ ಆಯಿತು ಗೊತ್ತಾ? ಎಲ್ಲರೂ ಸಾಯ್ತಾರೆ, ಜಟಾಯು ಸತ್ತ, ಮಾರೀಚನೂ ಸತ್ತ, ಹುಟ್ಟಿದವರು ಸಾಯಲೇಬೇಕು. ಜಾತಸ್ಯ ಧ್ರುವೋ ಮೃತ್ಯು, ಧ್ರುವಂ ಜನ್ಮ ಮೃತಸ್ಯ ಚ. ಆದರೆ ಮಾರೀಚನ ಸಾವು ಯಾತಕ್ಕಾಯ್ತು ಗೊತ್ತಾ? ರಾವಣ ಪ್ರೇರಣೆ, ರಾವಣ ಪ್ರೀತ್ಯರ್ಥಂ ಅಂತ ಸತ್ತವ, ರಾವಣನಿಗೆ ಒಳ್ಳೇದಾಗಲಿ ಅಂತ ಸತ್ತ, ಅದಕ್ಕೆ ಅವನು ನರಕಕ್ಕೆ ಹೊರಟ. ಅದೇ ಜಟಾಯು ಸತ್ತ, ಯಾತಕ್ಕೆ? ಶ್ರೀ ರಾಮ ಪ್ರೇರಣೆ, ಶ್ರೀ ರಾಮ ಪ್ರೀತ್ಯರ್ಥಂ ಅಂತ ಸತ್ತ, ಅದಕ್ಕೆ ವೈಕುಂಠಕ್ಕೆ ಹೊರಟ. ಇದನ್ನು ಅರ್ಥ ಮಾಡಿಕೊಂಡ್ರೆ ನಮ್ಮ ಜೀವನದ ಉದ್ದೇಶ ಯಾವಾಗಲೂ ಕೂಡ ಭಗವಂತನ ಆರಾಧನೆ ಆಗಬೇಕೇ ಹೊರತು ಸ್ವಾರ್ಥವಾಗಬಾರದು, ಅಥವಾ ಅಯೋಗ್ಯರ ಹಿತಕ್ಕೋಸ್ಕರ ಆಗಬಾರದು. ಆ ದೃಷ್ಟಿಯಲ್ಲಿ ಮಾರೀಚನ ಸಾವು ನಮಗೆ ಇವತ್ತು ನಡೀತಿರೋದು ಹಾಗೇನೆ. ಅವನು ರಾವಣನಿಗೋಸ್ಕರ ಸತ್ತ. ರಾವಣ ಯಾತಕ್ಕೆ ಕೊಟ್ಟಿದ್ದ? ಸೀತಾಪರಣ ಕೊಟ್ಟಿದ್ದ. ಸೀತಾ ಅಂದ್ರೆ ಮಹಾಲಕ್ಷ್ಮಿ ಅಂದ್ರೆ ಸಂಪತ್ತು, ಸಂಪತ್ತಿನ ಒಂದು ಸಾಧನೆ ಹೊರಟವರಿಗೆ ಸಹಕಾರ ಬಂಡ ಕೊರಟವನು ನರಕಕ್ಕೆ ಹೊರಟ. ಆದರೆ ರಾಮದೇವರು ಭಗವಂತ, ಭಗವಂತನ ಪ್ರೀತಿಗೋಸ್ಕರ ಜಟಾಯು ಸತ್ತಾಗ ಜಟಾಯು ಎಷ್ಟು ಸದ್ಗತಿ ಆಯಿತು ಅಂದ್ರೆ ಹದ್ದಾಗಿ ಮನುಷ್ಯ ಮಾಡೋ ಸಾಧ್ಯ ಇಲ್ಲ, ಅಂತ ಸಾಧನೆ ಹದ್ದಾಗಿ ಮಾಡ್ತಾನೆ ಅಂತ ತಿಳ್ಕೊಂಡ್ರೆ ಎಷ್ಟು ಜ್ಞಾನ ಇದೆ ಅದರಲ್ಲಿ. ಮನುಷ್ಯ ವ್ಯರ್ಥವಾಗಿ ಬದುಕಿ ವಯಸ್ಸಾದರೆ ಮುದಿ ಹದ್ದು ಎಂದು ಕರೀತಾರೆ, ಹದ್ದು ಮುದಿ ಹದ್ದು. ಆದರೆ ಮುದಿ ಹದ್ದ ಜಟಾಯು ತುಂಬಾ ವಯಸ್ಸಾದವರು, ದಶರಥನ ವಯಸ್ಸಾತನಿಗೆ ಅಂದರೆ 60,000 ವರ್ಷ ಆತನಿಗೆ ವೃದ್ಧ. ಆದರೆ ಮುದಿ ಹದ್ದೆ ಎಂಥ ಅದ್ಭುತವಾದ ಸಾಧನೆ ಮಾಡ್ತಾನೆ ಅಂದರೆ, ದೇವರನ್ನು ಮೆಚ್ಚಿಸ್ತಕ್ಕಂಥ ಕೆಲಸ ಇದೆಯಲ್ಲ, ಅದಕ್ಕಿಂತ ದೊಡ್ಡ ಸಾಧನೆ ಇಲ್ಲ. ಆಚಾರ್ಯರ ದ್ವಾದಶ ಸ್ತೋತ್ರ ಅದು ಮಂತ್ರ, ಪ್ರಣಯಾಮೋ ವಾಸುದೇವಂ, ದೇವತಾ ಮಂಡಲ ಅಖಂಡ ಮಂಡನಂ. ಯಾರನ್ನೂ ಒಲಿಸಿ ಪ್ರಯೋಜನ ಇಲ್ಲ, ಭಗವಂತನನ್ನು ಮೆಚ್ಚಿಸಬೇಕು. ಯಾಕೆ ಮೋಕ್ಷ ಕೊಡೋ ಶಕ್ತಿ ಯಾರಿಗಿಲ್ಲ, ಅವನೊಬ್ಬನಿಗೆ ಮೋಕ್ಷ ಕೊಡೋ ಶಕ್ತಿ ಇರೋ ಮೋಕ್ಷ ಕೊಡೋ ಶಕ್ತಿಯರನ್ನು ನಾನು ಒಲಿಸಬೇಕೇ ಹೊರತು ನಮ್ಮ ಕೈಯಲ್ಲಿ ಆಗೋದಿಲ್ಲ ಅನ್ನೋ ಒಲಿಸಿ ಪ್ರಯೋಜನ ಇಲ್ಲ. ಅದು ನಡೀತು. ಅಲ್ಲೇ ಮತ್ತೆ ನೋಡಿ ರಾಮದೇವರು ಎಷ್ಟು ಧರ್ಮವನ್ನು ತೋರಿಸ್ತಾರೆ. ಆ ಮಾರೀಚ ಸತ್ತ, ರಾವಣ ಕ್ಯಾರೇ ಅನ್ನಿಲ್ಲ, ಹೋಗ್ಬಿಟ್ಟ ನಾಪತ್ತೆ ಆ ಕಡೆಗೆ. ಅಷ್ಟು ಹೋಗಿ ಏನೋ ಮಾಡ್ಕೊಂಡು ಬಂದರೆ ತನಗೋಸ್ಕರ ಸತ್ತರೆ ಅವನ ಬಗ್ಗೆ ವಿಚಾರಿಸಲೂ ಇಲ್ಲ ರಾವಣ, ಹೋಗ್ಬಿಟ್ಟ ಆ ಕಡೆಗೆ. ಅದೇ ಜಟಾಯು ರಾಮದೇವಸ್ಕರ ಸತ್ತರೆ ರಾಮದೇವರು ಬರ್ತಾರೆ, ಅದನ್ನ ತಡವೇನು ನಡೆಸಿಕೊಡ್ತಾರೆ. ನೋಡಿ ದೇವರಿಗೋಸ್ಕರ ಸತ್ತು ಏನಾಗುತ್ತೆ ಅಂತ ಹೇಳ್ತಾರೆ, ತಡವೇನು ನಡೆಸಿಕೊಡ್ತಾರೆ. ಅದೇ ಮಾತಾಡ್ತಾರೆ ಅಂತ್ಯಕಾಲಕ್ಕೆ, ಎಷ್ಟು ವಾತ್ಸಲ್ಯ ದೇವರು. ಅದಕ್ಕೆ ಅಂತ್ಯಕಾಲಕ್ಕೆ ರಾವಣ ಆಗಲಿಲ್ಲ ಮಾರೀಚನಿಗೆ, ರಾಮ ಜಟಾಯುಗಾಗ್ತಾನೆ. ಆರಿಗಾರಿಲ್ಲ ವಾಪತ್ ಕಾಲದೊಳಗೆ, ಆರೂ ಸಂಗಡ ಬಾಹೋರಿಲ್ಲ, ನಮ್ಮ ನಾರಾಯಣನ ನಾಮ ನೆರೆಬಾಹೋದಲ್ಲದೆ. ಈ ಕಥೆಯಲ್ಲಿ ದೇವರಿಗೋಸ್ಕರ ತ್ಯಾಗ ಮಾಡಿ ಏನು ಸಿಕ್ತು ಅಂದರೆ, ದೇವರು ಸಿಕ್ಕಾತರಿ. ತಡಬೇಲು ಮಾಡಿಸಿಕೊಳ್ಳೋ ಭಾಗ್ಯ ಎಲ್ಲಿ ಸಿಗಬೇಕು ಯೋಚನೆ ಮಾಡಿ. ಭಗವಂತ ಎಷ್ಟು ಕರುಣಾಡು, ಒಂದು ಹದ್ದದು ಬಂತು. ಇವತ್ತು ಹದ್ದಿನ ಮೇಲೆ ಭಗವಂತ ಯಾತಕ್ಕೆ ತೋರಿಸಿದ ಅನುಗ್ರಹ ಅಂದರೆ ಅದು ಮಾಡಿದ ತ್ಯಾಗಕ್ಕೋಸ್ಕರ ತೋರಿಸಿದ. ಅಷ್ಟೇ ಅಲ್ಲ, ಅದು ಸತ್ತ ಮೇಲೆ ಅದಕ್ಕೆ ಸಂಸ್ಕಾರ ಮಾಡ್ತಾನೆ ಭಗವಂತ. ಮಕ್ಕಳು ಮಾಡೋ ಗ್ಯಾರಂಟಿ ಇಲ್ಲ. ಇವತ್ತು ಸತ್ತ ಮೇಲೆ ತಂದೆ ತಾಯಿಗಳ ಮಕ್ಕಳು ಔಟ್ ಆಫ್ ಕಂಟ್ರಿ ಅಂತ ಹೇಳಿದ್ದಾರೆ, ಇರೋ ದೇಶದಲ್ಲೇ ಇರೋದಿಲ್ಲ ಅವರು. ಆದರೆ ಸ್ವತಃ ರಾಮದೇವರು ಎತ್ತಿಟ್ಟಿರಂತೆ ಅವನ ದೇಹವನ್ನು ಚಿತೆ ಮೇಲಿಟ್ಟು ತಾವು ಅಗ್ನಿಸ್ಪರ್ಶ ಮಾಡಿಸಿದ್ರಂತೆ. ನಂಬಲಕ್ಕಾಗುತ್ತಾ ಇದನ್ನ? ಭಗವಂತನ ಮಾತು ನಂಬಲಕ್ಕೆ ಅಸಾಧ್ಯ, ಆದರೆ ಸತ್ಯ. ರಾಮದೇವರು ಕೊಂಡಾಡ್ತಾರೆ ಜಟಾಯುವನ್ನ. ಸರ್ವತ್ರ ಸಂಸ್ಥಿತೋ ಧರ್ಮ ತಿರ್ಯಜ್ಞೋ ನಿಗತೇಶ್ವಪಿ. ಲಕ್ಷ್ಮಣ ನೋಡಿದೀಯಾ, ಇದು ಹದ್ದಿದು, ಎಷ್ಟು ಧರ್ಮಪ್ರಜ್ಞೆ ಇದೆ ನೋಡಿದೀಯಾ, ಹೀಗೆ ಬದುಕಬೇಕು ಮನುಷ್ಯ ಅಂತ ರಾಮದೇವರು ಹೇಳ್ತಾರೆ. ಜಟಾಯುವಿನ ಕಥೆ ನಮಗೆ ಎಷ್ಟು ಆದರ್ಶಪ್ರಾಯವಾದ ಕಥೆ. ಒಂದು ಒಬ್ಬ ಹದ್ದಾಗಿ ಅದು ಅಲ್ಲಿ ಬಿದ್ದು ತನ್ನ ಚಿತ್ರ ಹಿಂಸೆ ಪಟ್ಟುಕೊಂಡು ರೆಕ್ಕೆಗಳು ಕತ್ತರಿಸಿಕೊಂಡು ರಾವಣನಿಂದ ಅರ್ಧ ಕತ್ತು ಕತ್ತಾಗಿದೆ ಪಾಪ. ಅಂತ ಹೊತ್ತಿನಲ್ಲೂ ಕೂಡ ರಾಮ ರಾಮ ಅಂತ ನಿಶ್ಚಿಂತೆಯಾಗಿ ಪ್ರಾಣ ಬಿಡ್ತಾನೆ. ಇವತ್ತು ದೇಶಕ್ಕೋಸ್ಕರ ಪ್ರಾಣ ಬಿಟ್ಟರೆ ಹುತಾತ್ಮ ಅಂತ ಕರೀತಾರೆ ನಮಗೆ ಗೊತ್ತು. ಯಾರೋ ಗುಂಡಾನಿಗೋಸ್ಕರ ಸಾಯ್ತಾರೆ, ಯಾರೋ ಅಂತ ಕ್ಯಾರೋ ಇಲ್ಲ, ಯಾರೋ ಅಷ್ಟು ಲ್ಯಾಡನ್ ಸತ್ತ ಏನ್ ಮಾಡಿದ್ರು ಅವನು ಇಲ್ಲ ಬಿಸಾಕಿ ಹೋಗ್ಬಿಟ್ರೆ ಆ ಕಡೆ. ಆದ್ರೆ ಒಬ್ಬ ದೇಶಭಕ್ತ ಸಾಯ್ತಾರೆ, ಎಷ್ಟು ಗೌರವ ಕೊಡ್ತಾರೆ ಅವನಿಗೆ. ಹುತಾತ್ಮ ಅಂತಾರೆ, ಸ್ಮಾರಕ ಮಾಡ್ತಾರೆ, ಏ ಮಾಡಿದ್ದೇ ಮಾಡಿದ್ದೆ ಅವರಿಗೆ. ಅದಕ್ಕೋಸ್ಕರ ದೇಶಕ್ಕೋಸ್ಕರ ಸತ್ತ ಅಂತೇಳಿ. ಇಲ್ಲ ದೇವರಿಗೋಸ್ಕರ ಸತ್ತರೆ, ನಾವು ದೇವರಂದ್ರೆ ಸಾಯ್ತೇವೆ, ಹಾಗಾಗಿದೆ ಅದು ಪದೀತಿ. ದೇವರಂದ್ರೆ ಸಾಯೋದಾಗಬಾರ್ದು, ದೇವರಿಗೋಸ್ಕರ ಸಾಯ್ಬೇಕು. ನಿಮ್ಮನ್ನ ದೇವರಿಗ ಮನೆ ಬರೋದೇ ಇಲ್ಲ, ಭಾರಿ ಲೇಟು, ಮಡಿ ಗಿಡಿ, ಭಾರಿ ಕಷ್ಟ, ಎಲ್ಲ ಹೋಗ್ತೀವಿ ಅಂತ ಹೋಗ್ಬಿಡ್ತಾರೆ. ಅಂದ್ರೆ ಅವರಿಗೆ ಯೋಗನೇ ಇಲ್ಲ ಅಂತ ಜನಗಳಿದ್ದಾರೆ. ರಾಮಾಯಣ ಮಹಾಭಾರತಗಳು ಮೌಲ್ಯಗಳ ಸಮುದ್ರ ಅವಿಷ್ಟು ಕೂಡ. ಅಲ್ಲೊಂದು ಮೌಲ್ಯ ಇಲ್ಲೊಂದು ಮೌಲ್ಯ ಅಂತ ತಿಳ್ಕೊಂಡ್ಬೇಡಿ, ಶ್ಲೋಕ ಶ್ಲೋಕವೂ ಮೌಲ್ಯನೇ. ನಾವು ಸುಮ್ಮನೆ ಹರಿಸ್ಕೊಂಡು ಹೋಗ್ಬೇಕು, ಹಾಲಲ್ಲಿ ಏನಿರುತ್ತೆ? ಹನಿ ಹನಿಯಲ್ಲೂ ಹಾಲೇ, ಹಾಲು ಎಲ್ಲೋ ಒಂದು ಕಡೆ ಹಾಲಿರೋದಿಲ್ಲ, ಹನಿ ಹನಿಯಲ್ಲೂ ಹಾಲೇ. ಹೇಗೋ ಮಹಾಭಾರತ ರಾಮಾಯಣಗಳು ಅಂದರೆ ಹನಿ ಹನಿಯಲ್ಲೂ ಶಾಸ್ತ್ರ. ಅದೇನರ್ಥ? ಸ್ವಲ್ಪ ಕಿವಿಯಲ್ಲಿ ಬಿದ್ದರೂ ಕೂಡ ಅದು ಹಾಲಿನ ರುಚಿ ಹಾಲಿಂದ. ಹೇಗೋ ಶ್ಲೋಕಾರ್ಧಂ ಶ್ಲೋಕಪಾದಮ್ಮ ನಿತ್ಯಂ ಭಾಗವತೋದ್ಭವಂ, ನಮ್ಮ ಜೀವನದಲ್ಲಿ ಅದ್ಭುತವಾದ ಪರಿಣಾಮವನ್ನು ಉಂಟು ಮಾಡುತ್ತೆ. ನಾವು ಯಾವುದೋ ಉದ್ರೇಕಕ್ಕೊಳಗಾಗ್ತೇವೆ, ಉದ್ವೇಗಕ್ಕೊಳಗಾಗ್ತೇವೆ, ತಪ್ಪು ಮಾಡಕ್ಕೆ ಹೋಗ್ತೇವೆ. ಇಂಥ ಕಥೆ ಕೇಳಿದ್ರೆ ಚೆಕ್ ಮಾಡುತ್ತೆ, ಹಾಗೆಲ್ಲ ಮಾಡಬಾರದು ಅಂತ ಎಚ್ಚರಿಕೆ ಕೊಡುತ್ತೆ. ಇವತ್ತು ಕಳ್ಳತನ ಮಾಡಕ್ಕೆ ಪೊಲೀಸ್ ನೆನಪಾದ ತಕ್ಷಣ ಕಳ್ಳತನ ಬಿಟ್ಬಿಡ್ತಾನಲ್ಲ, ಭಯ ಬರುತ್ತೆ ಅವ್ರಿಗೆ. ಈ ರಾಮಾಯಣ ಇತ್ಯಾದಿ ಕಥೆ ಕೇಳಿದಾಗ ಮನುಷ್ಯನಿಗೆ ಎಚ್ಚರಿಕೆ ಬರುತ್ತೆ. ಓ, ನಾವು ಯಾವ ಕಾಲಕ್ಕೂ ಕೂಡ ಉದ್ವೇಗಕ್ಕೊಳಗಾಗಬಾರದು. ಭಗವಂತನ ಬೀಜಗೋಸ್ಕರ ಸುಖ ದುಃಖ ಸಮಯ ಕೃತ್ವ ಲಾಭಾಲಾಭವು ಜಯಾಜಯವು ಅಂತ ನಿಷ್ಠೆಯನ್ನು ಶಾಸ್ತ್ರ ಕೊಡುತ್ತೆ. ಬರೀ ತಿಳುವಳಿಕೆ ಬೇರೆ, ಆ ಶಾಸ್ತ್ರ ಓದ್ದ ಬರೋ ಗಟ್ಟಿ ತಿಳುವಳಿಕೆ. ಅದು ಸುಬ್ಬ ಮುಂದಿನ ರಾಶಿ ಹಾಕಿದ್ರೆ ಬಿಲ್ಡಿಂಗ್ ಆಗೋದಿಲ್ಲ, ವ್ಯವಸ್ಥಿತ ಕಟ್ಟುವಾಗ ಬಿಲ್ಡಿಂಗ್ ಆಗುತ್ತೆ. ಅದು ಅದೇ ಸಿಮೆಂಟ್ ಅದೇ ಇಟ್ಟಿಗೆನೆ. ಸೊ ರಾಶಿ ಹಾಕಿಬಿಟ್ರೆ ಬಿಲ್ಡಿಂಗ್ ಆಗೋಕ್ಕೆ ಸಾಧ್ಯ ಇಲ್ಲ. ಶಾಸ್ತ್ರ ಓದೋದಕ್ಕೂ ಓದದೇ ಇರೋ ಡಿಫರೆನ್ಸ್ ಅದು ಒಂದು. ಶಾಸ್ತ್ರ ಓದೋದ ವಿಚಾರಗಳೆಲ್ಲ ಡಂಪ್ ಆದಾಗಿರುತ್ತೆ. ಶಾಸ್ತ್ರ ಓದಿದಾಗ ಅನಾಲಿಟಿಕ್ ಸರಿಯಾಗಿ ನಮ್ಮ ತಲೆಯಲ್ಲಿ ಕೂಡುತ್ತೆ, ನಮ್ಮ ಜೀವನಕ್ಕೆ ಅರ್ಥವನ್ನು ಕೊಡುತ್ತೆ. ಅದೇ ರಾಮಾಯಣ ಮಹಾಭಾರತಗಳ ದೊಡ್ಡ ವೈಶಿಷ್ಟ್ಯ. ಶಾಸ್ತ್ರಕಾರನ ಬಿಟ್ಟುಬಿಡಿ, ಕವಿಗಳು ವಿಮರ್ಶಕರು ಕಾವ್ಯ ಪ್ರಕಾಶ ಅಂತ ಸಂಸ್ಕೃತದಲ್ಲಿ ಬಹಳ ಅದು ಅಥೆಂಟಿಕ್ ಆಗಿರೋ ಒಂದು ಅಲಂಕಾರಿಕ ಗ್ರಂಥ. ಅದರಲ್ಲಿ ಹೇಳ್ತಾರೆ, ಯಾತಕ್ಕೆ ನಾವು ಕಾವ್ಯ ಓದಬೇಕು, ಶಾಸ್ತ್ರದ ಬಗ್ಗೆ ಅವರ ಕಲ್ಪನೆ ಇಲ್ಲ, ಕಾವ್ಯ ಯಾತಕ್ಕೆ ಓದಬೇಕು ಅಂದ್ರೆ ರಾಮಾದಿವತ್ ವರ್ತಿತವ್ಯಂ ನಪುನ ರಾವಣಾದಿವತ್ ಅಂತ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಇದು ವ್ಯವಹಾರ ಗೊತ್ತಾಗುತ್ತೆ, ಜೀವನದಲ್ಲಿ ಬದುಕಿನ ಅರ್ಥ ಆಗುತ್ತೆ ಅಂತ ಹೇಳ್ತಾರೆ. ಇನ್ನು ಶಾಸ್ತ್ರ ಓದಿದ್ರಂತೂ ಮುಗಿದೋಯ್ತು. ಅಲ್ಲಿಗೆ ಜಟಾಯುವಿನ ಕಥೆ, ಮುಂದೆ ಕಬಂಧನ ಕಥೆ ಬರುತ್ತೆ, ವಿಚಿತ್ರವಾದ ಕಥೆ ಕಬಂಧನದು. ಅವನು ಎಂಥವನು ಅಂತ ಕೇಳಿದರೆ, ಅವನಿಗೆ ರುಂಡನೇ ಇಲ್ಲ, ಬರೀ ಮುಂಡ ಅಷ್ಟೇ. ರುಂಡ ಇಲ್ಲ, ಬರೀ ಮುಂಡ. ಅವನ ಹೊಟ್ಟೆಯಲ್ಲ ಬಾಯಿ. ಅವನು ಕೈ ಚಾಚಿಬಿಟ್ಟು ಎಷ್ಟು ಬೇಕಾದ್ರೂ ಕೈ ಚಾಚ್ತಾ ಇತ್ತು, ಮತ್ತೆ ಏನು ಬೇಕಾದ್ರೂ ಕೈ ಸಿಗ್ತಾ ಇತ್ತು. ಅವನು ಬಾಯಲ್ಲಿ ಇಟ್ಕೊಂಡು ಅದಕ್ಕೆ ನುಂಗಬೇಕಾಗಿಲ್ಲ, ಡೈರೆಕ್ಟ್ ಹೊಟ್ಟೆಯೊಳಗೆ ಇಟ್ಕೊಂಡ್ಬಿಡ್ತಾ ಇತ್ತು. ಇದು ಕಬಂಧನ ವಿಚಿತ್ರವಾದ ಪರಿಕಲ್ಪನೆ ಇತ್ತು. ಡೈರೆಕ್ಟ್ ಹೊಟ್ಟೆಯಲ್ಲಿ ಇಟ್ಕೊಂಡು ತಿಂದ್ಬಿಡ್ತಿದ್ನಂತೆ. ನಮಗೆ ಹಿಂದಿನ ಕಾಲ ನಂಬಲಕ್ಕಾಗ್ತಿರ್ಲಿ, ನಂಬಹುದು. ಇಲ್ಲಲ್ಲ, ಇಲ್ಲ ಕ್ಯಾನ್ಸರ್ ಆಗಿರುತ್ತೆ, ಕೆನಾಲ್ ಕ್ಯಾನ್ಸರ್ ಆದಾಗ ಡೈರೆಕ್ಟ್ ಹೊಟ್ಟೆಯೊಳಗೆ ತೂಗಿಬಿಟ್ಟು ಬಿಡ್ತಾರೆ. ಇಂಥ ಫಸ್ಟ್ ಕೇಸ್ ಕಬಂಧಂದೇ ಅದು. ಡೈರೆಕ್ಟ್ ತಟ್ಟೆಯೊಳಗೆ ತಿಂದ್ಕೊಂಡ್ಬಿಟ್ರೆ ಅಲ್ಲೇ 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 ಬಾಯ ಅಲ್ಲ ಬ್ರಹ್ಮದೇವ ಇಂದ್ರದೇವರ ವರ ಆಗಿತ್ತು. ಅವನು ಕೈ ಚಾಚಿ ಏನು ಬೇಕಾದ್ರೂ ಸಿಗ್ತಾ ಇತ್ತಂತೆ. ಇದನ್ನ ನಮ್ಮ ಇದರೊಳಗೆ ಕೊನೆಗೆ ಅದಲ್ಲ ಇದಲ್ಲ ಆನೆ ಕುದುರೆ ಗಂಟೆಗಳನ್ನೆಲ್ಲ ಹಾಗೆ ಹಿಡಿತಿದ್ದ ಅವರು, ಹಿಡಿದು ಹಾಗೆ ಡೈರೆಕ್ಟ್ ಒಳಗೆ ಹಾಕೊಂಡ್ಬಿಡ್ತಿದ್ದ. ವರ ಅವನ ಕೈ ಏನು ಸಿಕ್ಕರು ಅವ್ರು ವಶಕ್ಕೆ ಬರಲೇಬೇಕು, ಅವನು ಹೊಟ್ಟೆಗೆ ಹೋಗಬೇಕು ಅಂತ ವರ ತಗೊಂಡಿದ್ದ. ಕೊನೆಗೆ ಕೈ ಚಾಚಿ ರಾಮಲಕ್ಷ್ಮಣ ಹಿಡಿದ್ಬಿಡ್ತಾನೆ ಕೊನೆಗೆ ಬಿಡದಲ್ಲಿ, ಇಲ್ಲಿವರೆಗೂ ಹೋಗ್ತಾನೆ ಅವನು. ಇನ್ನು ಅರ್ಥ ಮಾಡಿದರೆ ನಮ್ಮ ಆಧುನಿಕ ಪದ ಉಪಯೋಗಿಸ್ತಾರೆ, ರಾಮಾಯಣ ಒಪ್ಪೋದಿಲ್ಲ ಅಂತಾರೆ, ಕೆಲವು ಪದ ಬಿಡದಲ್ಲ ಉಪಯೋಗಿಸೋದನ್ನ ಕದಂಬ ಬಾಹು ಅಂತ ಕರೀತಾರೆ, ರಾಮರಾಜ್ಯ ಅಂತಾರೆ, ಸುಗ್ರೀವಾಜ್ಞೆ ಅಂತಾರೆ, ಇದೆಲ್ಲ ಬಿಡದೇ ಇಲ್ಲ. ಆದರೆ ಪದಗಳು ಅಷ್ಟು ಎಫೆಕ್ಟಿವ್ ಹೊರಡಿಸೋ ಸಾವಿರ ಭ್ರಷ್ಟಾಚಾರ ಹೇಳಬೇಕಾದ್ರೆ ಇದು ಸಾವಿರ ಪದ ಉಪಯೋಗಿಸಿ ಅರ್ಥ ಆಗೋದಿಲ್ಲ. ಕಬಂಧ ಬಾಹು ಅಂದ್ರೆ ಅರ್ಥ ಆಗಿಬಿಡುತ್ತೆ. ಕಬಂಧ ಬಾಹು ಭ್ರಷ್ಟಾಚಾರದ ವೈಶಿಷ್ಟ್ಯ ಏನು ಗೊತ್ತೇನು? ಅದಕ್ಕೆ ತಲೆ ಇರೋದಿಲ್ಲ, ಬರೀ ಮುಂಡ ಒಂದೇ. ತಲೆ ಇದ್ದರೆ ಭ್ರಷ್ಟಾಚಾರಕ್ಕೆ ಬರ್ತಾನೆ ಅಂತ ಅರ್ಥ. ಭ್ರಷ್ಟಾಚಾರವನ್ನು ತಲೆ ಇರೋದಿಲ್ಲ, ತಲೆ ಇರೋದು ಗೊತ್ತಾಗಬಾರದು, ಟೋಪಿಗೆ ಹಾಕೊಂಡ್ಬಿಟ್ಟಿರ್ತಾರೆ ಅಥವಾ ಹಾಕ್ತಾರೆ, ಎರಡೇ ಒಂದೆ. ಅದು ಇನ್ನೇನು ಅವ್ರ ಕೈ ಮಾತ್ರ ಬರುತ್ತೆ, ಅವ್ರು ಬರೋದಿಲ್ಲ, ಕೈ ಮಾತ್ರ ಬರುತ್ತೆ. ಅದು ಅರ್ಥ ಏನು? ಟೇಬಲ್ ಕೈ ಕೈಯಲ್ಲೇ ಕಾಣಿಸೋದು, ತಲೆಗೆಲ್ಲ ಕಾಣಿಸೋದೇ ಇಲ್ಲ. ಅದು ಕಬಂಧ ಬಾಹು. ಮತ್ತೆ ಎಲ್ಲಿ ಬೇಕಾದ್ರೆ ಹೋಗ್ತಾ ಇತ್ತು, ಇಲ್ಲಿಂದ ಕೂಡ ಡೆಲ್ಲಿಯಿಂದ ಇಲ್ಲಿ ಬರುತ್ತೆ ಕೈ ಗೊತ್ತಾ ಇತ್ತು, ಎಲ್ಲಿಂದ ಬಂದ್ಬಿಟ್ಟಿರುತ್ತೆ ಅವ್ರಿಗೆ. ಅವನು ಏನು ಸಿಕ್ಕರು ಅಂತ ತಿಂತಾ ಇದ್ದ. ಆನೆ ಕುದುರೆ ಗಿದ್ದರೆ ಎಲ್ಲ ಅದು ನಮ್ಮ ಜನ ಸಿಮೆಂಟ್ ಸಿಮೆಂಟಿಂದ ಹಾಕ್ತಾರೆ, ಸಿಮೆಂಟ್ ಕಬ್ಬಿಣ. ಏನು ಸಿಕ್ಕರು ಅಂದ್ರೆ ಕಬಂಧ ಎಷ್ಟು ವಿಚಿತ್ರ ಅಂತ ಕೇಳಿದರೆ, ಇವತ್ತು ಬಣ್ಣ ಅನ್ನ ಒಂದ್ಬಿಟ್ಟು ಎಲ್ಲ ತಿಂತಾರೆ ಅಂತ ಕಾಲ ಬಂದೋಗಿತ್ತು. ಏ ಅನ್ನ ಹೊಟ್ಟೆಗೆ ಏನು ತಿಂತೀವಿ ಅಂತಾರಲ್ಲ, ಹಾಗೆ ಅನ್ನ ಬಿಟ್ಟು ಎಲ್ಲ ತಿನ್ನ ಅಂತ ಮುಳುಕಿದ್ದಾರೆ. ಆ ಕೈಗಳು ಅಂತ ಇತ್ತು. ಕೊನೆಗೆ ರಾಮಲಕ್ಷ್ಮಣನೇ ಬಿಡಲಿಲ್ಲ. ಅಂದ್ರೆ ಅರ್ಥ ಏನದಕ್ಕೆ? ರಾಮಲಕ್ಷ್ಮಣ ದೇವರನ್ನೇ ಬಿಡೋದಿಲ್ಲ ಅಂತ ಅರ್ಥ. ದೇವಸ್ಥಾನನೂ ಬಿಡೋದಿಲ್ಲ, ಮಠಮಾನ್ಯಗಳನ್ನು ಬಿಡೋದಿಲ್ಲ. ಇದು ಅರ್ಥ ಮಾಡಿಕೊಂಡ್ರೆ ಭ್ರಷ್ಟಾಚಾರಕ್ಕೆ ಇತಿಮಿತಿಗಳೇ ಇಲ್ಲ. ರಾಮ ಭಗವಂತ, ಲಕ್ಷ್ಮಣ ಭಗವದ್ಭಕ್ತ. ಅಂದ್ರೆ ಭಗವಂತನನ್ನೂ ಬಿಡೋದಿಲ್ಲ, ಭಗವದ್ಭಕ್ತನೂ ಬಿಡೋದಿಲ್ಲ. ಅಂದ್ರೆ ಭಗವಂತನ ಬಿಡೋದಿಲ್ಲ ಅಂದ್ರೆ ದೇವಸ್ಥಾನ ಬಿಡೋದಿಲ್ಲ, ಭಗವಂತನ ಬಿಡದ್ರೆ ಮಠಗಳನ್ನು ಬಿಡೋದಿಲ್ಲ ಅಂತ ಅರ್ಥ. ಎಲ್ಲಾ ಕಡೆ ಭ್ರಷ್ಟಾಚಾರ ತುಂಬಿಕೊಂಡ್ಬಿಡ್ತದೆ. ಅದನ್ನ ಹೇಗೆ ನಾಶ ಮಾಡಬೇಕು ಅಂದ್ರೆ ಉತ್ತರ ಕೊಡ್ತಾರೆ, ಯಾರ ಕೈಲೂ ನಾಶ ಮಾಡ್ಲಿಕ್ಕೆ ಆಗಲಿಲ್ಲ. ಇವತ್ತು ನೋಡಿ, ರಾಮಲಕ್ಷ್ಮಣ ಹಿಡ್ಕೊಂಡ, ರಾಮಲಕ್ಷ್ಮಣ ಹಿಡ್ಕೊಳ್ಳೋ ಶಕ್ತಿ ಇರಲಿ, ಬಿಟ್ಬಿಡೋಣ. ರಾಮನ ವಿಗ್ರಹ ಹರಿಸ್ತಾರಲ್ಲ, ಇಂಪೋರ್ಟ್ ಮಾಡ್ಬಿಡ್ತಾರೆ, ಫಾರಿನ್ ಹೋಗ್ಬಿಟ್ಟು ಕಳಿಸ್ಬಿಡ್ತಾರೆ, ಎಕ್ಸ್ಪೋರ್ಟ್ ಮಾಡಿ ಹಾಕ್ಬಿಡ್ತಾರೆ. ಹಳೆ ವಿಗ್ರಹಗಳು ಅಂತ ಹೇಳಿದ್ರೆ ಅದನ್ನು ಕದ್ದು ಬೇರೆ ಸಾಗಿಸ್ಬಿಡ್ತಾರೆ. ವಿಗ್ರಹ ಚೋರರೆಲ್ಲ ಈ ಗುಂಪಿನವರೇ ಕಬಂಧ, ಅದಕ್ಕೊಂದು ಎಕ್ಸಾಂಪಲ್ ಕೂಡ ಹೌದು. ಕೊನೆಗೆ ನಾಶ ಯಾರಿಂದ ಆಯಿತು? ನಮ್ಮಲ್ಲಿ ದೊಡ್ಡ ಸಮಸ್ಯೆ, ಭ್ರಷ್ಟಾಚಾರ ನಾಶ ಯಾವಾಗ ಆಗುತ್ತೆ? ಅದೊಂದು ಕರೆ ಆಂಟಿ ಕರಪ್ಷನ್ ಡಿಪಾರ್ಟ್ಮೆಂಟ್, ಅದು ಕರಪ್ಟ್ ಆಗುತ್ತೆ, ಮತ್ತೆ ಬಿಡೋದಿಲ್ಲ. ಅದಕ್ಕೆ ಅದೊಂದು ಕರಪ್ಟ್ ಆಗುತ್ತೆ, ಎಲ್ಲಾದರೂ ಕರಪ್ಟ್ ಆಗದ್ರೆ ಜಾಗವೇ ಇಲ್ಲ. ಅದಕ್ಕೆ ಹೇಳ್ತಾರೆ, ಆ ಕಬಂಧ ಬಾಹು ಏನು ಮಾಡಿದ್ರೂ ಸಾಯಲಿಲ್ಲ. ಆದರೆ ರಾಮ ಒಂದು ಕೈ ಕತ್ತರಿಸ್ತಾನೆ, ಲಕ್ಷ್ಮಣ ಒಂದು ಕೈ ಕತ್ತರಿಸ್ತಾನೆ, ಅಲ್ಲಿಗೆ ಕಬಂಧ ಬಾಹು ಹೊರಟೋಯ್ತು. ಯಾಕಂದ್ರೆ ಭ್ರಷ್ಟಾಚಾರ ಹೋಗ್ಲಿಕ್ಕೆ ಭಗವಂತ ಬರಬೇಕು ಅಂತ ಅರ್ಥ. ಭಗವಂತ ಮತ್ತು ಭಗವದ್ಭಕ್ತರ ಹೊರತು ಬೇರೆ ಯಾರಿಗೂ ಭ್ರಷ್ಟಾಚಾರ ನಿಗ್ರಹ ಮಾಡೋಕ್ಕಾಗೋದಿಲ್ಲ. ಇದು ರಾಮಾಯಣದ ದೊಡ್ಡ ಸಂದೇಶ. ಇವತ್ತು ಆಧುನಿಕ ಸರ್ಕಾರ ತಿಳ್ಕೋಬೇಕು ಇದನ್ನ. ಎಂಥ ಯೋಚನೆ ಮಾಡಿ ನೀವೀಗ, ಸರ್ಕಾರ ಯಾವ ತಿಳ್ಕೊಳ್ಳೋದಿಲ್ಲ, ಅದೇ ಭ್ರಷ್ಟತೆ ಅಂತ ಸಾಕ್ತಿರೋದ್ರಿಂದ ತಿಳ್ಕೊಳ್ಳೋದು ಕಷ್ಟ. ನಿಜವಾಗಲೂ ರೆಮಿಡಿ ಏನು ಗೊತ್ತಾ? ಒಬ್ಬ ಮನುಷ್ಯನ ವಾಚ್ ಮಾಡಿ, ಏಕಾಶ ಉಪವಾಸ ಮಾಡಲೇಬೇಕು ಅಂತ ಕಂಪಲ್ಸರಿ ವಾಚ್ ಮಾಡಿ. ಎಷ್ಟೊತ್ತು ವಾಚ್ ಮಾಡ್ತೀರಿ ನೀವೀಗ? ನೀವೆಲ್ಲ ಹೋದ ತಿನ್ನ ಹಾಕ್ಬಿಡ್ತಾರೆ, ಬಿಡೋದಿಲ್ಲ. ಬಾಗಲಕ್ಕ ತಿಂತಾರೆ ಕೊನೆ ಪಕ್ಷ, ಏನು ಮಾಡಿ ಬಿಡೋದಿಲ್ಲ. ಆದರೆ ದೇವ್ರು ನೋಡ್ತಾನೆ ಹುಷಾರನ್ನೇ, ತಿನ್ನಕ್ಕಾಗೋದಿಲ್ಲ. ದೇವ್ರು ನೋಡ್ತಾನೆ, ಒಂದು ಮಾತು ನಮ್ಮನ್ನು ಚೇಂಜ್ ಮಾಡಿಬಿಡೋದು. ದೇವ್ರು ನೋಡ್ತಾನೆ ಅಂತ ಹೇಳಿ ಇಲ್ಲಿ ಇನ್ನೂ ನಮ್ಮ ಆಧಾರ ಕರ್ ನೋಡಿ, ಅಲ್ಲಿ ಕ್ಯಾಮರಾ ಇಟ್ಟಿದ್ದಾರೆ, ತಪ್ಪು ಕೂತಿರ್ತಾರೆ ಎಲ್ಲರೂ ಕೂಡ. ಕ್ಯಾಮರಾ ಇಟ್ಟಿದ್ದಾರೆ, ಈ ಕ್ಯಾಮರಾ ಸುಮ್ಮನೆ ಇಟ್ಟಿದ್ದಾರೆ ಬಿಟ್ಟು ಸುದ್ದಿ ಬಂದ್ರೆ ಸಾಕು ಹುಷಾರಾಗಿಬಿಡ್ತಾರೆ. ಅದು ವರ್ಕ್ ಮಾಡುತ್ತೋ ಇಲ್ಲ ಅದು ಗೊತ್ತಿರೋದಿಲ್ಲ. ಕ್ಯಾಮರಾ ಇಟ್ಟಿದ್ದಾರೆ ಅಂದ್ರೆ ಆಗ್ಲೇ ಭಾರಿ ಯೋಚನೆ ಮಾಡ್ತಾರೆ. ಭಗವಂತ 12 ಕ್ಯಾಮರಾ ಇಟ್ಟಿದ್ದಾರೆ ಅಂತ ಗೊತ್ತಾಯ್ತು. 12 ಕ್ಯಾಮರಾ, ಪ್ರತಿಯೊಬ್ಬರು ವ್ಯಕ್ತಿ ಆಕ್ಟಿವಿಟಿ, ಮತ್ತೆ 12 ಸಾಕ್ಷಿಗಳಿದ್ದಾರೆ ಅಂತ ಹೇಳಿದ್ದಾರೆ. ಆದಿತ್ಯ ಚಂದ್ರವು ಅನಿಲೋ ಅನಲಸ್ಯ, ಸೂರ್ಯ ಚಂದ್ರ ಗಾಳಿ ವಾಯು ಮನಸ್ಸು ಅನ್ನ ಇಂದ್ರಿಯಗಳು ದಿಕ್ಕುಗಳು ಎಲ್ಲ ಸಾಕ್ಷಿನ ಮಾಡುತ್ತೆ ಪ್ರತಿ ಕೆಲಸಗಳಿಗೂ ಕೂಡ. ಅಂದ್ರೆ ಯಾರು ಎಸ್ಕೇಪ್ ಆಗಲು ಸಾಧ್ಯ ಇಲ್ಲ. ಇದು ಗೊತ್ತಾದ್ರೆ ಯಾರು ಮೋಸ ಮಾಡ್ಲಿಕ್ಕೆ ಬರುತ್ತಾ? ಸಾಧ್ಯನೇ ಇಲ್ಲ. ಇವತ್ತು ಭಕ್ತಿಯಿಂದ ಏಕಾಶ ಉಪವಾಸ ಮಾಡೋನಿಗೆ ಯಾರು ಏನ್ ಬಂದು ನಿಶ್ಚಿಂತ ಉಪವಾಸ ಕೂತಿರ್ತಾರೆ. ಇನ್ನೊಬ್ರಿಗೋಸ್ಕರ ಮಾಡೋನಾದ್ರೆ ಪಕ್ಕದ ಊರಿಗೆ ಹೊತ್ತಷ್ಟೇ ತಿಂದ್ಬಿಡ್ತಾನೆ, ಯಾರು ರೋಡ ಊರುಗಳೆಲ್ಲ ತಿನ್ನಕ್ಕೆ ಶುರು ಮಾಡಿಬಿಡ್ತಾರೆ. ಮನೆಯಲ್ಲಿ ಯಾರೋ ಇಲ್ಲ, ಒಬ್ಬರೇ ಸ್ಟವ್ ಹಚ್ಚಾಗ್ಬಿಡ್ತಾರೆ ಬಿಡೋದಿಲ್ಲ, ಅಥವಾ ಯಾರೋ ಇಲ್ಲ ಅಲ್ಲಿ ಮತ್ತೆ ಮಾಡಬೇಕು ಅಂತೇಳಿ. ಆದ್ರೆ ದೇವರಿಗೋಸ್ಕರ ಮಾಡ್ತೀವಿ ಅಂತ ಪ್ರಶ್ನೆ ಬರೋದಿಲ್ಲ. ಅದೇ ಕನಕದಾಸರ ಕಥೆಯಲ್ಲಿ ಬಂದಿದ್ದೆ, ಅದು ಎಲ್ಲರ ಕಥೆ ಗೊತ್ತಿದೆ. ಅವರೆಲ್ಲ 2 ಬಾಳೆಹಣ್ಣು ಕೊಟ್ಟರೆ ಎಲ್ಲ ತಿನ್ನಾಕಿದ್ರು 2 ಬಾಳೆಹಣ್ಣನ್ನ, ಕನಕದಾಸರು ಮಾತ್ರ ತಿನ್ನಕ್ಕಾಗಲಿಲ್ಲ. ಯಾತಕ್ಕೆ? ಅವ್ರು ಹೇಳಿದ್ರು ಯಾಕೆ ಕನಕ ನೀನು ತಿನ್ನಲಿಲ್ಲ ಅಂತ ವ್ಯಾಸರಾಜರು ಕೇಳಿದರೆ, ಬರೀ ತಿನ್ನೋದ್ರೆ ತಿಂದು ಬಿಡ್ತಾ ಇದ್ದೆ ನಾನು, ಯಾರೂ ನೋಡದ ಜಾಗದಲ್ಲಿ ತಿನ್ನು ಅಂತ ಹೇಳಿ ತಿನ್ನಿ ಅಂತ ಹೇಳಿದ್ರಿ, ಅದಕ್ಕೆ ತಿನ್ನಕ್ಕಾಗಲಿಲ್ಲ. ಮತ್ತೆ ಇವರೆಲ್ಲ ತಿಂದರಲ್ಲ ಅಂದ್ರೆ ಅವ್ರು ಹೇಳ್ಕೊಂಡ್ರು, ಪಾಪ ಹಾಗೆ ತಿಂದ್ವಿ ಹೀಗೆ ತಿಂದ್ವಿ ಕಣ್ಣು ಮುಚ್ಕೊಂಡು ತಿಂದ್ವಿ ಅಂತ ಕೆಲವರು, ಕತ್ಲಲ್ಲಿ ತಿಂದ್ವಿ ಅಂತ ಕೆಲವರು ಏನೇನೋ ಹೇಳಿದ್ರು ಪಾಪ. ಆದರೆ ಕನಕದಾಸರು ಹೇಳಿ ನೋಡಿ, ಇವರೆಲ್ಲ ತಿಂದರಲ್ಲ ಮತ್ತೆ ಅಂದ್ರೆ ಅವ್ರು ಸರಿ ಹೇಳಿದ್ದಾರೆ ಪಾಪ, ಅವರು ಜನ ನೋಡದ ಜಾಗದಲ್ಲಿ ತಿಂದಿದ್ದಾರೆ, ಕರೆಕ್ಟ್ ಅದು. ಆದ್ರೆ ಜನಾರ್ದನ ನೋಡದ ಜಾಗ ಯಾವುದಿದೆ? ಅಂತ ಹೇಳಿದ ತಕ್ಷಣ ಎಲ್ಲರ ಮುಖ ಮಂಕಾಗೋಯ್ತು. ಆಗ ನಮಗೆ ಉಳಿಯುತ್ತೆ, ಆಸ್ತಿಕ್ಯ ಬಂತು ಅಂದರೆ ಮೋಸ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅದು ಹಳ್ಳಿ ಜನಗಳು ಹಿಂದೆ ಏನು ಓದಿದ್ರು ಪಾಪ ಅವರೆಲ್ಲ ಕೂಡ ಏನು ಓದಿ ಹೆಬ್ಬೆಟ್ಟಿನ ಜನಗಳು, ಆದರೆ ಮೋಸ ಮಾಡಿ ಗೊತ್ತಿದ್ದಿಲ್ಲ ಅವರಿಗೆಲ್ಲ ಕೂಡ, ಅಮಾಯಕರಂತ ಕರೀತಾ ಇದ್ದರು, ನಿಷ್ಕಪಟ ಜನಗಳು. ಏನೋ ಯಾರೋ ಬಂದು 100 ರೂಪಾಯಿ ಸಾಲ ಇದ್ವಿ, ಅಲ್ಲ 1,000 ರೂಪಾಯಿ ಸಾಲದ ಕಾಲ ಅಲ್ಲೇ ಅಲ್ಲ ಅದು, 100 ರೂಪಾಯಿ ಸಾಲ 10 ರೂಪಾಯಿ ಸಾಲ ವಾಪಸ್ ಕೊಟ್ಟಿಲ್ಲ ಅಂತ ಕೇಳಿದ್ರೆ ಹೌದಾ ತಗೊಂಡಿದ್ದು ಹೌದಾ ಹೌದು ತಪ್ಪಾ ತಪ್ಪು ಕೊಡ್ತೀಯಾ ಕೊಡ್ತೀರಿ ಅಷ್ಟೇ, ಮತ್ತೆ ಮಾತೇ ಇಲ್ಲ. ಈಗ ದೇವರು ಮೆಚ್ಚೋದಿಲ್ಲ, ದೇವರಾಣಿ ಅಂದ್ರೆ ಕಟ್ಟೆ ಮುಗಿತೋದು, ಅಫಿಡ ಇಟ್ಟಿಟ್ಟರು ಬತ್ತಿ ತೆಗಿತಾರೆ ಬಿಡೋದಿಲ್ಲ. ರಿಜಿಸ್ಟ್ರೇಷನ್ ಮಾಡಿದ್ರೆ ಇನ್ನೊಂದು ಕೊಡ್ತಾನೆ, ಬುದ್ಧಿ ಕೆಟ್ಟೋಗಿದ್ದಾಗ ಅಂತೇಳಿ ಅದು ಬುದ್ಧಿ ಬಿತ್ತಾರೆ ಕೆಡಬೇಕು ಅವನಿಗೆ. ಇಂಥ ಜನ ಸಿಗ್ತಾರೆ. ಇವತ್ತು ಓದಿ ಕಲ್ತಿದ್ದೇನು ನಾವು, ವ್ಯವಸ್ಥಿತ ಮೋಸ ಮಾಡೋದಷ್ಟೇ, ಅದು ಓದದೆ ಮೋಸ ಮಾಡ್ತಿದ್ದಿಲ್ಲ, ಇವತ್ತು ಓದಿ ವ್ಯವಸ್ಥಿತ ಮೋಸ ಮಾಡ್ತಾರೆ. ಇದನ್ನು ವಿದ್ಯೆ ಅಂತ ಕರೆಯೋದಿಲ್ಲ. ಅರ್ಥ ಮಾಡಿಕೊಂಡಾಗ ನಮಗೆ ಅನ್ನಕ್ಕೆ ಕೊಟ್ಟರೆ ವಿದ್ಯೆ ಅಲ್ಲ, ನಮಗೆ ಪ್ರಾಮಾಣಿಕತೆ ಕೊಟ್ಟರೆ ವಿದ್ಯೆ, ಪ್ರಾಮಾಣಿಕತೆ ಕೊಟ್ಟರೆ ವಿದ್ಯೆ. ಎಷ್ಟೋ ಜನ ಹಳ್ಳಿಯವರು ಬೈತಿರ್ತಾರೆ, ತರಕಾರಿ ಕೊಡೋದು ಮೋಸ ಮಾಡ್ತಾರಲ್ಲ, ಏನು ಓದಿದ್ದರೆ ಏನು ಮಾಡ್ತೀರಿ ನಾಚಿಕಾಗೋದಿಲ್ಲ ಅಂದ್ಬಿಡ್ತಾರೆ ತಕ್ಷಣನೇ, ಗೊತ್ತಾಯ್ತಾ? ಓದಿದವರು ಮೋಸ ಮಾಡೋದು ಅಂದರೆ ಓದಿಲ್ಲ ಅಂತ ಅರ್ಥ. ಪಾಂಡಿತ್ಯ ಓದಲ್ಲ, ನೆನಪಿರಲಿ, ಪಾಂಡಿತ್ಯ ಓದಲ್ಲ, ತಪ್ಪು ತಿಳ್ಕೊಂಡಿದ್ದಾರೆ. ಪ್ರಾಮಾಣಿಕತೆ ಎಂಬುದು ಓದು, ಭಗವದ್ಭಕ್ತಿ ಎಂಬುದು ಓದೋದು, ಅದಕ್ಕಿಂತ ದೊಡ್ಡ ಆಸ್ತಿ ಇಲ್ಲ. ಹಿಂದಿನ ಕಾಲದಲ್ಲಿ ನೋಡಿದ್ರೆ ಪಂಚಾಯತಿಯಲ್ಲಿ ಎಲ್ಲ ಇರ್ತಿದ್ರು ಜನಗಳೆಲ್ಲ, ಊರಿನ ಪಂಚಾಯತಿಯಲ್ಲಿ ಅದನ್ನ ನೋಡಿ ಸರ್ಕಾರ ಪಂಚಾಯತ್ ಶುರು ಮಾಡಿತ್ತು. ಇವರು ಅಲ್ಲಿ ಯಾರು ಓದೋರಲ್ಲ, ಅದರಲ್ಲೆಲ್ಲ ಕೂಡ ಒಬ್ಬರಿದ್ರು ಪುಣ್ಯ, ಎಲ್ಲ ಹೆಬ್ಬೆಟ್ಟಿನ ಜನಗಳೇನೆ. ಇಡೀ ಊರವ್ರ ಮಾತು ಕೇಳ್ತಿತ್ತು, ಗೊತ್ತಾಯ್ತಾ? ಒಂದು ಮಾತು ತಪ್ಪು ತಪ್ಪು ಬಿಟ್ಟುಬಿಡು ಅಂದ್ರೆ ಮತ್ತೆ ಯಾರು ಮಾತಾಡೋಗಿಲ್ಲ ಅಂತಾನೆ. ಇವತ್ತು ಕೋರ್ಟ್ಗೆ ಹೋದ್ರೆ ಅವ್ರು ಹೋಗೋತ್ತು, ಒಂದು ಕೋರ್ಟ್ಗೆ ಹೋಗಿದ್ದಾರೆ ಯಾಕೆ ಹೆದರದಲ್ಲೇ ಗೊತ್ತಾ? ಆ ತೀರ್ಮಾನ ಬರೋತ್ತಿ ಎಲ್ಲರೂ ಸತ್ತೋಗಿರ್ತಾರೆ, ಇವರು ಇರೋದಿಲ್ಲ ಅವನೇ ಇರೋದಿಲ್ಲ ಹೆಚ್ಚು ಕಡೆ. ಅದು ಅಧಿಕಾರದಲ್ಲಿ ಯಾರು ಇರೋದಿಲ್ಲ, ಅಧಿಕಾರದಲ್ಲಿ ಕೇಸ್ ಹಾಕಿರ್ತಾರೆ, ಕೇಸ್ ಮುಗಿಯೋತ್ತಿ ಅಧಿಕಾರ ಬೋಧಾಗಿರ್ತದೆ. ಎಷ್ಟು ಮೋಸ ಇದು ಅಂದ್ರೆ ಔಟ್ ಅಂಡ್ ಔಟ್ ಮೋಸ. ಬಾಯಲ್ಲಿ ಹೇಳ್ತಾರೆ ಜಸ್ಟಿಸ್ ದಿ ರೇಡಿ ಜಸ್ಟಿಸ್ ದಿನೇ ಅಂತ ಬಾಯಲ್ಲಿ ಹೇಳ್ತಾರೆ, ಅನುಷ್ಠಾನ ಮಾಡೋದೇ ಇಲ್ಲ. ಕೊಟೇಶನ್ ಅಷ್ಟೇ ಇದು, ಜಸ್ಟಿಸ್ ಡಿಲೇ ಆಗಬಾರ್ದು, ಇದೆಯಲ್ಲ ನಾಳೆ ಪರೀಕ್ಷೆ ಕೊಡಬೇಕು, ಇವತ್ತು ಕೇಸ್ ಹಾಕ್ತಾರೆ, ಮುಂದಿನ ರಿಸಲ್ಟ್ ಕೊಟ್ಟು ಏನು ಉಪಯೋಗ? ನಾಳೆ ಹೇಳಿ ತೀರ್ಮಾನ ಆಗ್ಬೇಕು ತಾನೇ, ಅದು ತಮಗೆ ಬೇಕಾದ ಮಾಡ್ಕೊಂಡ್ಬಿಡ್ತಾರೆ, ಅವರು ಬೇಡವಾದ ಕಾಲಕ್ಕೆ ವರ್ಷಗಟ್ಟಲೆ ಹೇಳಿದ್ದಾರೆ. ಅದಕ್ಕೆ ಜನಕ್ಕೆ ಏನು ಗೊತ್ತಾ? ಈಗ ನಾವು ಮೋಸ ಮಾಡಿದರೆ ಒಂದು ಸ್ವಲ್ಪ ಹಿಂದೆ ಹೆದರಿಕೆ ಇತ್ತು, ಓ ಕೋರ್ಟ್ ಕಚೇರಿಯಲ್ಲಿ ನಮಗೆ ಏನೋ ಫಜೀತಿ ಆಗುತ್ತೆ ಅಂತೇಳಿ, ಈಗ ಅದೇ ಹೊರಟೋಯ್ತು. ಇಲ್ಲ ಮುಂದೆ ಹಾಕೋದು, ಫಸ್ಟ್ 3-4 ತಿಂಗಳು ಮುಂದೆ ಹಾಕ್ಬಿಡೋದು, ವರ್ಷಗಟ್ಟೆ ಮುಂದೆ ಹಾಕೋದು. ಆ ಕೇಸ್ ನೋಡಿ ಲಕ್ಷಾಂತರ ಜನ ಸತ್ತರೆ 20 ವರ್ಷದ ರಿಲೇಟ್ ತೀರ್ಮಾನ ಬಂದ್ರೆ ಏನರ್ಥ? ಎಷ್ಟು ಜನ ಬದುಕಿರ್ತಾರೆ ಪಾಪ ಅದರೊಳಗೆ? ಇದು ಯಾರು ಕೇಳೋರೇ ಇಲ್ಲ. ಯಾಕೆ ಎಲ್ಲರೂ ಅಂಥವರೇ ಆದಾಗ ಯಾರು ಕೇಳ್ತಾರೆ ಈ ಮಧ್ಯೆ? ಎಲ್ಲರೂ ಕಳ್ಳರೇ ಆದಾಗ ಕಳ್ತನ ಮಾಡಬೇಡ ತಡೆದ್ರೆ ಸಿಗೋದಿಲ್ಲ. ರಾಮಾಯಣ ಹೇಳುತ್ತೆ ಎಷ್ಟು ಎಚ್ಚರಿ ಎಂದು ಬದುಕಬೇಕು ಅಂದರೆ ಆ ಕಬಂಧನ ವರ್ತನೆ ಏನು ಅದರ ರಾಮ ಹೇಗೆ ನಿಗ್ರಹ ಮಾಡಿದ? ರಾಮ ನಿಗ್ರಹ ಮಾಡಿದ ಭಗವಂತ, ಲಕ್ಷ್ಮಣ ನಿಗ್ರಹ ಮಾಡಿದ ಭಗವದ್ಭಕ್ತ. ಅದಕ್ಕೇನೆ ಚರಿತಂ ವೈಷ್ಣವಾನ ಅಂತೂ ವಿಷ್ಣು ಉದ್ರೇಕಾಯ ಕಥ್ಯತೆ. ಭಗವಂತನ ಕಥೆ ಕೇಳೋದು ಎಷ್ಟು ಮುಖ್ಯನೋ, ಭಗವದ್ಭಕ್ತರ ಕಥೆಗಳನ್ನು ಕೇಳಿದಾಗ ಹೇಗೆ ಅವರು ಬದುಕಿದ್ರು ನಮಗೆ ಮಾರ್ಗದರ್ಶನ ಮಾಡುತ್ತೆ. ಯಾರು ಭಗವದ್ಭಕ್ತ ಕನ್ಫ್ಯೂಷನ್ ನಮಗೆ, ಅದಕ್ಕೆ ಯಾರು ಯೋಚನೆ ಮಾಡಬೇಕಾಗಿಲ್ಲ. ಧ್ರುವ ಪ್ರಹ್ಲಾದ ಅದುಗಳು ನಾನ್ ಕಾಂಟ್ರವರ್ಷಿಯಲ್ ಭಗವದ್ಭಕ್ತರು, ಎಲ್ಲರೂ ಒಪ್ತಕ್ಕಂಥ ಭಗವದ್ಭಕ್ತರು. ಹನುಮಂತನಂತ ಭಗವದ್ಭಕ್ತ ವಿಶ್ವದಲ್ಲೇ ಸಿಗೋದಿಲ್ಲ. ರಾಮ ಅಂದ್ರೆ ಹನುಮಂತನೇ, ಆತ ಸರ್ವೋತ್ತಮ ಆತ ಜೀವೋತ್ತಮ ಅಂತ ಪ್ರಸಿದ್ಧ. ಅವರ ಕಥೆ ಕೇಳ್ತಾ ಹೋದಂತೆ ನಮ್ಮ ಜೀವನಕ್ಕೆ ಹೊಸ 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 ಒಂದು ಮೌಲ್ಯಗಳ ಆವಿಷ್ಕಾರವಾಗ್ತದೆ. ಅಲ್ಲಿ ಕಬಂಧ ಹೋದ, ಕಬಂಧನನ್ನು ನಾಶ ಮಾಡಿದ ಭಗವಂತ ಶಬರಿ ಹತ್ರ ಬರ್ತಾನೆ. ಕಥೆ ಕೇಳಿರ್ತೇವೆ, ಶಬರಿ ಎಷ್ಟೋ ವರ್ಷ ಹಣ್ಣು ಕೂಡಿಟ್ಟಿದ್ಲು, ರಾಮ ಬಂದ ತಕ್ಷಣ ಕೊಟ್ಟುಬಿಟ್ಲು. ಸುಮ್ಮನೆ ಕಥೆ ಅಷ್ಟೇ, ಅದು ಎಷ್ಟು ಅರ್ಥ ಇದೆ ಕಥೆಗೆ? ಫಲ ಇಟ್ಟಿದ್ಲು ಬರೆದ್ರಿ, ರಾಮದೇವರಿಗೆ ಫಲ ಕೊಟ್ಟುಬಿಟ್ಲು, ಉದ್ಧಾರ ಆಗಿಬಿಟ್ಲು. ಅಂದ್ರೆ ಏನ್ ಗೊತ್ತಾ? ಅದು ಬರೀ ಹಣ್ಣು ಕೊಟ್ಲು ಅಂತ ಅರ್ಥ ಅಲ್ಲ. ಕರ್ಮಣ್ಯೇ ವಾಧಿಕಾರಸ್ತೆ ಮಾ ಫಲೇಶು ಕದಾಚಾರ, ಫಲದ ಅಪೇಕ್ಷೆ ಬಿಟ್ಟು ರಾಮ ಅನುಗ್ರಹ ಮಾಡಿದ ಅಂತ ಅರ್ಥ. ಮತ್ತು ಫಲದ ಅಪೇಕ್ಷೆ ಬಿಡದೆ ಹೋದರೆ ಏನ್ ಮಾಡಿಬಿಟ್ರೆ? ಕೋಟಿಗಟ್ಟಲೆ ದಾನ ಮಾಡಿದ, ಏನೇನೋ ಮಾಡಿಬಿಟ್ಟ, ಕೊನೆಗೆ ಫಲ ಇಟ್ಟುಕೊಂಡ. ಇಷ್ಟೇನೆ ಕಥೆ ಮುಗಿದೋಯ್ತು. ಅವನಿಗೆ ಬರೋ ಪುಣ್ಯ ಆ ಫಲ ಅಷ್ಟೇನು ಜಾಸ್ತಿ ಬರೋದಿಲ್ಲ. ಬರೀ ಯಾರಿಗೆ ನೀರು ಕೊಟ್ಟ ಅಷ್ಟೇನು ಜಾಸ್ತಿ ಏನು ಕೊಡಲಿಲ್ಲ, ಭಾರಿ ಬಡವ. ಸುಧಾಮ ಏನು ಕೊಟ್ಟ? ಬರೀ ಅವಲಕ್ಕಿ ಕೊಟ್ಟ ಅಷ್ಟೇ, ಆದರೆ ಫಲದ ಅಪೇಕ್ಷೆಯಿಂದ ಕೊಡಲಿಲ್ಲ. ಅವನ ಹೆಸರು ರೆಕಾರ್ಡ್ ಆಯ್ತು, ಇವತ್ತಿಗೂ ಸುಧಾ ಭಕ್ತ ಸುಧಾಮ ಅಂತಾನೆ ಹೆಸರಾಯ್ತು. ಯಾವನು ಫಲ ಇಟ್ಕೊಳ್ತಾನೆ ಭಕ್ತ ಅಂತ ಕರಿಬಾರ್ದು ಅವನನ್ನ, ಅವನು ವ್ಯಾಪಾರಿ ಅಷ್ಟೇ. ಫಲ ಕೆಡದವನು ವ್ಯಾಪಾರಿ ಆಗ್ತಾನೆ, ಫಲ ಕೆಡದ ಇದ್ದವನು ಅವನು ಭಕ್ತನಾಗ್ತಾನೆ. ಇದನ್ನ ಅರ್ಥ ಮಾಡಿಕೊಂಡ್ರೆ ಎಂಥ ಭಗವದ್ಭಕ್ತಳು ಶಬರಿ. ಗುಹ ಹೇಗೆ ಬೇಡನೋ ದಸ್ತಾನ ಇವಳು ಬೇಡತ್ತಿ ಅಷ್ಟೇನೆ. ಶಬರ ಅಂದ್ರೆ ಬೇಡ, ಶಬರಿ ಅಂದ್ರೆ ಹೆಸರಲ್ಲ ಅವಳದು, ಅವಳ ಜಾತಿ ಹೆಸರದು ಶಬರಿ ಅಷ್ಟೇ, ಶಬರ ಶಬರಿ. ಆದರೆ ಅವಳಿಗೆ ಒಲಿತ, ಅವಳು ಬಂದು ಮೊದಲನೇದಾಗಿ ಶಬರಿ, ಎರಡನೇದಾಗಿ ಹೆಂಗಸು. ಮತ್ತೆ ಅವಳು ಇದ್ದಲ್ಲಿಗೆ ಅದನ್ನು ಭಗವಂತ ಅನುಗ್ರಹ ಮಾಡಿದ ಅಂತ ಕೇಳಿದರೆ ನಾವು ಎಷ್ಟು ಧೈರ್ಯವಾಗಿರಬಹುದು. ನಾವು ಭಗವದ್ಭಕ್ತರಾಗಿದ್ದರು ಅಂದರೆ ದೇವರ ನಮ್ಮನ್ನು ಕೈ ಬಿಡೋದಿಲ್ಲ. ಇದು ದೊಡ್ಡ ಸಿದ್ಧಾಂತ. ಭಗವಂತ ಸುಮ್ಮನೆ ಭಗವದ್ಗೀತೆಯಲ್ಲಿ ಹೇಳಲಿಲ್ಲ, ಅನನ್ಯಾ ಚಿಂತೆಯಂತೋ ಮಾಂ ಏ ಜನ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ಮಹಾಮ್ಯಹಂ. ಇವೆಲ್ಲ ದೃಷ್ಟಾಂತಗಳು ವಿಷ್ಣು ಕೂಡ, ಅದು ಥೀರಿ. ಎಂಥ ಭಗವದ್ಭಕ್ತರ ಕಥೆ ತೆಗೆದು ನೋಡಿದರೂ ಕೂಡ ಯೋಗಕ್ಷೇಮಂ ಮಹಾಮ್ಯಹಂ, ಶಬರಿಗೆ ಸದ್ಗತಿ ಕೊಡ್ತಾನೆ ಭಗವಂತ. ಬರೀ ಹಣ್ಣು ತಿಂದು ಹೋಗಿಡಗಲ್ಲ ಭಗವಂತ, ಫಲ ಬಿಟ್ಟಿದ್ದಕ್ಕೆ ಸದ್ಗತಿ ಸಿಕ್ತೆ ಅವನಿಗೆ. ಹಣ್ಣು ಕೊಡೋದು ಅಂದ್ರೆ ಹಾಗೆ ನಾವು ಫಲಪುಷ್ಟ ಸಮರ್ಪಣೆ ಮಾಡಬೇಕು ಅಂತ ಪದ್ಧತಿ ಬಂದ್ಬಿಟ್ಟಿದೆ. ದೇವರಿಗೆ ತಾನು ಬರಿಕೆಯಲ್ಲಿ ಹೋಗಬಾರ್ದು, ಫಲ ಅರ್ಪಣೆ ಮಾಡಬೇಕು. ಏನು ಗೊತ್ತಾ, ಅದಕ್ಕೆ ಫಲಾಪೇಕ್ಷೆ ಬಿಟ್ಟು ಹೋಗ್ಬೇಕು ಅಂತ ಅರ್ಥ. ನಾವು ಫಲ ಕೊಡದೆ ಫಲ ಕೇಳಬೇಕು, ಅದು ಸಮಸ್ಯೆ. ಫಲ ಕೇಳೋ ಉದ್ದೇಶನೇ ಭಾರಿ ಫಲ ಬರಲಿ ಅಂತೇಳಿ, ಅಂದ್ರೆ ನಮಗೆ ಅರ್ಥನೇ ಆಗಿಲ್ಲ. ಫಲ ಕೊಡೋ ಉದ್ದೇಶ ನಮಗೆ ಫಲ ಯಾತಕ್ಕೆ ದೇವರನ್ನು ಅರ್ಪಣೆ ಮಾಡ್ತೇವೆ, ದೊಡ್ಡವರಿಗೆ ಯಾತಕ್ಕೆ ಹಾರ ಹಾಕ್ತೇವೆ, ನಮಗೆ ಅರ್ಥವೇ ಇಲ್ಲ. ಅದೊಂದು ಗತಾನುಗತಿಕೋ ಲೋಕ ನ ಲೋಕ ಪಾರಮಾರ್ಥಿಕ, ಅದು ಅಂತರಾರ್ಥ ತಿಳಿದ ಕೆಲಸ ಮಾಡ್ತೇವೆ. ಆದ್ದರಿಂದ ಹಣ್ಣು ಹೂವು ಕೊಡೋದು ದೊಡ್ಡ ಸಂಕೇತ. ಅಲ್ಲಿಂದ ಮುಂದೆ ಸುಗ್ರೀವನ ಬಳಿ ಬರ್ತಾರೆ ರಾಮದೇವರು. ಹನುಮಂತ ದೇವರು ಸುಗ್ರೀವನಿಗೆ ರಾಮದೇವರನ್ನ ಸಂದರ್ಶನೆ ಮಾಡಿಸಿ ಇಬ್ಬರನ್ನು ಕೂಡ ಸ್ನೇಹವನ್ನು ಬೆಳೆಸ್ತಾರೆ. ದೊಡ್ಡ ತತ್ವ ಇದು. ಸುಗ್ರೀವ ಇದ್ದಾನೆ ಕಪಿಗಳ ರಾಜ, ಭ್ರಷ್ಟ ರಾಜ್ಯ ಭ್ರಷ್ಟ. ಈಗ ಈ ಕಡೆ ರಾಮದೇವರಿದ್ದಾರೆ, ರಾಮ ಭಗವಂತ, ಸುಗ್ರೀವ ಜೀವ, ಅವರಿಬ್ಬರು ಕನೆಕ್ಟ್ ಆಗಬೇಕು. ಕನೆಕ್ಟ್ ಮಾಡಿಸಿದ್ದು ಹನುಮಂತ ದೇವರು. ಅಂದ್ರೆ ಭಗವದ್ಭಕ್ತರಿಗೆ ಭಗವಂತನ ಕಾಂಟ್ಯಾಕ್ಟ್ ಅನ್ನು ಕೂಡ ಮಧ್ಯವರ್ತಿಯಾದಂತ ಜೀವೋತ್ತಮರಾದ ವಾಯುದೇವರು. ರಾಘವೇಂದ್ರ ಸ್ವಾಮಿಗಳು ಪ್ರಾತಃ ಸಂಕಲ್ಪ ಗದ್ಯದಲ್ಲಿ ಇಡೀ ಶಾಸ್ತ್ರಾರ್ಥವನ್ನು ಬರೀತಾರೆ. ಪ್ರತಿಯೊಬ್ಬ ಜೀವ ಭಗವಂತನನ್ನು ಡೈರೆಕ್ಟ್ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಭಗವಂತ ಎಲ್ಲಿ ನಾವೆಲ್ಲಿ, ಒಬ್ಬರು ಮಧ್ಯವರ್ತಿಗಳು ಬೇಕದಕ್ಕೆ. ಅಂತ ಮಧ್ಯವರ್ತಿಗಳು ಅಂದ್ರೆ ವಾಯುದೇವರು. ಆ ವಾಯುದೇವರೇ ಹನುಮಂತ. ಸುಗ್ರೀವನ ಬಿಡಿ ರಾಮದೇವರನ್ನು ಕರ್ಕೊಂಡು ಬಂದು ಜೀವ ಅಲ್ಲಿ ಹೋಗಾಗಿಲ್ಲ, ಪರಮಾತ್ಮ ಇಲ್ಲಿ ಬರಬೇಕಷ್ಟೇ, ದೇವರು ಇಲ್ಲಿ ಬರಬೇಕು. ಇಲ್ಲಿ ಕರ್ಕೊಂಡು ಬಂದು ಇಬ್ಬರನ್ನು ಸಂದರ್ಶನ ಮಾಡಿಸಿ ಇಬ್ಬರಿಗೂ ಸಖ್ಯಂ ಚಕಾರ ಹುತಹು ಪ್ರಮುಖಂ ಅಂತ ಹೇಳ್ತಾರೆ. ಇಬ್ಬರಿಗೂ ಕೂಡ ಶಾಶ್ವತವಾದ ಗೆಳೆತನವನ್ನು ಮಾಡಿಸಿದ್ರಂತ ಹನುಮಂತ ದೇವರು. ಈ ಮಾತು ಅರ್ಥ ಮಾಡಿಕೊಂಡ್ರೆ ಯಾತಕ್ಕ ಊರೂರಿಗೆ ಹನುಮಂತ ಇದ್ದಾನೆ, ಹನುಮಂತನ ಗುಡಿ ಯಾತಕ್ಕಿದೆ ಅಂದ್ರೆ ನಮಗೆ ದೇವರ ಜೊತೆ ಕನೆಕ್ಟ್ ಮಾಡಕ್ಲಿ ಅಂತ ಹೇಳಿಬಿಟ್ರು. ಹತ್ರ ಟವರ್ ಇಲ್ಲದೆ ಹೋದ್ರೆ ಬೇರೆ ಮೊಬೈಲ್ ಬರೋಲ್ಲ, ನಾಟ್ ರೀಚಬಲ್ ಆಗಿಬಿಡ್ತಾರೆ. ಯಾಕೆ ಕನೆಕ್ಷನ್ ಇಲ್ಲ ಅಲ್ಲಿ. ಇವತ್ತು ಇಡೀ ಜಗತ್ತನ್ನೇ ಕವರ್ ಮಾಡಿದ ಟವರ್ ಅಂದ್ರೆ ಹನುಮಂತ. ದೇವರಿಗೂ ನಮಗೂ ಕನೆಕ್ಷನ್ ತಂದುಕೊಟ್ಟಂತಹ ವಿಚಿತ್ರವಾದ ವ್ಯಕ್ತಿ. ಮನೋಜವಂ ಮಾರುತ ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರ ಯೂಥ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಂ. ಅಂತ ಭಗವದ್ಭಕ್ತಿ ಜಗತ್ತಿಗೆ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಊರೂರಿಗಿರ್ತಕ್ಕಂಥ ಒಬ್ಬೇ ಭಗವದ್ಭಕ್ತನ ಗುಡಿ ಅಂದ್ರೆ ಹನುಮಂತನ ಗುಡಿ ಒಂದೇ. ರಾಮದೇವ್ರ ಗುಡಿ ಇರೋದು ಗ್ಯಾರಂಟಿ ಇಲ್ಲ, ಹನುಮಂತನ ಗುಡಿ ಇರಲೇಬೇಕು ಊರು ಅಂತ ಹೇಳಿದ್ರೆ. ಇದು ಎಷ್ಟು ಆಶ್ಚರ್ಯ! ಇವತ್ತು ರಾಮಾಯಣ ಎಷ್ಟು ಸತ್ಯ ಅಂತ ಹೇಳಿದ್ರೆ ಹನುಮಂತನ ಗುಡಿಗಳು ನಮಗೆ ಸಾಕ್ಷಿ. ಅಂತ ಹನುಮಂತನನ್ನು ಸ್ಮರಣೆ ಮಾಡಿಕೊಂಡ್ರೆ ರಾಮದೇವರು ಸಿಗ್ತಾರೆ ಅಂತ ಅರ್ಥ. ಹನುಮಂತನ ಮೂಲಕ ದೇವರನ್ನು ಕಾಣೋ ವ್ಯವಸ್ಥೆಯನ್ನು ತೋರಿಸಿಕೊಡ್ತಾರೆ. ಅಲ್ಲಿಂದ ಮುಂದೆ ಅನೇಕರಿಗೆ ಒಂದು ಪ್ರಶ್ನೆ, ರಾಮ ಈ ಕಪಿಗಳ ಸ್ನೇಹ ಮಾಡಿ ಹಾಕಿಬಿಟ್ಟ, ಯಾತಕ್ಕೆ ಅಂತ ಕೇಳಿದ್ರೆ ಸಹಾಯ ಬೇಕಾಗಿತ್ತು, ಪಾಪ ರಾಮ ಹೆಲ್ಪ್ಲೆಸ್ ಆಗಿದ್ದ, ಅದಕ್ಕೆ ಕಪಿಗಳು ಸಹಾಯ ಮಾಡಿಬಿಟ್ಟ, ಸಹಾಯ ತಗೊಂಡ, ಸುಗ್ರೀವ ರಾಮರು ಗೆಡತನ ಹೊಂದಿಬಿಟ್ರು, ಇಬ್ಬರದು ಸಮಾನ ದುಃಖಿಗಳಾಗಿದ್ರು. ಒಂದು ಕಾರಣ ಸಮಾನ ದುಃಖಿಗಳಾಗಿತ್ತು. ರಾಮ ದುಃಖಿಯೇ ಅಲ್ಲ, ಸಮಾನ ದುಃಖಿ ಅಂತ. ಇದು ಮಾಡುದು ನಮ್ಮ ಪ್ರಕಾರ ನಮಗೆ ಹಸಿಯಾಗಿತ್ತು, ದೇವರಿಗೆ ಹಸಿಯಾಗಿತ್ತು, ಉದ್ದಗದ್ದ ಮಾಡಿಬಿಟ್ರು ಅಂದ್ರೆ ಇಬ್ಬರು ಒಂದೇ ತಿಂದ್ರು ಅಂತಾಗತ್ತಷ್ಟೆ. ಇದು ನೈವೇದ್ಯದ ಅರ್ಥನಾ? ದೇವರಿಗೆ ಹಸಿವೆ, ನಮಗೆ ಹಸಿವೆ ಕರೆಕ್ಟ್, ದೇವರಿಗೆ ಹಸಿವೆನಾ? ಮತ್ತೆ ಸಾವಿರಾರು ಮಾಡಿದ್ರಲ್ಲ, ಸ್ವಲ್ಪ ನೋಡಿ ಅಲ್ಲಿ ತಮಾಷೆ ಅಂದ್ರೆ. ಇದು ಯಾರು ವಿವರಿಸನೆ ಮಾಡಿದವರು ಇಲ್ಲ ರಾಮಾಯಣ ಮಹಾಭಾರತಗಳನ್ನ, ಇಲ್ಲ ಬೈಯೋದು ಇಲ್ಲ ದಷ್ಟಿಕೆಯಲ್ಲಿ ಫಾಲೋ ಮಾಡೋದು, ಎರಡೇ ಮಾಡಿರೋದು. ಬೈಯೋರೇ ಹೆಚ್ಚು, ಮಧ್ವಾಚಾರ್ಯ ವಿವರ್ಸೆ ಮಾಡ್ತಾರೆ, ಅದು ದೊಡ್ಡದು. ನೀವು ಜನಕ್ಕೆ ಗೊತ್ತಿಲ್ಲ, ಇಡೀ ನಮ್ಮ ಜಗತ್ತಿನ ಇತಿಹಾಸದೊಳಗೆ ರಾಮಾಯಣ ಮಹಾಭಾರತಗಳನ್ನ ಪ್ರತಿ ಹಂತದಲ್ಲಿ ವಿಮರ್ಶೆ ಮಾಡಿಕೊಟ್ಟ ಒಬ್ಬ ಆಚಾರ್ಯರು ಅಂದ್ರೆ ಮಧ್ವಾಚಾರ್ಯ. ಎಲ್ಲೆಲ್ಲೂ ಬಿಡಲಿಲ್ಲ ಅವರು, ಇನ್ನೊಬ್ರು ಮಾಡಿ ಬಿಟ್ಲಕ್ಕೆ ಹೋಗಲಿಲ್ಲ ಬೇರೆಯವರು, ಸಮಸ್ಯೆ ಬಂದ್ರೆ ಉತ್ತರನೇ ಇಲ್ಲ. ಮಧ್ವಾಚಾರ್ಯ ಈ ವಿಷಯ ಜನ ಬಿಟ್ಟಿಲ್ಲ, ಅದು ಬಹಳ ಆಶ್ಚರ್ಯ ಅಂತ ಕೇಳಿದ್ರು. ಅವ್ರು ಮಹಾಭಾರತ ತಾತ್ಪರ್ಯ ನಿರ್ಣಯ ಅವ್ರು ಎನ್ಸೈಕ್ಲೋಪೀಡಿಯಾ ಆಯ್ತಾಗಿ. ಯಾವುದೇ ಒಂದು ಮಹಾಭಾರತ ರಾಮಾಯಣಗಳ ಸಮಸ್ಯೆಗೆ ಉತ್ತರ ಬೇಕು ಅಂದ್ರೆ ತಾತ್ಪರ್ಯ ನಿರ್ಣಯ ನೋಡಬೇಕು. ನಮ್ಮ ಜನಕ್ಕೆ ನಮ್ಮ ಮಾದರಿಗೆ ತುಂಬಾ ಜನ ಗೊತ್ತಿಲ್ಲ, ಉದ್ದವರಿಗೆ ಏನು ಗೊತ್ತಿರುತ್ತೆ? ಪಾಪ, ಒಬ್ಬರಿಗೆ ಗೊತ್ತಾಯ್ತು ಹಿಂದೆ ವಿ ಎಸ್ ಸುಪ್ತಂಕರ್ ಅಂತ ಬಿವಾರ ಇದೆ, ಭಂಡಾರಕರ್ ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಪುಣಾದಲ್ಲಿದೆ. ಅವರಿಗೆ ಮಹಾಭಾರತವನ್ನು ಸಂಶೋಧನೆ ಮಾಡಲಿಕ್ಕೆ ಅಂತ ಹೇಳಿ ಸುಮಾರು 4 ದಶಕಗಳ ಕಾಲ ಸಾವಿರಾರು ಮ್ಯಾನ್ಸ್ಕ್ರಿಪ್ಟ್ ಇಟ್ಕೊಂಡು ಕೆಲಸ ಮಾಡಿದ್ರು. ಕೊನೆಗೆ ಭದ್ರಾಚಾರ್ಯ ಗ್ರಂಥ ಸಿಕ್ತು. ನಮ್ಮ ಜನ ಕೊಡಲಿ ಎಲ್ಲೋ ಸಿಕ್ತು ಪಾಪ, ಅವ್ರು ಓದಿ ಹೇಳ್ತಾರೆ, ಆಶ್ಚರ್ಯ ಪಡ್ತಾರೆ, ಇಂಥ ಗ್ರಂಥ ಇದೆ ಅಂತ ನಿಮಗೆ ಗೊತ್ತೇ ಇರಲಿಲ್ಲ ಅಂತ ಹೇಳ್ತಾರೆ. ಎಷ್ಟು ಅದ್ಭುತವಾದ ಗ್ರಂಥ! ನಾವು ಸಾವಿರಾರು ಜನ ಈ 40 ವರ್ಷ ಕೆಲಸ ಮಾಡಿರೋದು ಒಂದೇ ಭದ್ರಾಚಾರ್ಯ, ಇದಕ್ಕಿಂತ ಜಾಸ್ತಿ ನಮಗೆ ತಿಳಿಸಿಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಯಾರಿಗೆ ಅರ್ಥ ಆಗುತ್ತೆ ಇವೆಲ್ಲ ಕೂಡ? ನಮ್ಮ ಜನಕ್ಕೆ ಆ ತಿಳುವಳಿಕೆನೇ ಇಲ್ಲ. ಅದರಿಂದಾಗಿನೇ ಇವತ್ತು ಓದೋ ಪ್ರವೃತ್ತಿನೇ ಇಲ್ಲ, ಅಂಥ ಗ್ರಂಥ ಓದೋ ಜನಕ್ಕೆ ಗೊತ್ತೇ ಇಲ್ಲ. ಅದನ್ನೊಮ್ಮೆ ಓದಿ ನೋಡಿದ್ರೆ ಗೊತ್ತಾಗುತ್ತೆ. ಸಂಸ್ಥೆಗಳ ಹೆಸರು ಬರಬಾರದು ಆ ರೀತಿ ಬರೀತಾರೆ. ನಿಮ್ಮ ಮೆದುಗೆ ಇದು ವಿಮರ್ಶೆ ಮಾಡಿ ನಮಗೆ ಆಮೇಲೆ ಸೌದ ಇಲ್ಲ ಇತ್ತು ಅಂತ ಅನಿಸುತ್ತೆ. ಅದೇ ಉಡ್ಡೆ ಕಾರ್ಪೆಂಟರ್ ಮಾಡಿದ್ರೆ ಮಂಟಪ ಆಗುತ್ತೆ, ನಮಗೆ ಬರೀ ಉಡ್ಡು ಬಿದ್ದ ಬಿದ್ದಿರುತ್ತೆ. ಅದೇ ಕಥೆನೆ ಆಚಾರ. ಸ್ವಲ್ಪ ನೋಡಿ, ಇಲ್ಲಿ ರಾಮದೇವರಿಗೂ ದುಃಖ, ಲಕ್ಷ್ಮಣನ ಸುಗ್ರೀವನಿಗೂ ದುಃಖ, ಇಬ್ರು ಜತೆಯಾದರು ಅಂತ ಹೇಳ್ತೀರಲ್ಲ, ಸುಗ್ರೀವನಿಗೆ ದುಃಖ ಇದೆ ನಿಜ. ಅಣ್ಣ ವಾಲಿ ಅವನ ಹೊರಗೊಡಿಸಿದ್ದಾನೆ, ಅಣ್ಣ ವಾಲಿ ಒಡಿಸಿಬಿಟ್ಟು ರಾಜ್ಯ ಕಿತ್ಕೊಂಡ್ಬಿಟ್ಟಿದ್ದಾನೆ, ಅವನ ಹೆಂಡತಿ ರುಮೆ ಅವಳನ್ನು ಕಿತ್ಕೊಂಡ್ಬಿಟ್ಟಿದ್ದಾನೆ. ಸುಗ್ರೀವನಿಗೆ ದುಃಖ ಇದೆ ಸಂಶಯನೇ ಇಲ್ಲ. ರಾಮದೇವರ ದುಃಖ ಇದೆ ಯೋಚನೆ ಮಾಡಿ. ಅಲ್ಲರಿ ರಾಜ್ಯ ಬಿಟ್ಟು ಬಂದಿಲ್ವಾ ಈಗ, ನಿನ್ನೆ ಕತೆ ಮರೆತು ಬಿಟ್ಟಿದ್ದಾರೆ. ಭರತ ಬಂದು ಒಪ್ಪಿಸ್ತಾನೆ ರಾಮದೇವರಿಗೆ, ರಾಮದೇವರು ತ್ಯಾಗ ಮಾಡಿ ಬಂದಿದ್ದಾರೆ. ವಾಲಿ ಓಡಿಸಿದ್ದಾನೆ, ಭರತ ಓಡಿಸಿಲ್ಲ. ಕಾಲಿ ಬಿದ್ದು ಕೇಳ್ಕೊಂಡ್ರೆ ರಾಮದೇವರು ಒಪ್ಕೊಂಡಿಲ್ಲ. ರಾಮ ರಾಜ್ಯ ಭ್ರಷ್ಟನ ಅಲ್ವೇ ಅಲ್ಲ, ಕತೆ ಮುಗಿತ ಅಲ್ಲಿಗೆ. ಆಮೇಲೆ ಸುಗ್ರೀವರ ಹೆಂಡತಿ ನಿರುಮೆ ನಿಜಾಲು ಕಳೆದೋಗ್ಬಿಟ್ಟಿದ್ದಾಳೆ. ರಾವಣ ಹೆಂಡತಿ ರಮ, ಅವಳು ಋಣ ಇವಳ ರಮ. ಗಜಲಕ್ಕೆ ಬಂದ ರಾವಣ ಏನಾಯ್ತು ಅಂತ ಕತೆ ಗೊತ್ತಿದೆ, ಮತ್ತೆ ಹೇಳಬೇಕಾಗಿಲ್ಲ. ಸಾಕ್ಷಾ ಸೀತಾ ಅದೃಷ್ಟರಾಗಿ ಬಿಡ್ತಾರೆ. ಅಲ್ಲಿದ್ದು ಬರೀ ಸೀತಾಕೃತಿ ಮಾತ್ರ, ಡೂಪ್ಲಿಕೇಟ್ ಸೀತಾ, ಒರಿಜಿನಲ್ ಸೀತಾ ಅಲ್ಲ. ಇಲ್ಲಿ ಡೂಪ್ಲಿಕೇಟ್ ರುಮ ಅಲ್ಲ ಅಪಹರಣ, ಎಲ್ಲರೂ ರುಮ ಅಪಹರಣ ಆಗಿರೋದು. ಸುಗ್ರೀವ ನಿಜವಾಗಲೂ ಹೆಂಡತಿನ ಕಳ್ಕೊಂಡಿದ್ದಾನೆ, ರಾಮ ಹೆಂಡತಿನ ಕಳ್ಕೊಂಡೇ ಇಲ್ಲ. ಆಮೇಲೆ ಮುಂದೆ ರಾಮ ಒಂದು ಬಾಣ ಬಿಟ್ಟರೆ ಏಳು ಸಪ್ತ ತಾಳ ವೃಕ್ಷಗಳು ಎಲ್ಲೆಲ್ಲ ಇದ್ದಿದ್ದು ಪೀಸ್ ಪೀಸ್ ಆಗಿ ಹೋಗುತ್ತೆ. ವಾಲಿ ಒಂದು ಬಾಣಕ್ಕೆ ಸತ್ತು ಹೋಗ್ತಾರೆ. ಅಂತ ರಾಮ ಎಲ್ಲಿ ಸುಗ್ರೀವ ಇಲ್ಲಿ ಅರ್ಥ ಸಂಬಂಧ ಇದೆಯಾ? ಅದು ಹೆಂಡತಿನ ಕಳ್ಕೊಂಡು ಮತ್ತೆ ಸುಗ್ರೀವ ಏನು ಮಾಡಬೇಕು? ಏನು ಕೇಳಿದ್ದಾರೆ ರಾಮದೇವರನ್ನ? ನನಗೆ ಹೆಂಡತಿನ ಕೊಡಬೇಕು, ವಾಲಿಯನ್ನು ಕೊಲಿಸಬೇಕು, ರಾಜ್ಯ ಕೊಡಿಸ್ಬೇಕು. ರಾಮ ಹೀಗೆ ಕೇಳ್ತಾನೆ, ತನ್ನ ಕಡೆದ ಹೋಗದ ಹೆಂಡತಿಯನ್ನು ಹುಡಿಸಿಕೊಡ್ಬೇಕು ಇಷ್ಟೆ. ಆತಗ ರಾಮ ಈ ರೀತಿ ಕೇಳ್ಬೇಕು, ರಾವಣನ ಕೊಲ್ಲಬೇಕಾಗಿದ್ರೆ ಸೀತೆಯನ್ನು ತಂದು ಕೊಡಬೇಕು, ಇದೆಲ್ಲ ರಾಮದೇವರು ಕೇಳಿದ್ರ? ಇಲ್ಲಾದ್ರೆ ಬ್ಯಾಲೆನ್ಸ್ ಆಗುತ್ತೆ, ಯೋಚನೆ ಮಾಡಿ ನೋಡಂತೆ. ಇಲ್ಲೇ ಇಲ್ಲ, ಇಬ್ರು ಸವಾರದಕ್ಕೆ ಅರ್ಥ ಇದೆಯಾ ಅದಕ್ಕೆ? ಅಲ್ಲೇ ಇಲ್ಲ. ಆಚಾರ್ಯ ಹೇಳ್ತಾರೆ, ಭಾಗವತವಾಕ್ಯ ಕೋಟ್ ಮಾಡ್ತಾರೆ, ಯತ್ಪಾದ ಪಂಕಜ ರಜ ಶಿರಸಾ ಬಿಭರ್ತಿ ಶ್ರೀರಬ್ಜಜಶ್ಚ ಗಿರೀಶಃ ಸಹ ಲೋಕಪಾಲೈ ಸರ್ವೇಶ್ವರಸ್ಯ ಪರಮಸ್ಯ ಚ ಸರ್ವಶಕ್ತೇ ಕಿಂ ತಸ್ಯ ಶತ್ರುಹನನೆ ಕಪಯಸ್ಸಹಾಯ. ಎಂದು ಭಗವಂತನಿಗೆ ಸಹಾಯ ಬೇಕಿಲ್ಲ. ಇವನಿಗೆ ರಾವಣರಿಗೆ ಬ್ರಹ್ಮದೇವರ ವರ ಇದೆ. ಆದರೆ ರಾಮದೇವರು ಯಾರು ಗೊತ್ತಾ? ಆ ಬ್ರಹ್ಮನ ಅಪ್ಪ ನಾರಾಯಣ. ಅಂದಮೇಲೆ ರಾವಣನ ಭಯ ರಾಮದೇವರಿಗೆ ಬರೋಕ್ಕೆ ಸಾಧ್ಯ ಇದೆಯಾ? ಎಲ್ಲಿ ಸಂಬಂಧ? ರಾಮ ಎಲ್ಲ ಬಂದಿರೋ ರಾಮಾಯಣದಲ್ಲೇನೆ. ಅಪ್ಲೈ ಮಾಡಿದ್ರೆ ಸುಮ್ಮನೆ ಕಣ್ಣು ಮುಚ್ಕೊಂಡು ಹೋಗ್ತಾ ಇರ್ತಾರೆ. ಅದಕ್ಕೆ ಆಚಾರ್ಯ ಹೇಳ್ತಾರೆ, ರಾಮದೇವರು ಕಪಿ ಸಹಾಯ ತಗೊಳಕ್ಕೆ ಬರಲಿಲ್ಲ, ಕಪಿಗಳು ಸಹಾಯ ಮಾಡಲಿಕ್ಕೆ ಅಂತ ಬಂದ ಅಷ್ಟೇ. ಕಪಿಗಳು ಸಹಾಯ ಮಾಡಲಿಕ್ಕೆ ಅಂತ ಬಂದೇ ಹೊರತು ಸಹಾಯ ತಗೊಳಕ್ಕೆ ಬರಲಿಲ್ಲ. ನಮ್ಮಲ್ಲಿ ದೇವರಿರೋದು, ನನಗೊಂದು ಸ್ವಲ್ಪ 2x2 ಜಾಗ ಕೊಡ್ರಿ, 3x2 ಜಾಗ ಕೊಡಿ ಅಂತಲ್ಲ, ನಾನಿದ್ದೇನೆ ಮನೆ ಉಳಿಯುತ್ತೆ ಅಂತ ಹೇಳೋದಕ್ಕೋಸ್ಕರ ಬಂದಿರೋದು. ವ್ಯಾತಕ್ಕೆ ಇಲ್ಲದ ಹೋದ್ರೆ ಮನೆ ಉಳಿಲಿಕ್ಕೆ ಸಾಧ್ಯ. ದೇವರು ಇಲ್ಲದೆ ಹೋದ್ರೆ ಅರಿತ ಪಣನೆಂದು ಕೇಳುವರ ಬುಧಗರ. ಹರಿವಾಯುಗಳು ಬಿಟ್ರು ಅಂದ್ರೆ ದೇಹ ಹೋಯ್ತು ಅಂತ ಅರ್ಥ. ಮನೆಯಲ್ಲಿ ನಾವು ಮೀಟ್ರೇ ಬೇಡ ಕರೆಂಟ್ ತಗೋತೀವಿ ಅಂದ್ರೆ ಹೇಗಾಗತ್ತೆ? ಈಗ ಮೀಟ್ರಿ ಜಾಗ ಮಾಡಿ ಕೂತಿರ್ತಾನೆ, ದೇವರಿಗೆ ಜಾಗ ಇಲ್ಲ ತವಾಚೆ ಅಂತ ಕೇಳಿದ್ರೆ. ಒಂದು ಕರೆಂಟ್ ಕೂಡ ಮೀಟ್ರಿ ಜಾಗ ಮಾಡ್ತಿರಲ್ಲ. ನಮ್ಮ ಜೀವನ ಕೊಟ್ಟ ಅಂಗಾಂಗ ದೇಹ ಎಲ್ಲ ಕೊಟ್ಟ ಭಗವಂತನ ಒಂದಿಷ್ಟು ಜಾಗ ಬೇಡ ಆಗಿದ್ರೆ ಇಲ್ಲ, ಮನೆಯೊಳಗೂ ಜಾಗ ಇಲ್ಲ, ಮನಸ್ಸಲ್ಲೂ ಜಾಗ ಇಲ್ಲ. ಅಲ್ಲಿ ಲೈಟ್ಗಳು ಬರುತ್ತೆ ಏನು ಟೆನ್ಷನ್, ಅವರಿಗೆ ಒಂದು ಕಟ್ಟಬೇಕು ಒಂದು ಕಟ್ಟಬೇಕು, ಏನು ದೊಡ್ಡ ಯಾವಾಗಲೂ ಮನಸ್ಸಲ್ಲಿ ಇರುತ್ತೆ ಯೋಚನೆ ಕಟ್ತಾರೆ, ದೇವರ ಬಗ್ಗೆ ಯೋಚನೆ ಕೂಡ ಇಲ್ಲ. ಮನವೇ ಮಾಧವನ ಮರೆತುದರಿಂದ ದಣಿವಾಯಿತು ಹಿಂದೆ, ಕ್ಷಣ ಒಂದಾದರೂ ಬಿಡದಿರು ಕೃಷ್ಣನ ಮುಂದೆ. ಲೈಟ್ ಬಿಲ್ ಕಟ್ಟಲಿಲ್ಲ, ಕಟ್ ಮಾಡಿದ್ರು ಅಷ್ಟೇ. ದೇವರನ್ನು ಮರೆತಿದ್ದೇವೆ, ಪರಮಾತ್ಮ ಸುಖ ಕಟ್ ಮಾಡ್ತಾನೆ ನಮಗೆ, ನೆನಪಿರಲಿ. ನಮಗೆ ಏನು ಕಟ್ಟಾಗ್ತೇವೆ, ಆನಂದ ಕಟ್ ಮಾಡ್ತಾನೆ. ಜಗತ್ತು ಏನ್ ಬೇಕಾದ್ರೆ ಕಳ್ಕೊಳ್ಳಿ, ನಿಮಗೆ ನೆಮ್ಮದಿ ಹೋಗೋದಿಲ್ಲ, ಭಗವಂತನ ಮರೆತ ನೆಮ್ಮದಿ ಹೋಗಿಬಿಡುತ್ತೆ. ಪ್ರತಿಯೊಂದು ಮನೆಯಲ್ಲಿದೆ, ಶಾಂತಿ ಇರೋದಿಲ್ಲ, ಗೊತ್ತಾಯ್ತಾ? ಎಷ್ಟೋ ಜನ ಇರ್ತಾರೆ, ಭಾರಿ ಕೊಟ್ಟೋದಿಸಿರ್ತಾರೆ, ಎಂತೆಂತ ಮನೆ ಏನೇನೋ ಇಟ್ಕೊಂಡಿರ್ತಾರೆ. ಜನ ನೋಡ್ತಾರೆ, ಅಯ್ಯೋ ಕೊರಗ್ತಾರೆ, ನಮಗಿಲ್ಲದ ಭಾಗ್ಯ ಅಂತ ಕೊರಗ್ತಾರೆ. ಅವನ ಹತ್ರ ಕೇಳ್ತಾರೆ, ಏನು ಪುಣ್ಯವಂತರು ಅಂತ, ಅಯ್ಯೋ ನಾನೆ ಬಾರ ಅಂತ ಶುರು ಮಾಡ್ತಾನೆ ಪಾಪ. ಗೊತ್ತಾಯ್ತಾ? ನಾನೇ ಬಾರ, ಯಾರು ಮಕ್ಕಳಿಗೆ ಮಾತು ಕೇಳೋದಿಲ್ಲ, ಹೆಂಡತಿ ಓಡೋಗಿದ್ದಾಳೆ, ಎಲ್ಲೋ ಆಗೋಗ್ಬಿಟ್ಟಿದೆ, ಕಳ್ಳರು ಕತ್ತು ಬಿಟ್ಟಿದ್ದಾರೆ, ಏನೂ ಇಲ್ಲ. ನಮಗನ್ಸು ಇಂಥ ದುಃಖ ನಮಗೆ ಬೇಡ ಅನಿಸುತ್ತ? ಗೊತ್ತಾಯ್ತಾ? ಪ್ರಧಾನಮಂತ್ರಿ ಮುಖ್ಯಮಂತ್ರಿ ಆಗಿರ್ತಾರೆ, ಜೈಲು ಕಂಡಾಗ ಎಷ್ಟು ದುಃಖ ಆಗುತ್ತೆ ನಮಗೆ ಅನಿಸುತ್ತೆ. ಈ ಪದವೇನು ಬೇಡ ಅಂತ ಜೈಲು ಬೇಡ ದೇವರದಯ ಅನ್ಕೊಂಡ್ಬಿಟ್ರೆ ಸಾಕಲ್ಲ. ಇದು ಅರ್ಥ ಮಾಡಿಕೊಂಡ್ರೆ ಆ ದುಃಖ ಎಷ್ಟು ವಿಚಿತ್ರವಾದ ದುಃಖ, ಅಪಕೀರ್ತಿ ಅಂಥದ್ದು, ಅಪಕೀರ್ತಿ ಅಂಥದ್ದು, ನೋವು ಅಂಥದ್ದು. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ನೆಮ್ಮದಿ ಸಿಗುತ್ತದೆ ಅಂತ ಅಂಗಡಿ ಎಲ್ಲರೂ ಬೋರ್ಡ್ ಹಾಕಿದ್ ನೋಡಿದ್ದೇವೆ, ಇಲ್ಲಿ ನೆಮ್ಮದಿ ಸಿಗುತ್ತದೆ ಅಂತೇಳಿ. ನೆಮ್ಮದಿ ಸಿಕ್ಕರೆ ಅವರೇ ಅಂಗಡಿ ಇಡ್ತಿದ್ದಲ್ಲ, ಫಸ್ಟ್ ಆಫ್ ಆಲ್ ನೆಮ್ಮದಿ ಇದ್ದರೆ ಅವರೇ ಅಂಗಡಿ ಇಡ್ತಿರಲಿಲ್ಲ. ಅರ್ಥ ಆಯ್ತಾ? ಅದೇ ನೆಮ್ಮದಿ ಕೊಡೋ ವಸ್ತು ಭಗವಂತ ಒಬ್ಬನೇ. ಅದಕ್ಕೆ ಆನಂದಮಯೋ ಅಭ್ಯಾಸ, ದೇವರನ್ನ ಹೊರತು ಯಾರು ನಮ್ಮನ್ನು ಕಾಪಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ರಾಮದೇವರು ಬಂದು ಸುಗ್ರೀವನನ್ನು ಉದ್ಧಾರ ಮಾಡ್ತಾರೆ. ಸುಗ್ರೀವ ಯಾಕೆ ಬರಬೇಕಾಗಿತ್ತು ಅಂದ್ರೆ ಹನುಮಂತನ ಹಿಡ್ಕೊಂಡಿದ್ದಾನೆ, ಅದು ಮುಖ್ಯ. ಯಾರು ವಾಯುದೇವನ ಹಿಡಿದಿರ್ತಾರೆ, ಆ ವಾಯು ನಮ್ಮ ಕುಲ ಗುರುರಾಯನು, ಅದಕ್ಕಾಗಿ ಬಂದು ಉದ್ಧಾರ ಮಾಡ್ತಿದ್ದ. ಅದಕ್ಕೆ ಅವತ್ತು ಊರಿಗೊಬ್ಬ ಹನುಮಂತ ಇದ್ದ ಅಂದ್ರೆ ಅಲ್ಲಿಗೆ ದುಷ್ಟರ ಹಾವಳಿ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ಅರ್ಥ. ಅಷ್ಟರ ಮಟ್ಟಿಗೆ ವಿಶಿಷ್ಟವಾದ ಹಿರಿವೆ ಹನುಮಂತನದು. ಮುಂದೆ ರಾಮದೇವರು ಅನೇಕ ವಿಧವಾದ ರೀತಿಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಆಮೇಲೆ ಸಮುದ್ರಹಾರ ಪ್ರಸಂಗ ಬಂದಿದೆ. ಸಮುದ್ರಹಾರ ಪ್ರಸಂಗದೊಳಗೆ ಅದರ ಕಥೆ ಇಲ್ಲ ಅಂತ ಮೊದಲೇ ಹೇಳಿದ್ದೇನೆ. ಆ ಪ್ರಾಯ ದಿಕ್ಕು ತೋರಿಸದಂತೆ ಆಯ್ತು ಅವರಿಗೆ. ಮುಂದೆ ಸಮುದ್ರ ಇದೆ, ದಾಟಬೇಕಾಗಿದೆ, ದಿಕ್ಕು ತೋರಿಸ್ತಾ ಇಲ್ಲ, ವಾಪಸ್ ಹೋಗಾಗಿಲ್ಲ, ಸೀತಾಕೃತಿಯ ಸುಳಿವು ಸಿಕ್ಕಿಲ್ಲ. ಮುಂದೋಗಿಲ್ಲ, ಸಮುದ್ರ ಇದೆ, ಏನು ಮಾಡಬೇಕಾವ? ನಿಜವಾದ ಆಪತ್ತು ಅದು. ಅದು ಆ ಕ್ಷಣದಲ್ಲಿ ಅಲ್ಲಿ ಅವರಿಗೆ ಬೇರೆ ದಾರಿ ಇಲ್ಲ ಅಂತೇಳಿ ಪ್ರಾಯೋಪವೇಶವನ್ನು ಮಾಡುತ್ತೆ. ಪ್ರಾಯೋಪವೇಶ ಅಂದರೆ ಆಧರಣ ಉಪವಾಸ, ಸಾಯೋವರೆಗೂ ಉಪವಾಸ, ಅನ್ನ ಇಲ್ಲ ನೀರಿಲ್ಲ. ಇವತ್ತು ಹಂಗಷ್ಟು ಬೇಕಂತ ಕೊಡ್ತಾರೆ, ಮಧ್ಯೆ ಮಧ್ಯೆ ಜ್ಯೂಸು ಗೀಸು ಎಲ್ಲ ತಗೋತಿರ್ತಾರೆ. ಆ ಕಡೆ ಆ ಟೆಂಟಲ್ಲಿ ಇಷ್ಟು ತಗೋಬಾರದು, ಹೊರಗೆ ತಗೊಂಬರ್ಬೋದು ಅಂತ. ಇಷ್ಟರಲ್ಲಿ ಮಾತ್ರ ಇಲ್ಲ, ಅಲ್ಲಿ ಕೂತಾಗ ಉಪವಾಸ ಅಷ್ಟೇ, ಶಿಫ್ಟ್ ಬೈ ಶಿಫ್ಟ್ ಉಪವಾಸ. ಆ ರೀತಿ ಏಕಾಸಿ ಎಲ್ಲರೂ ಮಾಡಿಬಿಡ್ಬೋದು, ಗೊತ್ತಾಯ್ತಾ? ನಾವು ಆ ನಾಲ್ಕು ಗಂಟೆ ಉಪವಾಸ ಬಂದು ಎಲ್ಲ ಜಾಯಿಂಟ್ ಡೆಫಾಸ್ ಮುಗಿಸ್ಬಿಡ್ಬೋದು. ಆ ರೀತಿ ಉಪವಾಸ ಮಾಡಕ್ಕೆ ಬರೋದು ನಿಜವಾದ ಪ್ರಾಯೋಪವೇಶ. ವಾಯು ಉಪವಾಸ ಕೂತರವ್ರು. ಆಗ ರಾಮಕಥಾಂಗ್ರಹ ಅಂತ ರಾಮಾಯಣ ಹೇಳುತ್ತಾ ಶುರು ಮಾಡಿದರು. ರಾಮಾಯಣದ ಫಲ ಅಲ್ಲೇ ತೋರಿಸ್ಬಿಡ್ತಾರೆ, ರಾಮಾಯಣ ಏನಾಗುತ್ತೆ ಅಂತ ಅಲ್ಲೇ ಉತ್ತರ ಕೊಡ್ತಾರೆ. ಅದು ಸಂಪಾತಿ ನಾಮ್ನಃ ಶರಣಂ ಜಗಾಮ, ಸಂಪಾತಿ ನಾಮ್ನಃ ಶ್ರವಣಂ ಜಗಾಮ. ಸಂಪಾತಿ ಪಕ್ಷಿ ಕಿವಿಗೆ ಬಿತ್ತು, ಕೇಳಿದ ರಾಮಾಯಣ. ಆಶ್ಚರ್ಯ ಗೊತ್ತಾ, ಅವನು ಸುಟ್ಟೋದ ರೆಕ್ಕೆ ಮತ್ತೆ ಬರೆದುಬಿಟ್ಟು ಅಂತಾಗ್ಲೇನೆ. ರಾಮಾಯಣ ಕೇಳಿದ್ರ ಫಲ ಯಾವಾಗಲಲ್ಲ, ಸದ್ಯ ಎಂದೋ ಸುಟ್ಟೋಗಿತ್ತು ರೆಕ್ಕೆ, ಪೂರ್ತಿ ರೆಕ್ಕೆ ಬೆಳೆದ್ಬಿಟ್ಟು. ಆಶ್ಚರ್ಯ ಆಗಿರುತ್ತೆ, ಯಾವ ನಿಮ್ಮ ರಾಮ ಆತ? ಆತನ ಕತೆ ಕೇಳಿದ ರೆಕ್ಕೆ ಬೆಳೆದೋದಲ್ಲ, ಎಲ್ಲಿ ರಿಪೇರಿಗೆ ಹೋದ್ರೂ ಆಗಿರಲಿಲ್ಲ, ಪೂರ್ತಿ ಬೆಳೆದಿದೆ. ಎಂಥ ಮಹಿಮೆ ರಾಮಾಯಣದ ಫಲ ಅಂದ್ರೆ ಅದೇ ನಮಗೆ ಆಶ್ಚರ್ಯ. ಓ, ನಾವು ಪಕ್ಷಿಗಳಾಗಿ ನಮಗೂ ರೆಕ್ಕೆ ಸುಟ್ಟಿದ್ರೆ ರಾಮಾಯಣ ಕೇಳೋಣ. ಇದ್ದ ಜನ ನಾವು, ನಮಗೆ ಪಕ್ಷಿ ಫಸ್ಟ್ ಆಗಬೇಕು, ರೆಕ್ಕೆ ಸುಡಬೇಕು, ಆಮೇಲೆ ರಾಮಾಯಣ ಕೇಳಬೇಕು, ಕೇಳೋರು ಸಿಗಬೇಕು, ಅದು ಬೇರೆ. ಗೋವಿಂದ ಅದಕ್ಕೆ ಹೇಳ್ತಾರೆ, ಪಕ್ಷಿ ಅಂದರೆ ಯಾರೋ ಅಲ್ಲ, ಜೀವರೆಲ್ಲ ಪಕ್ಷಿಗಳು ಅಂತ ಕರೀತಾರೆ. ಉಪನಿಷತ್ತನ ಮಾತು, ದ್ವಾಸುಪರ್ಣ ಸಯುಜ ಸಖಾಯ, ಎಲ್ಲ ಜೀವರು ಪಕ್ಷಿಗಳೇನೆ. ಪಕ್ಷಿ ಅಂದರೆ ಏನು? ಪಕ್ಷ ಅಂದರೆ ರೆಕ್ಕೆ, ಪಕ್ಷ ಇರೋದು ಪಕ್ಷಿ ಅಷ್ಟೇ. ಪಕ್ಷ ಇದ್ರೆ ಪಕ್ಷಿ, ಎರಡು ರೆಕ್ಕೆಗಳಿರ್ತಕ್ಕಂಥ ಜೀವರು ಎಲ್ಲ ಎರಡು ರೆಕ್ಕೆ ಇರೋರೇನೆ. ಆ ರೆಕ್ಕೆ ಸುಟ್ಟೋಗಿರುತ್ತಲ್ಲ, ಅದಕ್ಕೆ ಹಾರ್ಲಕ್ಕೆ ಬರದ ಕೂತಿರ್ತಾನೆ. ರೆಕ್ಕೆ ಬಂತು ಮತ್ತೆ ಹಾರದ ಅಷ್ಟೇನೆ. ಅಲ್ಲ, ಯಾವುದು ರೆಕ್ಕೆಗಳು ಅಂತ ಪ್ರಶ್ನೆ. ಯಾವ ರೆಕ್ಕೆಗಳು ಬೇಕು ಹಾರಲಿಕ್ಕೆ ಅಂದರೆ? ಜ್ಞಾನ ಮತ್ತು ಭಕ್ತಿ ಇವೇ ರೆಕ್ಕೆಗಳು. ಜ್ಞಾನ ಭಕ್ತಿ ರೆಕ್ಕೆಗಳಿಂದ ಮೇಲಕ್ಕೆ ಹಾರಬೇಕು. ಜ್ಞಾನ ಒಂದು ರೆಕ್ಕೆ, ಭಕ್ತಿ ಒಂದು ರೆಕ್ಕೆ, ಮೇಲಕ್ಕೆ ಹಾರೋದು ವೈರಾಗ್ಯ. ಭೂಮಿ ಬಿಟ್ಟುಬಿಡ್ತಾನಲ್ಲ, ಅದು ಬಿಡೋದು ವೈರಾಗ್ಯ. ಜ್ಞಾನ ಭಕ್ತಿ ವೈರಾಗ್ಯದ ಮಧ್ಯೆ ನಾವು ಬದುಕಬೇಕು. ರೆಕ್ಕೆ ಸುಟ್ಟೋದ್ರೆ ಹಾರ್ಲಕ್ಕೆ ಬರೋದಿಲ್ಲ, ಹಾರಲಕ್ಕೆ ಬರ್ತದೆ ಹೊರತು ಹಾರ್ಲಕ್ಕೆ ಬರೋದಿಲ್ಲ. ಮಡಿ 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 ಎಂದು ಮೂರ್ಮಾರು ಹಾರುತ್ತಿ ಅಂತ ಹೇಳ್ತಾರಲ್ಲ, ಹಾರಾಟ ಬೇರೆ, ಹಾರೋದು ಬೇರೆ. ಆಗ ಅದು ಸುಮ್ಮನೆ ಕೂತಾಗ ಯಾವಾಗ ಬಿತ್ತ ರೆಕ್ಕೆ ಬೆಳೆದು ಬಿಟ್ಟು, ರಾಮಾಯಣ ಕೇಳಿದ ತಕ್ಷಣ ಜ್ಞಾನನೂ ಬರ್ತದೆ, ಭಕ್ತಿನೂ ಬರುತ್ತೆ. ಆಗ ನಾವು ರೆಕ್ಕೆಯವರ ಪಕ್ಷಿಗಳಾಗ್ತೇವೆ, ಆಗ ಹಾರ್ಲಕ್ಕೆ ಬರುತ್ತೆ. ಎಲ್ಲಿಗೆ ಹಾರಬೇಕು? ಹಕ್ಕಿ ಎಲ್ಲಿ ಹಾರ್ತದೆ? ನವ ಪತಂತಿ ಆತ್ಮಸಮಂ ಪತತ್ತಿಣ. ವಿಷ್ಣು ಪದ ಆಕಾಶಕ್ಕೆ ವಿಷ್ಣು ಪದ ಅಂತ ಡಿಕ್ಷನರಿ ತೆಗೆದು ನೋಡಿ, ಯಾರೋ ಮಾಡಿದ್ದಲ್ಲ, ಅವರ ಕೋಶ ತೆಗೆದು ನೋಡಿಬೇಕಾದ್ರೆ. ಏನೇ ಸಂಸ್ಕೃತ ಡಿಕ್ಷನರಿ, ವಿಷ್ಣು ಪದ ಅಂದ್ರೆ ಆಕಾಶ ಅಂತ ಅರ್ಥ, ಆಕಾಶ ಅಂದ್ರೆ ವಿಷ್ಣು ಪದ ಅಂತ ಅರ್ಥ. ಆಕಾಶದಲ್ಲಿ ಹಾರೋದು ಅಂದ್ರೆ ಏನು? ಭಗವಂತನ ಪಾದಗಳಲ್ಲಿ ಹಾರಾಡೋದು ಅಂತ ಅರ್ಥ. ಅಂದ್ರೆ ಮೋಕ್ಷಕ್ಕೆ ಹೋಗೋದು ಅಂತ ಅರ್ಥ. ನಮ್ಮ ಹಾರಾಟ ಮೋಕ್ಷಕ್ಕೆ ಹೋಗೋದಾಗಬೇಕೇ ಹೊರತು ಇಲ್ಲಿ ದುಡ್ಡು ಸಂಪಾದನೆ ಮಾಡೋ ಹಾರಾಟ ಮಾಡಬಾರದು. ಮೋಕ್ಷಕ್ಕೆ ಹೋಗತಕ್ಕಂಥ ಅಲ್ಲಿದೆ ನಮ್ಮ ಮನೆ, ಇಲ್ಲಿ ಬಂದೇ ಸುಮ್ಮನೆ ಅಂತ ಹಾರಾಡಬೇಕಾದ ರೆಕ್ಕೆಗಳೇ ಜ್ಞಾನ ಭಕ್ತಿಗಳು. ಅದನ್ನು ರಾಮಾಯಣ ಕೊಡ್ತು, ತಕ್ಷಣ ಖುಷಿ ಆಯ್ತು. ಅದೇ ಇದು ರಾಮಾಯಣದ ಇಂಪ್ಯಾಕ್ಟ್ ಏನಂದ್ರೆ ಗೊತ್ತಾಗುತ್ತೆ. ಸುಟ್ಟು ಹೋದ ರೆಕ್ಕೆಗಳನ್ನು ಆ ಕ್ಷಣ ಇನ್ಸ್ಟೆಂಟಾಗಿ ಬೆಳೆಸೋದು. ನಿಜವಾಗ್ಲೂ ಮಕ್ಕಳಿಗೆ ಕೇಳಿಸಬೇಕಾದ ಇದೆಲ್ಲ ತಮಾಷೆ ಪ್ರಶ್ನೆ ಅಲ್ಲ, ನಾಸ್ತಿಕನ್ನೇ ಕೂಡಿಸ್ಕೊಳ್ಳಿ. ಅವ್ರು ಸೀರಿಯಸ್ ಆಗಿ ರಾಮಾಯಣಕ್ಕೆ ಹೆಣಾಗಿ ಮಾಡಿ, ಒಂದು ಹೆಚ್ಚಿಸಬೇಡ. ವರ್ಷಗಟ್ಟೆ ಎಂ ಬಿ ಬಿ ಎಸ್ ಎಷ್ಟು ವರ್ಷ ಓದಬೇಕು ನೀವು? ಎಂ ಬಿ ಬಿ ಎಂ ಎಸ್ ಸಿ ಎಷ್ಟು ವರ್ಷ ಓದಬೇಕು? ಭಾಗವತ ರಾಮಾಯಣಗಳು ಆಗಲ್ಲ, ಶಾರ್ಟೆಸ್ಟ್ ಕೋರ್ಸ್ಗಳು ಬರೀ ಒಂದು ವಾರ ಅಷ್ಟೇ. ಒಂದು ಸಿ ಡಿ ಹಾಕಿ ಕೇಳಿಸ್ಬಿಡಿ ಮಕ್ಕಳಿಗೆ, ಸುಮ್ಮನೆ ಅವ್ನು ಕೇಳಂದ್ರೆ ಕೇಳಿದ್ರೆ ಸುಮ್ಮನೆ ಹಾಕಿ, ಮನೇಲಿ ಓಡಾಡ್ತಿರ್ತಾನೆ ಹಾಕಿರಿ. ಎಷ್ಟು ತಮಾಷೆ ಗೊತ್ತಾ ನಿಮಗೆ? ಅದು ಅಟ್ರಾಕ್ಟ್ ಮಾಡೋಕ್ಕೆ ಶುರುವಾಗುತ್ತೆ, ಅದರ ಮೋಡಗಳು ಅಟ್ರಾಕ್ಟ್ ಮಾಡೋದು. ಕೊನೆಗೆ ಎಲ್ಲಿ ಬರ್ತಾನೆ ಗೊತ್ತಾ ನಿಮಗೆ? ಒಂದು ವಾರದಲ್ಲಿ ನಿಮಗಿಂತ ಮುಂದೆ ಹೋಗೋಷ್ಟು ಮಕ್ಕಳು ಚೇಂಜ್ ಆಗಿಬಿಡ್ತಾರೆ. ಅಷ್ಟರ ಮಟ್ಟಿಗೆ ಹೊಸ ಜ್ಞಾನ ಕೊಡೋ ಶಕ್ತಿ ಅದಕ್ಕೆ. ಇದು ಸಾವಿರಾರು ಜನಗಳ ಅನುಭವ, ಒಬ್ಬಿಬ್ರದಲ್ಲ. ಎಷ್ಟೋ ಸತ್ಯ ನಿಮಗೆ ತಮಾಷೆ ಅಂದರೆ, ಕರ್ನೂಲಿ ಉಪನ್ಯಾಸ ಬಹಳ ಹಿಂದೆ ಹೋಗ್ತಿದ್ದಾಗ ಅಲ್ಲೊಬ್ಬ ಸೇಟ್ ಬರ್ತಾ ಇದ್ದ, ಸೇಟ್ ಆತ. ದಿವಸ ಒಳ್ಳೆ ಬದ್ದಕ್ಕಿಂತ ಎಲ್ಲರಿಗಿಂತ ಮುಂಚೆ ಬರ್ತಿದ್ದ, 15 ದಿವಸ ಪ್ರವಚನ, ಕೊನೆ ಎಲ್ಲರಿಗಿಂತ ಬೆಳಿಗ್ಗೆ ಸಾಯಂಕಾಲ ಮತ್ತೆ ಮದ್ದು ಬಂದು ಕೊನೆ ಹೋಗ್ತಿದ್ದ. ಯಾರಂತ ಕೇಳಿದೆ ಅವ್ರನ್ನ, ಯಾರಂತ ಕೇಳಿದ್ರು ಸೇಟ್ ಆತ ಕರ್ಣಗಿಂಡ ಬರೋದಿಲ್ಲ ಅಂದರು. ಹೋಗಿ ಕೇಳಿದೆ, ಕರ್ಣ ಬರ್ತಾವೆ, ಏನು ಬರ ಮಾಲು ಏನು ಗೊತ್ತಾಗಲ್ಲ ಅಂತ ಹೇಳಿಬಿಟ್ಟ. ಮತ್ತೆ ಯಾಕೆ ಬಂದು ಕೇಳ್ತೀರಿ ಅಂದೆ. ಮತ್ತೆ ರಾಮ ಲಕ್ಷ್ಮಣ ಧ್ರುವ ಪ್ರಹ್ಲಾದ ನರಸಿಂಹ ಅಂತೀರಲ್ಲ, ಎಷ್ಟು ಖುಷಿ ಆಗುತ್ತೆ ನನಗೆ ಅಂತೇಳಿ. ಏನು ಮಾಡ್ಬೇಕು ಅವರಿಗೆ, ಬರೀ ಹೆಸರುಗಳು ಭಾರಿ ಖುಷಿ ಆಗುತ್ತೆ. ಅದಕ್ಕೆ ಮೊದಲಿಗೆ ಬಂದು ಕೊನೆಗೆ ಹೋಗೋದೆ, ಎಷ್ಟು ಆಶ್ಚರ್ಯ. ಯಾಕೆ ಅದರಲ್ಲಿ ಆ ಪದ ಕೇಳಿದಾಗ ಆನಂದ ಆಗುತ್ತೆ ನಮಗೆ ಅಂತ ಹೇಳುತ್ತೆ. ಇನ್ನು ಕಥೆನೇ ಅರ್ಥದಷ್ಟು ಆನಂದ ಆಗ್ಬೋದು ಅವರಿಗೆಲ್ಲ ಕೂಡ. ಇವತ್ತು ಎಷ್ಟೇ ಅಂದ್ರೆ ಹಸಿಯಾಗಿರುತ್ತೆ, ಅನ್ನ ನೋಡಿದ್ರೆ ಆನಂದ ಆಗುತ್ತೆ, ತಿಂದ್ರೆ ಅಲ್ಲ, ನೋಡಿದಷ್ಟು ಆನಂದ. ಊಟ ರೆಡಿ ಇದೆ, ಆನಂದನೇ ಆನಂದ. ಮೀರು ಸರಡಿ ಅಂತಷ್ಟ ಅಯಾಮಲ್ ಸರಡಿ ಕುಟೋಗ್ಬಿಡ್ತಾನೆ, ಬಿಡೋದಿಲ್ಲ. ಆ ಬೋರ್ಡೇ ಅಟ್ರಾಕ್ಟ್ ಮಾಡುತ್ತೇವೆ ನನ್ನ. ಬೋರ್ಡ್ಗೆ ಶಕ್ತಿ ಇದ್ರೆ ಇನ್ನು ಭಗವಂತನ ನಾಮ ಎಷ್ಟು ಶಕ್ತಿ ಹೊಂದಿರುತ್ತೆ. ರಾಮನಾಮವ ನುಡಿ ನುಡಿ ಕಾಮಕ್ರೋಧವ ಬಿಡಿ ಬಿಡಿ, ಅದನ್ನು ಸ್ವಲ್ಪ ಯೋಚನೆ ಮಾಡಬೇಕು. ಎಷ್ಟೋ ಜನ ಸಿ ಡಿಯಲ್ಲಿ ಎಷ್ಟೋ ಜನ ಇರ್ತಾರೆ, ಕೇಳ್ತಿರ್ತಾರೆ, ಪಾಪ ಕಾರು ಸಿ ಡಿ ಹಾಕಿರ್ತಾರಂತೆ. ಅವನ ಡ್ರೈವರ್ ಅವನು ಬ್ರಾಹ್ಮಣ ಇವನು ಏನಾಗಿರೋದಿಲ್ಲ. ಆಮೇಲೆ ಬರ್ತಾರೆ, ಮನೆ ಬರ್ತಾರೆ, ನಿಮ್ಮ ಸೀಡಿ ಅಂತ ಕೇಳಿದ ಓದಿದೆ ಎಲ್ಲ ಸೀಡಿ ಕೊಟ್ಬಿಟ್ಟು ತಗೊಂಡು ಹೋಗ್ತೀರಿ ಅಂತ ಹೇಳ್ತಾರೆ. ಎಲ್ಲಿ ಕೇಳಿದ ಎಲ್ಲೋ ಕೇಳಿದ ಕಾರ್ ಒಳಗೆ ಕೇಳಬೇಕು ನಾವು. ಅರ್ಥ ಏನು ಗೊತ್ತಾ, ರಾಮಾಯಣ ಮಹಾಭಾರತಗಳ ಶಕ್ತಿ ಅಷ್ಟು ದೊಡ್ಡದು ಗೊತ್ತು. ಅದನ್ನ ಪ್ರಯತ್ನ ಮಕ್ಕಳಿಗೆ ಕೂಡ ಸಾವಿರ ಆಸ್ತಿ ಕೊಟ್ಟರು ನಿಮ್ಮನ್ನು ನೋಡ್ತಾರಂತೆ ಗ್ಯಾರಂಟಿ ಇಲ್ಲ, ತಮ್ಮನ್ನು ನೋಡ್ಕೋತಾರೆ ನಿಮ್ಮನ್ನು ನೋಡೋ ಗ್ಯಾರಂಟಿ ಇಲ್ಲ. ರಾಮಾಯಣ ಏನು 50 ಕೂಡ ಅಲ್ಲ, ಬಹಳ ಚೀಪೆಸ್ಟ್ ಅಂದ್ರೆ ಅದು ಆಲ್ಮೋಸ್ಟ್ 0 ಇದ್ದಾಗ ಲೆಕ್ಕ. ಆದ್ರೆ ಲೈಫೇ ಚೇಂಜ್ ಮಾಡೋ ಶಕ್ತಿ ಅದಕ್ಕಿದೆ. ಅದನ್ನ ಅರ್ಥ ಮಾಡಿಕೊಂಡು ಇಲ್ಲೇ ಗಮನಿಸಬೇಕಾದ್ರೆ ಆಲ್ಮೋಸ್ಟ್ ಎಲ್ಲ 50-60+ ಇರೋದು. ಆದರೆ ಮಕ್ಕಳು ಇರೋದಲ್ಲ, ಯಾಕೆಂದ್ರೆ ಅವರಿಗೆಲ್ಲ ಹೋಗ್ಬಿಟ್ಟಿರ್ತಾರೆ ಈಗ. ಅವರು ಕೇಳೋ ಪ್ರವೃತ್ತಿ ಬಂತು ಅಂದ್ರೆ ಸಮಾಜ ಉಳಿತದೆ. ಅದು ರಾಮಾಯಣದ ನಿಜವಾದ ಎಫೆಕ್ಟ್ ಗೊತ್ತಾಗ ಅಲ್ಲಿ ಗೊತ್ತಾಗುತ್ತೆ. ರಾಮಬಾಣ ಎಷ್ಟು ಎಫೆಕ್ಟಿವೋ ರಾಮಾಯಣ ಅಷ್ಟೇ ಎಫೆಕ್ಟಿವ್. ರಾಮಬಾಣ ಶತ್ರುಗಳನ್ನು ಕೊಲ್ಲುತ್ತೆ, ರಾಮಾಯಣ ಆತನ ಮಹಿಮೆಯಿಂದಾಗಿ ಮನಸ್ಸಲ್ಲಿರೋ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಗಳನ್ನ ತೆಗೆದುಹಾಕಿಬಿಡುತ್ತೆ. ಅಷ್ಟು ಮಾಂತ್ರಿಕ ಶಕ್ತಿ ಅದರು. ಆದ್ದರಿಂದ ಕಪಿಗಳ ಸಹಾಯ ರಾಮದೇವರು ತಗೊಳ್ಳಿಲ್ಲ, ಸಹಾಯ ಮಾಡಲಿಕ್ಕೆ ಬಂದ, ಸಹಾಯ ಮಾಡದ, ಸುಗ್ರೀವನಿಗಿದ್ದ ಆಪತ್ತೆಲ್ಲ ಪರಿಹಾರ ಮಾಡದ. ಅಲ್ಲಿಂದ ಅನ್ವೇಷಣೆ ಹೊರಟರು, ಸಂಪಾತಿಗೆ ರೆಕ್ಕೆಗಳು ಬಂದು ತೋರಿಸ್ದ, ಹೇಳಿದ. ಈಗ ಅರ್ಥ ಗೊತ್ತಾಗುತ್ತೆ, ಉಪವಾಸ ಕೂತು ಅವರು ರಾಮಕಥೆ ಹೇಳಿದರು. ಅದು ಉಪವಾಸ ಮಾಡಿದ್ರು ಪಾರ್ಟ್ ಎ, ರಾಮಕಥೆ ಹೇಳಿದ್ರು ಪಾರ್ಟ್ ಬಿ. ಉಪವಾಸ ಹೇಳಿದ್ರು ಏನರ್ಥ ಗೊತ್ತಾ, ಉಪವಾಸ ಮಾಡಿದ್ರು ಅಂದ್ರೆ ಏಕಾದಶಿಯಾಗಿ ವ್ರತಗಳನ್ನ ಮಾಡಬೇಕು ಅಂತ ಅರ್ಥ. ಯಾರ ವ್ರತ ಉಪವಾಸಗಳನ್ನ ಮಾಡೋದಿಲ್ಲ ಅವರಿಗೆಂದೂ ಚಿಂತನೆಯ ಬಾಗಿಲು ತೆಗೆಯೋದಿಲ್ಲ ಅಂತ ಅರ್ಥ. ಯಾವಾಗಲೂ ಕೂಡ ನಾವು ವಿಚಾರವಂತರಾಗಬೇಕು ಅಂತಿದ್ರೆ ಉಪವಾಸ ಬಹಳ ಶ್ರೇಷ್ಠವಾದ ಮಾರ್ಗ. ತುಂಬಾ ಹೇಳೋದಕ್ಕೆ ಗೊತ್ತಲ್ಲ ಇದು, ಸಾಮಾನ್ಯವಾಗಿ ನೋಡಿಬೇಕಾದ್ರೆ ಒಳ್ಳೆ ರಿಸಲ್ಟ್ ಬರುತ್ತೆ. ಹೆಚ್ಚಿನ ಮೆರಿಟ್ ಅಲ್ಲಿ ಪಾಸ್ ಆಗೋರೆಲ್ಲ ಬಡವರ ಗುಂಪಿನ ಜಾಸ್ತಿ ಇರ್ತಾರೆ. ಶ್ರೀಮಂತರು ಇರೋದೇ ಅಂತ ಹೇಳೋದಿಲ್ಲ, ಬಡವರಲ್ಲಿ ಜಾಸ್ತಿ ಯಾರು ಸ್ಲಮ್ ಹುಡುಗಾರ ಅಂತ ತಗೊಂಡ್ಬಿಟ್ಟಿರ್ತಾರೆ. ಈಗ ಬಡತನ ಏನ್ ಮಾಡುತ್ತೆ ಗೊತ್ತಾ, ಅವನು ಬುದ್ಧಿ ಅರಳಿಸುತ್ತೆ ಅಂತ ಹೇಳ್ತಾರೆ. ಹೊಟ್ಟೆಗೆ ಹಿಟ್ಟಿಲ್ದಾಗ ಬುದ್ಧಿಗೆ ಒಂದು ಆಕ್ಟಿವ್ ಆಗುತ್ತೆ. ಅವಾಗ ಕೂಡ ಸುಖಲೋಲುಪರಾಗಿರ್ತಾರೆ. ಭಾರಿ ಶ್ರೀಮಂತರ ಮಕ್ಕಳು ಏನು ಗೊತ್ತಾ, ಬರೀ ದುರಭ್ಯಾಸ ಬೇರೆ, ಜೊತೆಗೆ ಬುದ್ಧಿವಂತರಾಗ ಹಾಳಾಗಿ ಹೋಗಲಿ, ನೂರಾರು ದುರಭ್ಯಾಸಗಳು. ಯಾತಕ್ಕೆ ದುಡ್ಡು ದಾರಿ ತಪ್ಪಿಸುತ್ತೆ. ಇವರು ಹಸಿವು ಅದೇ ಹೊಟ್ಟೆ ತುಂಬ ವರ್ ಏಕಾಶವಾಸ ಮಾಡಿರೋದಿಲ್ಲ, ಅವರು ಹೊಟ್ಟೆ ತುಂಬ ತಿನ್ನಕ್ಕಾಗಿರೋದಿಲ್ಲ. ಅಷ್ಟು ಬುದ್ಧಿವಂತರಾಗ್ತಾರಲ್ಲ, ನೀ ಏಕಾದಶಿಯಾಗಿ ಶಾಸ್ತ್ರೋಕ್ತ ವ್ರತ ಮಾಡಿದರೆ ಯಾರ ಮಕ್ಕಳು ದಡ್ಡಲಾಗ ಸಂಸಸ್ಸೇ ಇಲ್ಲ. ಬುದ್ಧಿ ಕೊಡತಕ್ಕಂತ ವ್ರತ ಏಕಾದಶಿ, ಆರೋಗ್ಯ ಕೊಡತಕ್ಕಂಥ ವ್ರತ, ರೋಗ ಪರಿಹಾರ ಮಾಡತಕ್ಕಂಥ ವ್ರತ ಅಷ್ಟಾತಕ್ಕೆ. ನಿಮ್ಮ ಜಾತಕರೇ ಸರಿ ಮಾಡತಕ್ಕಂಥ ವ್ರತ ಅದು. ಎಂತೆಂಥ ಕ್ರೂರ ಗ್ರಹಗಳು ಕೂಡ ಮಿತ್ರರಾಗತಕ್ಕಂಥ ಶಕ್ತಿ ಬರೋದು ಕೇವಲ ಏಕಾದಶಿ ವ್ರತದಿಂದ. ಅದು ದೊಡ್ಡ ವ್ರತ ಅದು. ಅದು ಉಪವಾಸ ಅಂದ್ರೆ ಅದರ್ಥ. ಉಪವಾಸ ಮಾಡಿದ್ದಕ್ಕೆ ಅವರಿಗೆ ಮುಂದೆ ದಾರಿ ಕಾಣಿಸ್ತು, ಮುಂದೆ ಏನು ಮಾಡಬೇಕು ಅಂತ. ಅದೇ ದಾರಿ ಕಾಣದಯ್ಯ ದಾರಿ ಆಗದಯ್ಯ ವೈಕುಂಠಕ್ಕೆ ಅಂತ ಹೇಳ್ತಾರಲ್ಲ, ಅವರಿಗೆ ದಾರಿ ಕಂಡಿದ್ದು ಏಕಾದಶಿ ವ್ರತ ಉಪವಾಸ ಮಾಡಿದ ಮೇಲೆ. ನಮಗೂ ಬದುಕಿನ ದಾರಿ ಕಾಣೋದು ಏಕಾದಶಿಯನ್ನ ಮಾಡಿದ ಮೇಲೆ ಮಾತ್ರ. ಅದಕ್ಕೆ ಆಚಾರ್ಯರು ತುಂಬಾ ಗ್ರಂಥ ನೂರಾರು ಶ್ಲೋಕ ಬರೀತಾರೆ. ಏಕಾದಶಿಗಿಂತ ದೊಡ್ಡ ವ್ರತನೇ ಇಲ್ಲ, ಶ್ರೇಷ್ಠವಾದ ವ್ರತ. ಅದನ್ನು ಮಾಡಿಬಿಡಿ, ಎಲ್ಲ ಸಮಸ್ಯೆಗಳಿಗೂ ಒಂದೇ ಪರಿಹಾರ ಅಂದ್ರೆ ಏಕಾದಶಿ ವ್ರತ. ಅವ್ರು ಹೇಳ್ತಾರೆ ನಮಗೆ ಒಂದೇ ಸಮಸ್ಯೆ ಅಂದ್ರೆ ಏಕಾದಶಿ, ಉಲ್ಟಾ ಪಾಠ ಪೂರ್ತಿ. ಎಲ್ಲದಕ್ಕೂ ಪರಿಹಾರ ಆದರೆ ನಮಗೆ ಅದೊಂದೇ ಪರಿಹಾರ, ಅದು ದೊಡ್ಡ ಪ್ರಾಬ್ಲಮ್. ಅದಕ್ಕೆ ಯಾವ ಪ್ರಾಬ್ಲಮ್ ಸಾಲ್ವ್ ಆಗೋದೇ ಇಲ್ಲ. ಬೇಸಿಕ್ ವ್ರತ ಅದು, ಅದು ನೆನಪಿರಲಿ. ಬ್ರಾಹ್ಮಣ ವ್ರತ ಅಲ್ಲ, ಅದು ಒಂದು ಜಾತಿಯ ವ್ರತ ಅಲ್ಲ, ಅದು ಜಗತ್ತಿನ ವ್ರತ ಅಂತ ಹೇಳ್ತಾರೆ ಆಚಾರ್ಯ. ವಿಶ್ವಜನೀನ ವೃತ್ತಿ, ಜಗತ್ತಿನಲ್ಲಿ ಎಲ್ಲರೂ ಮಾಡಬಹುದೋ ಅಲ್ಲ, ಮಾಡಲೇಬೇಕಾದ ವ್ರತ ಅದು. ಅದು ಅದನ್ನು ಮಾಡಿ ನೋಡಿ, ಬುದ್ಧಿ ಪ್ಯೂರಿಫೈ ಆಗತ್ತೆ. ಒಂದು ಬುದ್ಧಿ ಪ್ಯೂರಿಫೈ ಮಾಡೋ ಔಷಧಿ ಅಂತ ಜಗತ್ತಿನಲ್ಲಿ ಯಾವುದೂ ಇಲ್ಲ. ಏಕಾದಶಿ ವ್ರತಕ ಶಕ್ತಿ ಇದೆ, ಉಪವಾಸಕ ಶಕ್ತಿ ಇದೆ. ಉಪವಾಸ ಎಂದನ್ನು ಮಾಡಿದ್ರೆ ಶಕ್ತಿ ಬರೋದಿಲ್ಲ, ಆ ಟೈಮ್ನಲ್ಲಿ ಮಾಡಬೇಕು. ಏಕಾದಶಿ ಅಂದ್ರೆ ಶಾಸ್ತ್ರ, ಅದು ಜ್ಯೋತಿಷ್ಯ ಶಾಸ್ತ್ರದಿಂದ ಪ್ರಿಯವಾಗಿರೋದು, ಸೈಂಟಿಫಿಕಲಿ ಪ್ರೂವ್ಡ್ ಶಾಸ್ತ್ರದಿಂದ ಪ್ರಿಯವಾಗಿರೋ ವ್ರತ. ಅದನ್ನು ಮಾಡಿದರೆ ಎಲ್ಲ ಸಮಸ್ಯೆಗಳು ಪರಿಹಾರ ಆಗುತ್ತೆ. ಅವ್ರಿಗಾಯ್ತು ಸಮಸ್ಯೆ ಪರಿಹಾರ ಆಯ್ತು. ಆದ್ರೆ ಸುಮ್ಮನೆ ಏಕಾದಶಿ ಮಾಡ್ತೀವಿ, ಇದೆಲ್ಲ ಏಕಾದಶಿ ಅಂತ ಹೇಳಿದ್ರೆ ಡಲ್ ಡೇ ಅಂತ ಅರ್ಥ. ಹೋಗುತ್ತೆ ನೋಡೋರು ಡಲ್ ಆಗ್ತಾರೆ, ಅಷ್ಟು ಡಲ್ ಆಗಿರ್ತಾರೆ ಪಾಪ ಅವರು. ಇದು ಏಕಾದಶಿ ವ್ರತ ಅಲ್ಲ, ಅವ್ರು ಭಾರಿ ಕಷ್ಟ. ಒಂದೇ ಕಷ್ಟ ಏಕಾದಶಿ, ಭಾರಿ ಕಷ್ಟ ಆಗುತ್ತೆ ನಮಗೆ ಅಂತ ಹೇಳ್ತಾರೆ. ಅದಕ್ಕೆ ಗೊತ್ತಾ, ಎರಡು ಇವತ್ತೇನು ಇಲ್ಲ, ನಾವು ಬೆಳಗಿನವರೆಗೆ ಕಾಯಬೇಕು, ಇವತ್ತೇನು ಇಲ್ಲ ಬೆಳಗಿನವರೆಗೆ ಕಾಯಬೇಕು. ಇದರಿಂದ ಇನ್ನೂ ಡಲ್ ಆಗಿಬಿಡ್ತಾರೆ. ಆದರೆ ಅವರು ಸುಮ್ಮನೆ ಹೇಗೆ ಉಪವಾಸ ಮಾಡಲಿಲ್ಲ, ರಾಮಕಥಾಂ ಗ್ರಹಣಂತಹ, ಭಗವಂತನ ಕಥೆ ಕೇಳಿ ಗೊತ್ತಾಗೋದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ತುಂಬ ಊಟ ಲೇಟ್ ಇರೋದು, ಸುಮ್ಮನೆ ಕೊಡೋದಕ್ಕೆ ಟಿವಿ ಆನ್ ಮಾಡಿಬಿಡಿ, ಬಡಿಸಿರಿ ಬರೋದಿಲ್ಲ, ಅದಕ್ಕೆ ನೋಡ್ತಾ ಕೂತಿರ್ತಾರೆ. ಯಾಕೆ ಎಂಗೇಜ್ ಆಗಿಬಿಡ್ತಾರೆ, ಎಂಗೇಜ್ ಆದಾಗ ನಮಗೆ ಮನಸ್ಸು ಆ ಕಡೆ ಹೋಗೋದಿಲ್ಲ. ಇವತ್ತು ಏಕಾದಶಿ ಉಪವಾಸ ಮಾಡೋದು ತುಂಬ ಜನಕ್ಕೆ ಯಾತಕ್ಕೆ ಕಷ್ಟ ಅಂದ್ರೆ ಅದೊಂದೇ ಯೋಚನೆ ಅವರಿಗೆ, ಯಾವತ್ತು ಮಾಡಬೇಕು ನಾಳೆವರೆಗೆ ಕಾಯಬೇಕು ಅನ್ಕೊಂಡು ಅನ್ಕೊಂಡು ಕೊರಿಗೆ ತಳ್ಳಬೇಕಾದ್ರೆ ಹಾಳೆ ತಿನ್ನ ಹಾಕ್ಬಿಡ್ತಾರೆ ಬಿಡೋದಿಲ್ಲ. ಅದ್ರ ಬದಲು ಭಗವಂತನಿಗೆ ಎಂಗೇಜ್ ಆಗಿಬಿಡಿ, ಆಗ ಮುಗಿದಿದ್ದ ಗೊತ್ತಾಗೋದಿಲ್ಲ. ಅದೇ ನಿಜವಾದ ಅರ್ಥದಲ್ಲಿ ರಾಮಕಥಾಂಗ್ರಣಂತಹ ಎಫೆಕ್ಟ್ ಆಯಿತು, ಅವನಿಗೆ ಜಕ್ಕೆ ಬಂದುಬಿಡ್ತು. ಆದರೆ ಯಾರು ಹೇಳಿದ್ರೆ ಎಫೆಕ್ಟ್ ಆಗೋದಿಲ್ಲ, ರಾಮ ಸೀತೆ ಗೋಳಾಡಿಬಿಟ್ಟ ಅಂತ ರಾಮಾಯಣ ಕೇಳಿದ್ರೆ ಇದು ಬದ್ ಬುದ್ಧಿನೂ ಹೋಗಿಬಿಡುತ್ತೆ ಅಷ್ಟೇ. ಇದು ಇದಲ್ಲ, ಅದಕ್ಕೆ ಯಾರು ಹೇಳಿದ್ರು ಗೊತ್ತಾ, ರಾಮಭಕ್ತರು ಹನುಮಂತ ಇದ್ದಾನೆ ಹಾಡೋದ್ರೊಳಗೆ, ಆ ರಾಮಕಥೆಯನ್ನು ಹೇಳಿ ಹನುಮಂತ ಸೇರ್ಕೊಂಡಿದ್ದಾರೆ. ಅದಕ್ಕೇನೆ ಅವ್ರು ಹಾಡಿದ ಕಥೆ ಎಫೆಕ್ಟ್ ಮಾಡಿತು ಅಂತಾರೆ. ಇದರಲ್ಲಿ ಹೇಳ್ತಾರೆ, ಪದ್ಮ ಪುರಾಣದಲ್ಲಿ ಹೇಳ್ತಾರೆ, ಯಾರೋ ಕಥೆ ಹೇಳಿದರೆ ಪ್ರವಚನ ಮಾಡಿದ ಫಲ ಕೊಡೋದಿಲ್ಲ. ಅವೈಷ್ಣವೋಪದಿಷ್ಟೇನ ಮಂತ್ರೇಣ ನ ಪರಾಗತಿ, ಯಾವನು ಭಗವದ್ಭಕ್ತನಲ್ಲ ಅವನು ಭಗವಂತನ ಬಗ್ಗೆ ಹೇಳಿದರೆ ಅದು ಎಫೆಕ್ಟ್ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಸ್ವತಃ ಭಕ್ತನಾಗಿರ್ಬೇಕು ಅವರು, ತಾನು ಅನುಭವಿಸಿ ಹೇಳಿದಾಗ ಅವನು ಬರೋ ಎಫೆಕ್ಟ್ ಅನುಭವಿಸ್ತಾ ಹೇಳಿದ್ರೆ ಬರೋದಿಲ್ಲ. ಆದ್ರಿಂದನೇ ಭಗವದ್ಭಕ್ತರ ಮಾತಿಗೆ ಯಾತಕ್ ಮಹತ್ವ, ಅವರ ದೊಡ್ಡವರ ಮಾತಿಗೆ ಯಾತಕ್ ಮಹತ್ವ ಅಂತ ಕೇಳಿದರೆ ಅದರಲ್ಲಿ ಅನುಭವ ಸೇರಿರುತ್ತೆ. ಆಚಾರ್ಯ ಹೇಳ್ತಾರೆ, ಶಾಸ್ತ್ರಾರ್ಥಯುಕ್ತ ಅನುಭವಸ್ತು ಪ್ರಮಾಣಂ ಉತ್ತಮಂ ಮತಂ. ಶಾಸ್ತ್ರ ಓದಬೇಕು, ಡೈಜೆಸ್ಟ್ ಮಾಡ್ಕೋಬೇಕು, ಅದನ್ನು ನಮ್ಮದಾಗೆ ಮಾಡ್ಕೋಬೇಕು, ಆಗದಲ್ಲಿ ಬರೋ ಸದ್ಯ ಇದೆಯಲ್ಲ ಅದು ಎಫೆಕ್ಟ್ ಕ್ರಿಯೇಟ್ ಮಾಡುತ್ತೆ ಅಂತ ಹೇಳ್ತಾರೆ. ಇದು ರಾಮಾಯಣ ಕೇಳಿದ ಫಲ ಆಯಿತು. ಮುಂದೆ ಸಮುದ್ರಹಾರ ಪ್ರಸಂಗ ಬಂತು, ಅದೆಲ್ಲ ಹಾರಿದ್ದು ಹೇಳಕ್ಕೆ ಸಾಧ್ಯವೇ ಇಲ್ಲ. ಮುಂದೆ ಹೋಗುತ್ತೆ, ಸುಂದರಕಾಂಡದ ಇನ್ನೊಂದು ಪ್ರಸಂಗ ನಡೀತದೆ, ಅದಕ್ಕೆಲ್ಲ ಉತ್ತರ ಹೊತ್ತಿಲ್ಲ. ಒಂದು ಘಟ್ಟ ಬಂತು, ಆ ಸಮಯದಲ್ಲಿ ಹನುಮಂತ ಮಾಡಿದ ಸಾಹಸವನ್ನ ನಾವೆಲ್ಲ ಹೇಳೋದು ಬೇಡ, ರಾಮದೇವರು ಹೇಳಿಬಿಡ್ತಾರೆ. ಸಮುದ್ರ ಹೇಗೆ ಹಾರದ ಹನುಮಂತ, ಹೇಗೆ ಮೈನಾಕ ಪರ್ವತವನ್ನ ಮತ್ತೆ ಕೇವಲ ಆಲಿಂಗನವನ್ನು ವಾಪಸ್ ಕಳಿಸಿದ, ಸುರಸೆಯನ್ನು ಹೇಗೆ ನಿಗ್ರಹ ಮಾಡಿದ, ಸಿಂಹಕಿಯನ್ನು ಹೇಗೆ ಕೊಂದ, ಲಂಕಿಣಿಯನ್ನು ಹೇಗೆ ನಿಗ್ರಹಿಸಿದ, ಲಂಕಾಪಟ್ಟಣ ಹೇಗೆ ಸುತ್ತಾಡದ. ಇಡೀ ಲಂಕಾಪಟ್ಟಣವನ್ನು 2 ಗಂಟೆ ಕೊಡಲ್ಲ ಹನುಮಂತ ಎಲ್ಲ ಸುತ್ತಿ ಹಾಕಿಬಿಡ್ತಾನೆ. ಒಂದು ಬೆಂಗಳೂರು ಸುತ್ತಾಡಲಿಕ್ಕಾಗೋದಿಲ್ಲ 2 ಗಂಟೆಯೊಳಗೆ. ಒಂದು ವಠಾರಕ್ಕೆ ಸಾಕು, ಒಂದು ಹೋಗಿಬಿಟ್ಟು ನಾಳೆನೇ ನೆಕ್ಸ್ಟ್ ಹೋಗವ. ಇವತ್ತು ಏನಾದರೂ ಜೆ ಪಿ ನಗರಕ್ಕೆ ಹೋಗಿ ಬಂದ ಅಂದರೆ ಯಶವಂತಪುರಕ್ಕೆ ನಾಳೆನೇ, ನಾ ಇವತ್ತು ಹೋಗೋದಿಲ್ಲ ಅಂತ ಹೇಳ್ತಾನೆ. ಯಾಕೆ ಇಲ್ಲಿ ಇಲ್ಲಿ ಏನು ಕೊಟ್ಟರೆ ಹೋಗೋದಿಲ್ಲ ನಾಳೆನೇ ಅಂತ ಹೇಳ್ತಾನೆ. ಅದಕ್ಕೆ ಎಷ್ಟು ಕಷ್ಟ ಗೊತ್ತಾ, ಟ್ರಾಫಿಕ್ನಲ್ಲಿ ತಲೆ ಕೆಟ್ಟೋಗುತ್ತೆ ಅಂತ ಹೇಳ್ತಾನೆ. ಈ ಬೆಂಗಳೂರು ರಂಗಾಪಟ್ಟಣ ಬಂದು ಬೆಂಗಳೂರು 0 ಹೇಳ್ತಾರೆ. ಇಂಥ ಅಮರಾವತಿ ಭೂಲೋಕಕ್ಕೆ ಬಂದರೆ ಹಾಗೋ ಹಾಗಿತ್ತಂತದು, ಅದರಲ್ಲಿ ಇಲ್ಲದ್ದೇ ಇಲ್ಲ ಅಂತ ಒಂದು ವೆರೈಟಿ. ಇದು ಅತಿ ಸ್ವರ್ಣಮಯೀ ಲಂಕಾ ಅಂತ ಕರೀತಾರೆ, ಚಿನ್ನದ ಪಟ್ಟಣ. ಅದು ನೋಡ್ಲಿಕ್ಕೆ 2 ತಾಸು ಹನುಮಂತನೇ, ಅದೂ ಬೇಡ ವಾಯು ಆತ ಅಷ್ಟೆಲ್ಲ ನೋಡ್ತಾನೆ. ಆಮೇಲೆ ಅಶೋಕನ ಧ್ವಂಸ ಮಾಡ್ತಾನೆ. ಈ ಮಧ್ಯೆ ಚೂಡಾಮಣಿಯನ್ನು ಕೊಡ್ತಾರೆ, ಅಂಗುಲೇಖವನ್ನು ಕೊಟ್ಟು ಚೂಡಾಮಣಿ ಎಸ್ಕೊಂಡು ಬಿಟ್ಟು ಅಲ್ಲಿಂದ ಇಡೀ ಅಶೋಕನ ಧ್ವಂಸ ಮಾಡ್ತಾನೆ. ಅಲ್ಲಿಂದ ಮುಂದೆ ಹೊರಡ್ತಾನೆ, ಕೋಟಿ ಕೋಟಿ ರಾಕ್ಷಸನ್ನು ಕೊಲ್ತಾನೆ ಹನುಮಂತ. ಬರಿಗೈಯಿಂದ ಕೊಲ್ತಾರೆ ಅಂತ ಹನುಮಂತ, ಬರಿಗೈಯಿಂದ. ಹನುಮಂತನ ಮಹಿಮೆ ಅದು. ರಾಕ್ಷಸರ ಸಂಖ್ಯೆ ಕೋಟಿ ಕೋಟಿ, 80 ಕೋಟಿ + 10 ಕೋಟಿ, 90 ಕೋಟಿ ಸೈನ್ಯ ಅಲ್ಲ, 90 ಕೋಟಿ ಸೇನಾಧಿಪತಿಗಳಿದ್ದ ಸೈನ್ಯ ರಾವಣರದು. ಅದನ್ನು ಕಳಿಸಿದರೆ ಹನುಮಂತ ಇಡೀ ಇಂಡಿಯಾ ಪಾಪ್ಯುಲೇಷನ್ ಆಗುತ್ತೆ ಅಂದ್ಬಿಟ್ಕೊಳ್ಳಿ. ಅಂತ ಸೈನ್ಯ ಕಳಿಸಿದ ಹನುಮಂತ ಬರೀ ಕೈ, ಮತ್ತೆ ಏನೇನು ಹನುಮಂತನ ಕೈಯಲ್ಲಿ ಬರೀ ಕೈ. ಈ ಟಿವಿ ಹನುಮಂತ ಗದೆಗೆದೆ ಹಿಡ್ಕೊಂಡಿರ್ತಾನೆ ಪಾಪ. ನೀವು ಬರೀ ಕೈ ಮತ್ತೆ ಕವಚ ಇಲ್ಲ, ಹನುಮಂತನ ಕವಚ ಇಲ್ಲ, ಆಯುಧ ಇಲ್ಲ, ಏನೂ ಇಲ್ಲ. 8 ಜನನ ಚಕಾರ ತಾನು ಸಮಸ್ತಶಃ ತಲತ್ರಹಾರ ಚೂರುಣಿತ. ಒಂದು ಕಣ್ಣು ಮುಚ್ಚಿ ಕಣ್ಣು ತೆಗೆಯೋದ್ರೊಳಗೆ ಅಂಗೈಲಿ ಹೊಡೆದುಕೊಂಡನಂತೆ. ಎಷ್ಟು ಶಕ್ತಿ, ಕವಚವಿಲ್ಲದ ಹನುಮಂತ. ಅದಕ್ಕೆ ಹನುಮತ್ ಕವಚ ಅಂತ ಶುರುವಾಯಿತು. ಹನುಮಂತನೇ ಕವಚ, ಆತನ್ಯಾತ ಕವಚ ಮತ್ತೆ ಅಂತ ಕೇಳಿದ. ಬಾತೆತ್ತದೆ ಜಯರಾಮ ಮಹಾಬಾಹೋ ಜಯ ಹೇ ಲಕ್ಷ್ಮಣೇತಿ ಚ ಅಂತ ಹೇಳೋದು ಶತ್ರುವನ್ನು ಹೊಡೆಯೋದು. ಭಗವಂತನ ಸ್ಮರಣೆ, ರಾಮಾಯ ಶಾಶ್ವತ ಸುವಿಸ್ತೃತ ಷಡ್ಗುಣಾಯ ಸರ್ವೇಶ್ವರಾಯ ಬಲವೀರ್ಯ ಮಹಾರಣವಾಯ ನತ್ವಾಲಿರಂಧವಿಷುರರಣವಮುತ್ಪಾತ ನಿಷ್ಪೀಡ್ಯತಂ ಗಿರಿವರಂ ಪವನಸ್ಯ ಸೂನು. ರಾಮಾಯ ನಮಃ, ಇದೇ ಹನುಮಂತನ ಮಂತ್ರ. ಅದಕ್ಕೆ ದಾಸರು ರಾಮನಾಮವ ನುಡಿ ನುಡಿ ಕಾಮಕ್ರೋಧವ ಬಿಡಿ ಬಿಡಿ ದಾಟಿದ ಅಷ್ಟಾಯ್ತು. ಕೊನೆಗೆ ಅಕ್ಷಕುಮಾರನ ಕೊಂದಾಕ್ತಾನೆ ರಾವಣನ ಮಗನನ್ನ. ಇಂದ್ರಜಿತ್ತನ ಬ್ರಹ್ಮಾಸ್ತ್ರ ಸಿಕ್ಕಂತೆ ಮಾಡ್ತಾನೆ. ರಾವಣ ಮುಂದೆ ನಿಲ್ತಾನೆ. ರಾವಣ ಪ್ರಶ್ನೆ ಮಾಡ್ತಾನೆ, ಯಾರಯ್ಯ ನೀನು? ಕಪೇ ಕುತೋಸಿ ಕಶ್ಯವ ಕಿಮರ್ಥಂ ಈದೃಶಂ ಕೃತಂ ಅಂತ ಪ್ರಶ್ನೆ ಮಾಡ್ತಾನೆ. ಸ್ಪಷ್ಟ ಹನುಮಂತ ಉತ್ತರ ಕೊಡ್ತಾನೆ. ಹನುಮಂತನ ಮಾತು ಅಂದ್ರೆ ಸರ್ವಮೂಲ ಗ್ರಂಥ ಅಂತ ಅರ್ಥ. ಹನುಮಂತನ ಮಾತಿನಿಂದ ಹನುಮಂತನಿಗೆ ಅಷ್ಟೇ ಮಾತಾಡಲಿ, ಬೇರೆ ಯಾರೇ ಮಾತಾಡಕ್ಕೆ ಬರೋದಿಲ್ಲ. 1000 ಹೇಳಬಹುದು ಹನುಮಂತ, ನಿನ್ನ ಮಗನು ಕೊಂದವನು ನಾನು ಗೊತ್ತಾ, ಸಮುದ್ರ ಹಾರದವನು ಗೊತ್ತಾ, ಅಂಜನೇಯ ಮಗ ಕೇಸರಿ ಏನೇನೋ ಸಾವು ಸುಗ್ರೀವನ ಮಂತ್ರಿ ಒಂದೂ ಇಲ್ಲ. ದಾಸೋಹಂ ಕೋಸಲೇಂದ್ರಸ್ಯ ರಾಮಸ್ಯ ಕೃಷ್ಣ ಕರ್ಮಣ. ನಮ್ಮನ್ನು ಹೇಗೆ ಐಡೆಂಟಿಫೈ ಮಾಡ್ಕೋಬೇಕು ಗೊತ್ತಾ, ನಮ್ಮನ್ನ ನಾವು ಭಗವದ್ಭಕ್ತರು ಭಗವಂತನ ದಾಸರು ಅಂತ ಐಡೆಂಟಿಫೈ ಮಾಡ್ಕೋತೇವಲ್ಲ, ಅವತ್ತು ಏನನ್ನು ಮಾಡಲಿಕ್ಕೂ ಬರುತ್ತೆ. ಎದನ್ನು ಮರಿತೇವಲ್ಲ, ರಾವಣನಂತ ಆಗಿಬಿಡ್ತಾರೆ ಮನುಷ್ಯ. ಭಗವಂತನ ಮರೆತ ವ್ಯಕ್ತಿಗೆ ದೃಷ್ಟಾಂತ ರಾವಣ, ಭಗವಂತನನ್ನ ಮರ್ಯಾದ ಭಕ್ತಿಗೆ ದೃಷ್ಟಾಂತ ಹನುಮಂತ. ಅವರೆಲ್ಲರೂ ರಾವಣ ಸಾಧಿಸಿದ್ದ, ರಾಮನು ಬಿಟ್ಟಿದ್ದ, ಹನುಮಂತ ರಾಮನ ಒಂದೇ ಹೇಳಿದ್ದ. ಎಷ್ಟು ವೈಭವ ಹನುಮಂತನದು. ದಾಸೋಹಂ ಕೋಸಲೇಂದ್ರಸ್ಯ ರಾಮಸ್ಯ ಕೃಷ್ಣ ಕರ್ಮಣ, ನಾನು ರಾಮನ ದಾಸ. ಈ ಮಾತಿನಲ್ಲಿ ಹನುಮಂತನ ಇಡೀ ವ್ಯಕ್ತಿತ್ವ ತುಂಬಿ ಹೋಗಿದೆ. ಆದರೆ ಎಚ್ಚರಿಕೆ ರಾವಣ, ನಿನ್ನ ಮುಂದೆ ಏನು ಗೊತ್ತಾ, ನಾನು ನೀನು ಒಬ್ಬನಲ್ಲ, ನರಾವಣ ಸಹಸ್ರಮ್ಮೆ ಯುದ್ಧೇ ಪ್ರತಿಫಲಂ ಭವೇ, ನಿನ್ನಂತ 1000 ರಾವಣ ನನ್ನ ಮುಂದೆ ಏನೋ ಅಲ್ಲ ಅಂತ ಹೇಳ್ತಾನೆ. ಈ ಮಾತು ಹೇಳ್ಬೇಕಾದ್ರೆ ಎಷ್ಟು ಬಲ ಇರಬೇಕು, ಶಕ್ತಿ ಇರಬೇಕು. ಒಬ್ಬ ರಾವಣ 1000 ರಾವಣರು ಬಂದು ನನಗೆ ಏನು ಲೆಕ್ಕ ಇಲ್ಲ. ಇದನ್ನೆಲ್ಲ ಮನೆಯಲ್ಲಿ ರೂಬಾಯಿ ಹಾಕೊಂಡು ಹೇಳೋದಲ್ಲ, ರಾವಣನ ಮುಂದೆ ಹೇಳೋದು. ಮತ್ತೆ ಹನುಮಂತನಿಂದ ಯಾರೂ ಇಲ್ಲ, ಅದು ಪೂರ್ತಿ ಫಾರಿನ್ ಪಿಚ್ ಅದು. ಸಮುದ್ರ ಬೆಳೆದ ಹಾಕ್ಬಿಟ್ಟಿದ್ರೆ ತಕ್ಷಣ ಓಡೋದಾಗಿಲ್ಲ ಆ ಕಡೆಗೆ ಬಂದು ಹಿಡ್ಕೊಳಕ್ ಬಂದ್ರೆ. ಇಂಥ ಜಾಗದಲ್ಲಿ ಹಿಂದೆ ಮುಂದೆ ಇಲ್ಲ, ಏನೇ ಇಲ್ಲ, ಕೈಲಿ ಆಯುಧ ಇಲ್ಲ. ನಿನ್ನಂತ ರಾವಣರು ಸಾವಿರ ಸಾವಿರ ಮುಂದೆ ಏನೂ ಅಲ್ಲ ಅಂತ ಹೇಳಬೇಕಾದ್ರೆ ಇದು ಸ್ಪಿರಿಚುವಲ್ ಪವರ್ ಅಂದ್ರೆ. ಇದು ಸ್ಪಿರಿಚುವಲ್ ಪವರ್ ಶಕ್ತಿ ಎಷ್ಟಿರುತ್ತೆ ಅಂದ್ರೆ ಯಾವ ಮೆಟೀರಿಯಲ್ ಪವರ್ ಮ್ಯಾಚ್ ಮಾಡಲಿಕ್ಕಾಗೋದಿಲ್ಲ. ಇವತ್ತು ಅದನ್ನ ಮರ್ತಿದ್ದೇ ನಾವು. ಈ ಸಾವಿರ ನಿಮ್ಮಲ್ಲಿ ಮೆಟೀರಿಯಲ್ ಥಿಂಗ್ಸ್ ಇರಬಹುದು, ಯಾವ ಕೆಲಸಕ್ಕೂ ಬರೋದಿಲ್ಲ. ಆದ್ರೆ ಯಾವಾಗ ಭಗವಂತ ಅಂತ್ಯಕಾಲಕ್ಕೆ ಯಮದೂತರು ಬರ್ತಾರೆ, ಯಾವ್ದು ಕಾಪಾಡುತ್ತೆ ಮನುಷ್ಯರನ್ನ? ಯಾವ್ದು ಕಾಪಾಡೋದಿಲ್ಲ. ಮಂಚ ಬಾರದು, ಮಡದಿ ಬಾರಡು, ಕಂಚು ಕನ್ನಡಿ ಬಾರವು, ಸಂಚಿತಾರ್ಥವು ಕಿಂಚ ಬಾರದು, ನೀಚ ಮಾಡಿರೋ ಧರ್ಮವ. ಗೋವಿಂದ ನಮೋ ಗೋವಿಂದ ನಮೋ ಗೋವಿಂದ ನಾರಾಯಣ, ಗೋವಿಂದ ನಮ್ಮ ನಾರಾಯಣ ಅಂತ ಹೇಳಬೇಕಾದ್ರೆ ಗೋವರ್ಧನ ಗಿರಿಯನೆತ್ತಿದ ಗೋವಿಂದ ನಮ್ಮ ರಕ್ಷಿಸೋ. ಎಲ್ಲರ ಮಂತ್ರ ಆಗಬೇಕಿದು. ಅಂತ್ಯಕಾಲಕ್ಕೆ ಯಾರೂ ಬರೋದಿಲ್ಲ ಅಂತ ಎಲ್ಲರಿಗೂ ಗೊತ್ತು. ಯಾಕೆ ಇವ್ರು ಯಾರೋ ಬದುಕಿದ್ರೆ, ಇವ್ರು ಹೋಗಿಲ್ಲ, ನಾವು ಬದುಕಿರೋರು ನಾವು ಯಾರೋ ಸತ್ತವರಿಂದ ಹೋಗಿಲ್ಲ ಅಂದಮೇಲೆ ನಮ್ಮಿಂದ ಯಾರು ಬರೋದಿಲ್ಲ ಅಂತ ಅಷ್ಟೇ ಗ್ಯಾರಂಟಿ. ಇನ್ನೊಬ್ಬರಿಂದ ನಾವು ಹೋಗದೆ ನಮ್ಮಿಂದ ಅವರಾಗಿ ಬರ್ತಾರೆ, ಯಾರು ಬರೋದೇ ಇಲ್ಲ. ಬರೋದು ಭಗವನ್ ನಾರಾಯಣನ ನಾಮ ನೆರಬಾಹೋದಲ್ಲದೆ ಆರೂ ಸಂಗಡ ಬಾಹೋರಿಲ್ಲ. ಎಷ್ಟು ಮ್ಯಾಜಿಕ್ ಮಾಡತಕ್ಕಂತ ಮಾತು ಅದು. ಅದ್ಭುತವಾದ ಮಂತ್ರವನ್ನು ಹೇಳ್ತಾರೆ, ಹನುಮಂತ ಹೇಳ್ತಾರೆ. ಅದಕ್ಕೆ ನಾನು ರಾಮನ ದಾಸ, ಸದಾ ನಮ್ಮಿಂದ ಯಾರು ಬರ್ತಾರಲ್ಲ ಅವರ ದಾಸ ನಾನು. ನಮ್ಮ ಮಕ್ಕಳಿಗೋಸ್ಕರ ಧರ್ಮ ಬಿಡ್ತೇವೆ, ಯಾರಿಗೋಸ್ಕರ ಧರ್ಮ ಬಿಡ್ತೇವೆ? ಆಗ ನಾಳೆ ನಮ್ಮನ್ನು ಅವರು ಬಿಡ್ತಾರೆ. ದೇವರಿಗೋಸ್ಕರ ಬಿಟ್ಟರೆ ದೇವರೆಂದೇ ನಮ್ಮನ್ನು ಬಿಡೋದಿಲ್ಲ. ಬಿಡದೇ ಇರತಕ್ಕಂಥ ಒಬ್ಬೇ ಒಬ್ಬ ವಸ್ತು ಅಂದ್ರೆ ಭಗವಂತ ಒಬ್ಬನೇ. ಇವತ್ತು ಸಾವಿರ ಬಿಟ್ಟು ಹೋಗ್ತೀವಿ, ಆಕಾಶ ಬಿಟ್ಟು ಹೋಗ್ಲಕ್ ಬರುತ್ತಾ ನಮಗೀಗ? ಬೆಂಗಳೂರು ಬಿಡೋದು ಆಕಾಶ ಬಿಡ್ತಾರೆ ಸಾಧ್ಯ ಇಲ್ಲ, ಫಾರಿನ್ಗೆ ಹೋಗೋದು ಆಕಾಶ ಬಿಡ್ಲಕ್ಕೆ ಸಾಧ್ಯ ಉಂಟಾ? ಆಕಾಶ ಬಿಡ್ಲಕ್ಕೆ ಯಾಕೆ ಸಾಧ್ಯ ಇಲ್ಲವೋ, ಭಗವಂತನ ಬಿಡ್ಲಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ಭಗವಂತ ನಮ್ಮನ್ನು ಬಿಡೋದಿಲ್ಲ, ಬಿಡೋದಿಲ್ಲ. ದೇವರನ್ನ ತಿಳ್ಕೊಳ್ಳದೆ ನಮ್ಮ ಉದ್ಧಾರದ ಹಾದಿ. ಹನುಮಂತ ಮಾತನ್ನು ಹೇಳ್ತಾನೆ, ಮುಂಚೆ ನಿಮಗೆ ಕಥೆ ಗೊತ್ತಿದೆ. ಇಡೀ ಲಂಕಾಪಟ್ಟವನ್ನು ಭಸ್ಮ ಮಾಡಿ ಹಾಕ್ತಾನೆ ಹನುಮಂತ. ಒಬ್ಬ ಹನುಮಂತ ಅಷ್ಟು ಮಾಡಿದ್ರೆ ಒಬ್ಬರು ಅದನ್ನ ಎದುರಿಸರೇ ಇಲ್ಲ. ಹನುಮಂತನ ಕೆಲಸ ನೀರಾಜಾಲ ನಡೆದು ಹೋಗ್ತಾ ಇದೆ. ರಾವಣ ಎಲ್ಲ ಇದ್ದು ಎಲ್ಲ ತಡ್ಕೊಂಡ, ಹನುಮಂತ ಬರಿ ಕೈಲಿ ಬಂದು ಎಲ್ಲವನ್ನೂ ಮಾಡ್ದ. ಅಲ್ಲಿ ಒಂದು ತತ್ವವನ್ನು ಹೇಳ್ತಾರೆ. ಮತ್ತೆ ರಾವಣ ಬೆಂಕಿ ಆರಿಸ್ಬೋದಾಗಿತ್ತು, ಆರ್ಸಕ್ಕೆ ಬರಲಿಲ್ಲ. ಆ ಬೆಂಕಿ ಯಾವುದು ಗೊತ್ತಾ? ಅಂತಿಂತ ಬೆಂಕಿ ಅಲ್ಲ. ಉಲ್ಲಂಘ್ಯ ಸಿಂಧೋಹೋ ಸಲೀಲಂ ಸಲೀಲಂ ಯಶೋಕ ವಂಧಿಂ ಜನಕಾತ್ಮಜಾಯಾಹ ದದಾದಾಯ ತೇನೈವ ದದಾಹ ಲಂಕಾಂ ನಮಾಮಿತಂ ಪ್ರಾಂಜಲಿ ರಾಂಜನೇಯಂ. ಹನುಮಂತ ಇಟ್ಟ ಬೆಂಕಿ ಹೆಸರಿಗೆ ಒಳಗಿದ್ದ ಬೆಂಕಿ ಯಾವುದು ಗೊತ್ತಾ? ಯಶೋಕ ವಂಧಿಂ ಜನಕಾತ್ಮಜಾಯಾಹ ಸೀತಾಕೃತಿ ಮೊದಲಾದವಳು ಕಣ್ಣೀರು ತರಿಸಿದ್ನಲ್ಲ, ಕಣ್ಣೀರಿನ ಬೆಂಕಿ ಸುಟ್ಟಾಗ್ತಾ ಇದೆ ಅಂತ ಹೇಳಿದ. ಇದು ಅರ್ಥ ಮಾಡಿಕೊಂಡ್ರೆ ಇನ್ನೊಬ್ಬರು ನೋಯಿಸ್ತೇವೆ ನಾವು. ನೋಯಿಸೋದು ಯಾರನ್ನ? ದುರ್ಬಲರನ್ನ, ಬಲಹೀನರನ್ನ, ಆರ್ಥಿಕವಾಗಿ ಬಡವರನ್ನ, ಶಕ್ತಿ ಇಲ್ಲದ ಮಕ್ಕಳನ್ನ ಅಥವಾ ವೃದ್ಧರನ್ನ ನೋಯಿಸ್ತೇವೆ. ಅವ್ರು ಏನು ಮಾಡಕ್ ಬರೋದಿಲ್ಲ ಅವರಿಗೆ, ನೋಯ್ತಾರಲ್ಲ, ಆ ನೋವು ಬೆಂಕಿಯಾಗಿ ನಮ್ಮನ್ನು ಕಾಡುತ್ತೆ ಅಂತ ಹೇಳಿದ. ಅಂದ್ರೆ ಅವರ ಕಣ್ಣೀರು ನೀರಲ್ಲ, ಅದು ಬೆಂಕಿ ಅಂತ ಅರ್ಥ. ಯಶೋಕವನ್ನಿಂ ಜನಕಾತ್ಮಜಾಯ ಅದನ್ನು ಮರ್ತು ಬಿಡುತ್ತೆ. ಮತ್ತೆ ಯಾರ ಕಣ್ಣಲ್ಲೂ ನೀರು ತರಿಸ್ತಾ ಇಲ್ಲ ನಾವು. ನಮ್ಮ ತಂದೆ ತಾಯಿಗಳ ಕಣ್ಣಲ್ಲೂ ನೀರು ತರಿಸ್ತಾ ಇದ್ದೆ. ನಮ್ಮ ಜನ ಅಂತವರಿದ್ದಾರೆ ಇವತ್ತು. ಆ ಬೆಂಕಿ ಬಿಡುತ್ತಾ ಇವರನ್ನ ಇಮ್ಮಿಡಿಯೇಟ್ ಅವ್ರ ಬಗ್ಗೆ ಅವ್ನು ಹೊರಗಾಕೆ ಆಗ್ತಾನೆ. ಕೇಳಿದ್ರೆ ನಿಮ್ಮ ಅಪ್ಪ ನೀನೇನ್ ಮಾಡಿದ್ದೆ ಅಂತ ಕೇಳಿ ಉತ್ತರ ಇಲ್ಲ ಅವ್ರ ಹತ್ರ. ನಮ್ಮನ್ನು ಬಿಟ್ಟು ಹೋಗಬೇಡ ಅಂತ ಮಕ್ಕಳನ್ನ ಕರೆ. ಇವರೇನ್ ಮಾಡ್ತಾರೆ? ಮಕ್ಕಳಿಗೋಸ್ಕರ ತಂದೆ ತಾಯಿನ ಬಿಡ್ತಾರೆ, ಅವ್ರು ತಮ್ಮ ಮಕ್ಕಳಿಗೋಸ್ಕರ ಇವನು ಬಿಡ್ತಾರೆ. ಅಂದ್ರೆ ಬಿಡೋರೆ ಆಗ್ತಾರೆ, ತಿದಾರೆ ಅವ್ರ ಕೊನೆಗೆ. ಈ ಕಾಮನ್ ಸೆನ್ಸ್ ಕೂಡ ಇರೋದಿಲ್ಲ ಮನುಷ್ಯನಿಗೆ. ಅಂತ್ಯಕಾಲಕ್ಕೆ ಪಕ್ಕದಲ್ಲಿ ಬಂಗಾರದ ಗಟ್ಟಿ ಇಟ್ಕೊಳ್ಳಿ, ನಿಮ್ಮನ್ನು ಕಾಪಾಡೋದಿಲ್ಲ. ಒಬ್ಬನಿದ್ರೆ ನೀರು ಕೊಳ್ಳಕ್ಕೆ ಒಬ್ಬನು ಬೇಕಾಗುತ್ತೆ. ಆಟೋಮೆಟಿಕ್ ನೀರು ಬಾಯಲ್ಲಿ ಬಿಡೋದಿಲ್ಲ, ಆಟೋಮೆಟಿಕ್ ಔಷಧಿ ಬಾಯಲ್ಲಿ ಬಿಡೋದಿಲ್ಲ. ವ್ಯಕ್ತಿ ಬೇಕದಕ್ಕೆ. ಆ ವ್ಯಕ್ತಿ, ಆ ಒಂದು ಮನುಷ್ಯತ್ವದ ಸಂಬಂಧ ಬೇರೆ, ಜೀವ ಜೀವಗಳ ಸಂಬಂಧ ಬೇರೆ. ಜಡ ವಸ್ತು ನಮ್ಮನ್ನು ಕಾಪಾಡೋದಿಲ್ಲ. ಅಂದ್ರೆ ಇನ್ನೊಬ್ಬರನ್ನು ನೋಯಿಸಿದ್ರೆ ಲಂಚ ಇಸ್ಕೋತಾನೆ ತಿಳ್ಕೊಬೇಡ. ಅವನು ಎಲ್ಲೋ ಕಷ್ಟಪಟ್ಟು ತರ್ತಾನೆ ಪಾಪ. ವೈದ್ಯರು ಇಸ್ಕೋಬಹುದು ರೋಗಿಯಿಂದ. ಮೊದಲೇ ರೋಗ ಸಿಕ್ಕಾಬಿಟ್ಟು ಖರ್ಚಾಗಿರುತ್ತೆ, ಏನೋ ಮಾಡಿ ತಂದು ಕೊಡ್ತಾನೆ. ಅವನೇ ರೀತಿಯಲ್ಲಿ ಇನ್ನೋ ಭಾರಿ ಕಷ್ಟಪಟ್ಟು ಏನೋ ಮಾಡಿರ್ತಾನೆ. ಬಡವನು ಮತ್ತೆ ಗೋಳಾಡಿಸ್ತಾನೆ, ರೈತರನ್ನು ಗೋಳಾಡಿಸ್ತಾರೆ, ರೋಗಿಗಳನ್ನು ಗೋಳಾಡಿಸ್ತಾರೆ. ಅವ್ರು ಸುಖ ಕೊಡ್ತಾರಾ? ತಗೊಳ್ಳ ಉದ್ಧಾರವಾಗುವಂತ ಕೊಡ್ತಾರಾ? ವಂಶ ಹಾಳಾಗಲಿ ಅಂತಾನೆ ಕೊಡೋದು ಅವ್ರು, ಗೊತ್ತಾಯ್ತಾ? ನಾಶವಾಗಲಿ ಅಂತ ಕೊಡ್ತಾರೆ. ಅದು ದಕ್ಕತ್ತಾ ಇವನಿಗೆ ಎಲ್ಲ ಶಾಪವಾಗಿ ಬರುತ್ತೆ. ನೆನಪಿರಲಿ, ನೊಂದು ಕೊಟ್ಟಿದ್ದೆಲ್ಲ ಶಾಪ, ನಲಿದು ಕೊಟ್ಟಿದ್ದೆಲ್ಲ ವರ ಆಗಬಹುದು. ಅವ್ರು ಖುಷಿಯಿಂದ ಕೊಟ್ರೆ ಅದು ಉದ್ಧಾರ ಮಾಡೋದು, ನೋಯ್ತು ಕೊಟ್ರೆ ಉದ್ಧಾರ ಮಾಡೋದಿಲ್ಲ. ಇವತ್ತು ಭ್ರಷ್ಟಾಚಾರದಲ್ಲಿರೋದೇ ಅದು. ನಮ್ಮ ಎದುರಿಗೆ ಆತಕ್ಕೆ ದುಷ್ಟರುಗಳು ಭ್ರಷ್ಟರು ದುರ್ಗಕ್ಕೊಳಗಾಗ್ತಾರೆ ಅಂದ್ರೆ ಅಷ್ಟು ಜನಗಳ ನೋವು ಇವರನ್ನ ನಾಶ ಮಾಡುತ್ತೆ. ಅದನ್ನ ಹೇಳಿದ ಹನುಮಂತ ಇದ್ದ ಬೆಕ್ಕಿ ಅಂತರ ಅದು. ಅದಕ್ಕೇನು ಮಾಡಲಿಕ್ಕಾಗಲಿಲ್ಲ. ಅಲ್ಲಿ ಹನುಮಂತನ ವ್ಯಕ್ತಿತ್ವದ ಮತ್ತೊಂದು ಮಾತು ಬರುತ್ತೆ. ರಾವಣ ಒಂದು ಮಾತು ಕೇಳಿದಂತಾಗ, ಹನುಮಂತ ನಿನ್ನಂಥವ್ರು ಎಷ್ಟು ಜನ ಇದ್ದಾರೆ ರಾಮನ ಸೈನ್ಯದಲ್ಲಿ ನೋಡಿದ್ದಾನೆ, ಎಷ್ಟು ಏನ್ ಮಾಡಿದಾನೆ ಗೊತ್ತಾಗಿದೆ. ಆಗ್ಲೇನೆ ಎಷ್ಟೇ ಒಳ್ಳೆ ಸೆಂಚುರಿ ಹೊಡೆದ್ಬಿಡ್ತಾನೆ ಅವನು. ಇನ್ನು ಎಷ್ಟರ ಇದ್ದಾರೆ ನೆಕ್ಸ್ಟ್ ಇಂಥವ್ರು ಅಂತ ಯೋಚನೆ ಮಾಡ್ತೇವಲ್ಲ. ಸದ್ಯ ಔಟ್ ಆಗಿದ್ದವ್ರು ಡಬಲ್ ಸೆಂಚುರಿ ಹೊಡೆದ್ಬಿಡ್ತಾರೆ, ಬದುಕಾಗಿ ಬಿಡುತ್ತಾರೆ. ಅವನೇ ವಾಸಿ ಇತ್ತು, ಎಷ್ಟೋ ವಾಸಿ ಇತ್ತು ಅವ್ರು ಗೊತ್ತಿಲ್ಲ. ಎಷ್ಟು ಜನ ಇರ್ಬೋದು ಟೀಮ್ನಲ್ಲಿ ರಾಮನ ಟೀಮ್ನಲ್ಲಿ ಎಷ್ಟು ಜನ ಇದ್ದಾರೆ ಇಂಥವ್ರು? ಇದು ಉತ್ತರ ಯಾರ ಬಹುಶಃ ಜಗತ್ತು ಯಾರೇ ಅಂತ ಉತ್ತರ ಕೊಡಲಿಕ್ಕೆ ಬರೋದಿಲ್ಲ. ಹನುಮಂತ ಕೊಂಡು ಮಾತ್ರ ಕೊಡಲಿಕ್ಕೆ ಸಾಧ್ಯ. ಗಮನಾಸನ ಸಂಕಥಾದಿ ಲೀಲಾಹ ಮತ್ತು ಸ್ಮೃತಿ ಮಾತ್ರೇನ ಭವಾಪವರ್ಗದಾತ್ರೀಹಿ ಕಥವಪ್ಯಮರಾಹ ಪ್ರಪಂಚ ಯೇಯು ನನು ಮಧ್ವಸ್ಯ ನಮಾದೃಶೋ ಅಲ್ಪಬೋಧಾ. ಹನುಮಂತನ ಮಾತು ಕೇಳಬೇಕು, ಆತನ ಮಾತು ಕೇಳಿದ ನಮಗೆ ಮಾತಾಡಲಿಕ್ಕೆ ಬರುತ್ತೆ ಅಂತ ಹೇಳ್ತಾರೆ. ಹನುಮಂತನ ಮಾತು ಕೇಳಿದರೆ ನಮಗೆ ಮಾತಾಡಲಿಕ್ಕೆ ಬರುತ್ತೆ. ಬುದ್ಧಿರ್ಬಲಂ ಯಶೋ ಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ ಸ್ಮರಣಾತ್ ಭವೇ. ಹನುಮಂತ ನೆನೆಸ್ಕೊಂಡ್ರೆ ನಿಂತೋದ ಮಾತು ಬರುತ್ತೆ ವಾಪಸ್. ಸೋತ ಕೆಲಸ ಗೆದ್ದು ಬಿಡ್ತಾನೆ ಮನುಷ್ಯ. ಹನುಮಂತ ಉತ್ತರ ಕೊಡ್ತಾನೆ, ರಾವಣ ಸರಿಯಾಗಿ ಅರ್ಥ ಮಾಡ್ಕೊ. ಮತ್ತಃ ಪ್ರತ್ಯವರ ಕಶ್ಚಿತ್ ನಾಸ್ತಿ ಸುಗ್ರೀವ ಸನ್ನಿಧವು. ಇವತ್ತು ರಾಮ ಸುಗ್ರೀವರ ಸೈನ್ಯದೊಳಗೆ ಅತೀ ಕಡಿಮೆ ಬಲವಂತ ಅಂದ್ರೆ ನಾನೇ ಅಂತ ಹೇಳಿದ್ರಂತೆ. ಸತ್ತ ರಾವಣ ಕಥೆ ಮುಗಿದೋಯ್ತವನಿಗೆ. ಈ ಟ್ರಿಬಲ್ ಟ್ರಿಬಲ್ ಸಂಖ್ಯೆ ನೋಡಿದ್ರೆ ಲೇಯಷ್ಟು ಟೈಲೆಂಡರ್ ಅಂದ್ರೆ ಊರಿಗೆ ಗತಿಯನ್ನಾಗಬೇಕು. ಮತ್ತೆ ಹನುಮಂತನ ಮಾತು, ಹನುಮಂತನ ಮಾತೆ ರಾವಣ ಎದೆ ಜಲ್ಲ ದೊಡ್ದೋಗಿ ಬಿಡುತ್ತ. ಕಡೆ ಇಂಥ ವಿನಯ ಯಾರಿಗೆ ಬರುತ್ತೆ ಅಂತ ಹೇಳ್ತಾ. ಇವತ್ತು ಸಣ್ಣ ಪುಟ್ಟ ವ್ಯಕ್ತಿನೇ ತಾನು ಸಣ್ಣವನ ತೊಪ್ಪೊಳಕ್ಕೆ ತಯಾರಿಲ್ಲ, ನನ್ನ ಬಿಟ್ಟರೆ ಇಲ್ಲ ಅಂತ ಮನುಷ್ಯ ಶುರು ಮಾಡೋದು. ನನ್ನ ಬಿಟ್ಟು ದುರ್ಯೋಧನ ಲೆಕ್ಕ ಹಾಕ್ತಾನೆ. ಭೀಮಶ್ಚ ಬಲಭದ್ರಶ್ಚ ಭದ್ರಾಜಶ್ಚ ವೀರ್ಯವಾನ್ ಚತುರ್ಥ ಕೀಚಕಸ್ತೇಷಾಂ ಪಂಚಮಂ ನಾನು ಶುಶ್ರಮಃ ಹೇಳ್ತೇವೆ. ಯಾತಕ್ಕೆ ಗೊತ್ತ ಇವ್ರ ಮೇಲೆ ನಾನಿದ್ದೆ ಅಂತ, ನನ್ನ ಇವ್ರ ಮೇಲೆ ನಾನಿದ್ದೇನೆ ಅಂತ ಅವನು ಯೋಚನೆ ಅವನಿಗೆ. ಇಂಥ ಜನ ಸಿಗ್ತಾರೆ. ಆದರೆ ಎಂಥ ಹಿರಿಮೆ ಹನುಮಂತನ ಹಿರಿಮೆ ಅಂದ್ರೆ ಹನುಮಂತನದೇನೆ ಅಂತ. ಹನುಮಂತ ಅಂದ್ರೆ ಬಲವಂತ. ಅಹುದಹುದು ಹನುಮಂತ ಅಹುದು ನೀ ಬಲವಂತ ಅಹುದು ಮುಖ್ಯ ಪ್ರಾಣ ಮೂಲ ಗುರು ಅಹುದು. ಇಂಥ ಮಾತಾಡಿದ್ದಕ್ಕೆ ಗುರು ಅಂತ ಆಗೋದು. ಯಾರು ನನಗೆ ಗೊತ್ತಿಲ್ಲ ಅಂತ ಹೇಳ್ತಾನೆ ಅವನು ಗುರು. ಗೊತ್ತಿದ್ದೆ ಅಂತ ಹೇಳಿ ಗುರು ಅಲ್ಲ, ಅವ್ರು ಮಿಸ್ಗೈಡ್ ಮಾಡ್ತಾರೆ ಅಂತ ಅರ್ಥ. ಉಪನಿಷತ್ತಿನಲ್ಲಿ ಬರೋದೇ ಹಾಗೇನೆ. ತುಂಬ ಜನ ಬರ್ತಾರೆ, ಶಿಷ್ಯರು ಬರ್ತಾರೆ, ಗುರುಗಳ ಹತ್ರ ಹೋಗ್ತಾರೆ, ನಮಸ್ಕಾರ ಮಾಡ್ತಾರೆ, ಕೆಲವು ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು ಅಂತಾರೆ. ಅವ್ರು ಏನು ಮಾಡ್ತಾರೆ ಗೊತ್ತಾ, ಹಾಗೆಲ್ಲ ಉತ್ತರ ಕೊಡೋಕ್ಕಾಗೋದಿಲ್ಲ, ಒಂದು ವರ್ಷ ಇಲ್ಲಿ ವಾಸ ಮಾಡಬೇಕು, ನೀವು ಗುರುಕುಲ ವಾಸ ಮಾಡಬೇಕು, ಸೇವೆ ಮಾಡಬೇಕು, ಆಮೇಲೆ ಈ ಪ್ರಶ್ನೆ ಕೇಳಿ. ಗೊತ್ತಿದ್ರೆ ಉತ್ತರ ಕೊಡ್ತೇವೆ, ಮತ್ತೆ ಉತ್ತರ ಕೊಡೋ ಗ್ಯಾರಂಟಿ ಇಲ್ಲ. ಯಾಕೆ ಗೊತ್ತಾರೆ, ನಮಗೇನು ಗೊತ್ತಿದೆ ಅಂತ ಗ್ಯಾರಂಟಿ ಇಲ್ಲ ಅಂತ ಹೇಳ್ತಾರೆ. ಈ ವಿನಯ ಬೇಕು ನಮಗೆ. ಅದು ಇಲ್ಲದೆ ಹೋದರೆ ನನಗೆ ಗೊತ್ತಿಲ್ಲದಿಲ್ಲ ಅಂತ ಅವನು ತಿಳ್ಕೊಡ್ತಾನಲ್ಲ, ಅವನಿಗೇನೂ ಗೊತ್ತಿಲ್ಲ ಅಂತಾನೆ ಅರ್ಥ. ಉಪನಿಷತ್ತನ್ನ ಮಾತದು, ಯಶ್ಯ ಮತಂ ತಸ್ಯ ಮತಂ ಮತಂ ಯಶ್ಯ ನ ವೇದ ಸಹ. ನನಗೆ ಗೊತ್ತಿಲ್ಲ ಅನ್ನೋನಿಗೆ ಗೊತ್ತಿರುತ್ತೆ, ಗೊತ್ತಿದೆ ಅವನಿಗೆ ಗೊತ್ತಿಲ್ಲ ಅಂತ ಅರ್ಥ. ಇದು ನಿಜವಾದ ಅರ್ಥದಲ್ಲಿ ಹನುಮಂತನಿಂದ ಕಲಿಬೇಕಾದ ಪಾಠ. ಅಂಥ ವಿನೀತ ಹೇಳ್ತಾರೆ, ಇಂಥ ಮಾತಾಡಲಿಕ್ಕೆ ಜ್ಞಾನ ಇರಬೇಕು ಅಂತ ಹೇಳ್ತಾರೆ. ವಿನಯ ಸುಮ್ಮನೆ ಬರೋದಿಲ್ಲ. ಸುಮ್ಮನೆ ನನಗೆ ಗೊತ್ತಿಲ್ಲ ಅಂದರೆ ದೈನ್ಯ, ಗೊತ್ತಿದ್ದು ಗೊತ್ತಿಲ್ಲ ಅಂದರೆ ವಿನಯ ಅಂತ ಕರೀತಾರೆ. ಓದದೆ ಇದ್ದವನು ವಿನಯ ತೋರಿಸಿದ್ರೆ ವಿನಯ ಅಂತ ಕರೆಯೋದು, ದೈನ್ಯ ಅಂತ ಕರೀಬೇಕಾದ್ರೆ. ದೈನ್ಯ ಅಂಬೋದು ಅವಿದ್ಯಾವಂತನಿಂದ ಬರತಕ್ಕಂಥ ಒಂದು ಹೆಲ್ಪ್ಲೆಸ್ನೆಸ್ ಅದು. ವಿನಯ ಅಂಬೋದು ನಿಜವಾದ ಕಾನ್ಫಿಡೆನ್ಸ್ ಅದು. ವಿನಯ ಇದ್ದರೆ ವಿಶ್ವಾಸ ಇರ್ತದೆ, ಎಂದೂ ಕೂಡ ಅಲ್ಲಿ ದೈನ್ಯ ಇರೋದಿಲ್ಲ. ಹನುಮಂತನ ಮಾತು ಎಷ್ಟು ಶ್ರೇಷ್ಠ ಅಂದ್ರೆ ಕೊನೆ ರಾಮದೇವರು ಹೇಳ್ತಾರೆ, ಹನುಮಂತ ಏನು ಮಾಡಿದ್ದಾನಲ್ಲ, ಕೃತಂ ಹನುಮತ ಕಾರ್ಯಂ ಸುಮಹದ್ ಭೂ ದುರ್ಲಭಂ ಮನಸಾಪಿ ಯದನ್ನೇನ ನಶಕ್ಯಂ ಧರಣೀತಲೆ. ವಾಲ್ಮೀಕಿ ರಾಮಾಯಣದಲ್ಲಿ ರಾಮದೇವರ ಮಾತಿದೆ ಒಂದು. ಹನುಮಂತ ಏನು ಕೆಲಸ ಮಾಡಿದ್ದಾನೆ ಗೊತ್ತಲ್ಲ, ಆ ಕೆಲಸ ಮಾಡಲಿಕ್ಕೆ ಇತರರಿಗೆ ಬರೋದಿಲ್ಲ ಅಲ್ಲ, ಮನಸ್ಸಲ್ಲಿ ಯೋಚನೆ ಮಾಡಲಿಕ್ಕೂ ಬರೋದಿಲ್ಲ ಅಂತ ರಾಮದೇವರು. ಜಸ್ಟ್ ಯು ಕಾಂಟ್ ಇಮ್ಯಾಜಿನ್ ಅಂತಾರಲ್ಲ ಹಾಗೆ. ಈ ಮಾತನ್ನ ರಾಮದೇವರು ಹೇಳಬೇಕಾದ್ರೆ ಎಂಥ ಹನುಮಂತನಾಗಿರಬೇಕು. ಈ ಮಾತನ್ನ ಭರತನ ಬಗ್ಗೆ ರಾಮದೇವರು ಹೇಳಲಿಲ್ಲ, ಲಕ್ಷ್ಮಣ ಬಗ್ಗೆ ಹೇಳೋದಿಲ್ಲ, ಯಾರ ಬಗ್ಗೆ ಹನುಮಂತನ ಬಗ್ಗೆ ಮಾತ್ರ ಹೇಳ್ತಾನೆ ಅಂದ್ರೆ ಆಗ ಹೌದು ಹೌದು ಹನುಮಂತ ಅನ್ನೋ ಮಾತು ಅರ್ಥ ಆಗ್ತದೆ. ಇದು ಹನುಮಂತನ ವ್ಯಕ್ತಿತ್ವ ಅನ್ನೋದು ಉನ್ನತವಾದ ವ್ಯಕ್ತಿತ್ವ. ರಾಮನ ನಂತರ ಎದ್ದು ಕಾಣ ಪಾತ್ರ ಹನುಮಂತನ ಪಾತ್ರ. ವಿಭೀಷಣ ರಾಮಭಕ್ತ ಸಂಶಯ ಇಲ್ಲ, ಸುಗ್ರೀವನು ರಾಮಭಕ್ತ, ಎಲ್ಲರೂ ರಾಮಭಕ್ತರೇ. ಅದು ಎಲ್ಲರಿಗೂ ಒಂದು ಬಯಕೆ ಇತ್ತು, ರಾಮ ಏನೋ ಕೊಡ್ತಾನೆ ತಗೋಬೇಕು ಅಂತ ಮನಸ್ಸು ಒಳಗೆ ಸೇರ್ಕೊಂಡಿತ್ತು. ಒಂದು ಯಾರು ರಾಮ ಮೋಕ್ಷ ಕೊಡ್ತಾನೆ ಗ್ಯಾರಂಟಿ ತಗೋಬೇಕು, ಈ ಒಂದು ಭಾವನೆ ಇತ್ತು ಅವರಿಗೆ. ಹನುಮಂತನಿಗೆ ಆ ಭಾವನೆ ಕೂಡ ಇರಲಿಲ್ಲ. ಇದು ಹನುಮಂತನ ದೊಡ್ಡ ವೈಶಿಷ್ಟ್ಯ ಅಂದ್ರೆ ಯಾವ ಫಲಾಪೇಕ್ಷೆಯ ಸೋಂಕು ಹನುಮಂತನಿಗಿರಲಿಲ್ಲ. ಅದಿತ್ತಕ್ಷಣ ಮೇಲಿಯಾದಾಗ ಲೆಕ್ಕ, ಯಾವಾಗ ಫಲ ಕೇಳೋ ಬುದ್ಧಿ ನಮಗೆ ಬರುತ್ತಲ್ಲ ನಮ್ಮ ಮನಸ್ಸು ಇಂಪ್ರೂವ್ ಆಗುತ್ತೆ ಅಂತ ಅರ್ಥ. ಸ್ಲೋರಿ ಕೆಟ್ಟೋಗ್ತಿದ್ದೇವೆ ಅಂತ ಅರ್ಥ. ಫಲ ಬೇಡ ಅಂದ್ರೆ ದೊಡ್ಡವನಾಗ್ತಾನೆ, ಫಲ ಬೇಕಾದ್ರೆ ಸಣ್ಣವನ, ಕೇಳಿದವನು ಸಣ್ಣವನಾಗ್ತಾನೆ, ಕೊಟ್ಟವನು ದೊಡ್ಡವನಾಗ್ತಾನೆ. ಆದರೆ ಕೇಳದೆ ಇದ್ದವನು ಇನ್ನೂ ದೊಡ್ಡವನಾಗ್ತಾನೆ, ಕೇಳದೆ ಇದ್ದವನು ದೊಡ್ಡವನಾಗ್ತಾನೆ. ಊಟಕ್ಕೆ ಕೂತಾಗಲೂ ಪದ್ಧತಿ ಅದು. ಯಾರೋ ಮನೆ ಬಂದಿರ್ತಾರೆ, ಬೇಡ ಅಂತಾರೆ, ಸೈಡಿಂದ ಹಾಕ್ತಾರೆ. ಅವರಿಗೆ ಮಕ್ಕಳು ಬೇಕು ಅಂತಾರೆ, ಆ ಕಡೆ ಹೋಗ್ಬಿಡ್ತಾರೆ, ಹುಡುಕತ ಹೋಗ್ಬಿಡ್ತಾರೆ ಆ ಕಡೆ. ಅರ್ಥ ಆಯ್ತಾ? ಅದು ಕೇಳದವರಿಗೆ ಕೊಡೋದಿಲ್ಲ, ಕೇಳದೆ ಇದ್ದವರಿಗೆ ಹುಡುಕೊಂಡ್ಬಂದು ಹಾಕ್ತಾರೆ ಅಂತ ಅರ್ಥ ಮಾಡಿಕೊಂಡ್ರೆ ನಾವು ಕೇಳದೆ ಇದ್ದು ದೊಡ್ಡವರಾಗಬೇಕೆ ಹೊರತು ಕೇಳಿ ಸಣ್ಣವರಾಗಬಾರದು ಅನ್ನೋದಕ್ಕೆ ಒಳ್ಳೆ ನಿದರ್ಶನ ಇದೆ. ಇನ್ನು ಮುಂದೆ ಯುದ್ಧ ನಡೀತದೆ, ಅಲ್ಲೂ ಕೂಡ ಇಬ್ಬರದೇ ಪರಾಕ್ರಮ, ಒಂದ್ ಕಡೆ ರಾಮ ಒಂದ್ ಕಡೆ ಹನುಮಂತ ಅಂತ ಪರಾಕ್ರಮ ತೋರಿಸೋದಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಇವತ್ತು ವಿಭೀಷಣ ಬರ್ತಾನೆ, ವಿಭೀಷಣ ಅವತ್ತಿ ರಾಮದೇವರ ಶರಣಾಗತಿಗೆ ಬಯಸಿ ಬಂದ್ರೆ ಉಳಿದವರು ಯಾರ್ಯಾರ ಘಟ ಹೊಟ್ಟಂತಿದ್ರು ಅಥವಾ ಹಿಡಿದು ಕೊಂದಾಕ್ಬಿಡ್ತಿದ್ರು. ಸಿಕ್ಕ ಅನಾಯಾಸ ಸಿಕ್ತಾ ಬಾ ಅಥವಾ ಕಿಡ್ನಾಪ್ ಮಾಡಿ ರಾವಣನ ಮೆಸೇಜ್ ಕಳಿಸ್ತಿದ್ರು, ನಿಮ್ ತಮ್ಮ ಸಿಕ್ಕಾಕೊಂಡಿದ್ದಾನೆ, ನೀ ಸೀತಾ ಭವಿಷ್ಯ ಮಾತು ಬಿಡ್ತೇವೆ ಅಂತ ಹೇಳ್ಬೋದಾಗಿತ್ತು. ಅವನಾಗಿ ವಿಭೀಷಣ ಬಂದಿದ್ದಾನೆ. ಎಂಥ ರಾಮದೇವರಾಗ ಸಿದ್ವಾರ ರಾಮ ರಾಮ ಅಂತ ಹೇಳೋದಕ್ಕೆ ಸಾಕ್ಷಿ ಇದು. ಎಲ್ಲರನ್ನೂ ರಾಮ ಸಭೆ ಸೇರಿಸ್ತಾರೆ ರಾಮದೇವರು ಫಸ್ಟ್. ನಮ್ಮ ಹೆಸರೇ ಡೆಮಾಕ್ರಸಿ ಅಷ್ಟೇ, ನಿಡುತ್ತರ ಬ್ಯೂರಾಕ್ರಸಿ ಅರಿಸ್ಟಾಕ್ರಸಿನೇ, ಹೆಸರು ಡೆಮಾಕ್ರಸಿ. ರಾಮದೇವ್ ನಿಜವಾದ ಡೆಮಾಕ್ರಸಿ ರಾಮದೇವರು. ಕುಭೀಷಣ ಬಂದಿದ್ದಾನೆ, ರಾಮದೇವರು ಮೀಟಿಂಗ್ ಮಾಡ್ತಾರೆ, ಎಲ್ಲರ ಒಪಿನಿಯನ್ ಕೇಳ್ತಾರೆ. ಮತ್ತು ಮೆಂಬರ್ಸ್ ಒಪಿನಿಯನ್ ಕೇಳೋದಿಲ್ಲ, ಮಂತ್ರಿಗಳ ಒಪಿನಿಯನ್ ಅವರೇ ಕೇಳೋದಿಲ್ಲ, ಆಗಿರ್ತಿರ್ತಾರೆ. ರಾಮದೇವರು ಕೇಳ್ತಾರೆ, ಈ ವಿಭೀಷಣ ಬಂದಿದ್ದಾನೆ, ಶರಣಾಗತಿ ಬಯಸಿ ಬಂದಿದ್ದಾನೆ, ಕೊಡಬೇಕಾ ಬಿಡಬೇಕನ್ನು ಹೇಳಿ ಅಂತ ಕೇಳ್ತಾನೆ. ಎಂಥ ರಾಮ ಇವರೆಂಥವ್ರು ಇವರೆಲ್ಲ ಕೂಡ, ಅವ್ರಿಗೆ ಗಾಬರಿ ಆಗುತ್ತೆ ಕಪಿಗಳಿಗೆಲ್ಲ. ಅವರೊಂದು ಮಾತು ಫಸ್ಟ್ ಹೇಳಿಬಿಡ್ತಾರೆ, ರಾಮ ನೀನೆಲ್ಲಿ ನಾವೆಲ್ಲಿ, ನಿಮಗೆ ನಾವು ಹೇಳಬೇಕಾ, ಗೋವಿಂದ ಗೋವಿಂದ, ನೀನು ಗೋವಿಂದ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಆದ್ರೆ ನೀನು ಕೇಳಿದ್ರೆ ಹೋಗಿ ಸುಮ್ಮನೆ ಕೊಡೋಕ್ಕಾಗೋದಿಲ್ಲ. ಅದಕ್ಕೆ ಹೇಳ್ತೇವೆ ಹೊರತು ನಾವು ನಮ್ಮ ನಿನಗೆ ಗೊತ್ತಿಲ್ಲ ಅಂತ ಹೇಳೋದು ಹೊರತಿಲ್ಲ ಅಂತ ಎಲ್ಲರೂ ಹೇಳ್ತಾರೆ. ಇದು ಒಂದು ಭಾಗ. ರಾಮ ಎಷ್ಟು ವಿಚಾರಕ್ಕೆ ಅವಕಾಶ ಕೊಡ್ತಾರೆ ಎಂಬುದಕ್ಕೆ ರಾಮಾಯಣ ದೊಡ್ಡ ನಿದರ್ಶನ. ಯಾರು ಹೇಳ್ತಾರೆ ವಿಚಾರಗಳನ್ನು ಅವರು ನಮಗೆ ಅನ್ಯಾಯ ಮಾಡ್ತಾರೆ. ವಿಷಯ ಹೇಳಬೇಕು, ಚಾಯ್ಸ್ ನಿಮ್ಮದು ಅಂತ ಹೇಳಬೇಕು. ಕೃಷ್ಣ ಹಾಗೆ ಭಗವದ್ಗೀತೆಯಲ್ಲಿ ಹೇಳಿದ್ದು, ಅರ್ಜುನ ಇಷ್ಟಂತ ಹೇಳಿದ್ದೇನೆ ಕೇಳಿಸ್ಕೊಂಡಿಯ, ಕಚ್ಚಿದೇತ ಶ್ರುತಂ ಪಾರ್ಥ ತಯಾ ಏಕಾಗ್ರೇಣ ಚೇತಸ ಕಚ್ಚಿತ ಅಜ್ಞಾನ ಸಮೋಹ ಪ್ರಣಷ್ಟಸ್ತೆ ಧನಂಜಯ. ಎಲ್ಲ ಕೇಳಿಸ್ಕೊಂಡ ಅರ್ಜುನ, ಎಲ್ಲ ಆಯ್ತಾ? ಆಯ್ತು. ಶ್ರುತ್ವಾ ಏತದ ಅಶೇಷೇಣ ಯಥೇಚ್ಛಿಸಿ ತಥಾಕುರು, ಇಷ್ಟು ಹೇಳಿದ್ದೇನೆ ಇಷ್ಟ ಬಂದಾಗ ಮಾಡು. ಇದು ಭಗವಂತ ಹೇಳಿದ ಮಾತು. ಇಲ್ಲ ಹಾಗೆ ನೀವೆಲ್ಲ ಹೇಳಿ ಏನ್ ಬೇಕೋ ಅದನ್ನು ಮಾಡ್ತೇನೆ. ನಿಜವಾದ ಅರ್ಥದಲ್ಲಿ ಡೆಮಾಕ್ರಸಿಗೆ ಅರ್ಥ ಕೊಟ್ಟಿದ್ದೆ ರಾಮಾಯಣ ಮಹಾಭಾರತಗಳು. ಆಗ ಎಲ್ಲರೂ ಹೇಳ್ತಾರೆ, ರಾಮ ಇವನು ಗ್ರಾಹ್ಯ ಅಲ್ಲ, ಶತ್ರುವಿನ ತಮ್ಮ. ಅದು ಯುದ್ಧದ ಸಮಯ ಬೇರೆ, ಎಲೆಕ್ಷನ್ ಟೈಮ್ ಎಲೆಕ್ಷನ್ ಟೈಮ್ ಅಂತಾರಲ್ಲ ಹಾಗೆ. ಎಲೆಕ್ಷನ್ ಟೈಮ್ ನಮಗೆ, ಯುದ್ಧದ ಟೈಮ್ ಅವರಿಗೆ. ಯುದ್ಧದ ಟೈಮಲ್ಲಿ ಸೇರಿಸ್ಕೋಬಾರದು, ಅವ್ನು ಮೋಸ ಮಾಡಿದ್ರೆ ಕಷ್ಟ, ಸಾಧ್ಯ ಇಲ್ಲ. ಹೇಳಿಕೆಯಲ್ಲಿ ರಾಕ್ಷಸರ ತಮ್ಮ ರಾಕ್ಷಸ ಅಂತ ಪ್ರಾಮಾಣಿಕ ಹೇಳಿಬಿಡ್ತಾರಲ್ಲ ಕೂಡ. ಆಗ ಹನುಮಂತ ಹೇಳ್ತಾನೆ ಕೊನೆಗೆ, ರಾಮ ಇವರೆಲ್ಲ ಹೇಳಿದ್ದಾರೆ ಪಾಪ, ಇವರು ಯೋಚನೆ ಮಾಡಿ ಮಾತಾಡಿದ್ದಾರೆ ಅಷ್ಟೇನೆ, ನಾನು ಕಂಡ ಮಾಡ್ತಾ ಇರ್ತೇನೆ. ವಿಭೀಷಣ ಭಾರಿ ಒಳ್ಳೆ ಅವರು ರಕ್ಷಣೆ ಕೊಡಬೇಕು ಅಂತ ಹೇಳ್ತಾರೆ. ವಿಭೀಷಣ ನೋಡೋದಿಲ್ಲ ಯಾರೋ ಕೂಡ ಅವರು, ನಾನು ನೋಡಿ ಬಂದವ ನಾನು ಒಬ್ಬನು ಅಂತ ಹೇಳ್ತಾರೆ. ಹೊರಗೂ ಒಳಗೂ ನೋಡಿದವನು ಸ್ವಾಮಿನ ಸರ್ವಾಂತರಾತ್ಮ, ನೋಡದೆ ಮಾತಾಡಿದವರು ಪಾಪ, ಅವರು ಸೀಮಿತ ಇಷ್ಟೇ, ರಕ್ಷಣೆ ಮಾಡಲೇಬೇಕು. ಆಗ ರಾಮದೇವರು ಹೇಳ್ತಾರೆ, ರಿಸಲ್ಟ್ ಅನೌನ್ಸ್ ಮಾಡ್ತಾರೆ. ಈಗ ಅಲ್ಲಿರೋದು ಎಷ್ಟು ಜನ ಗೊತ್ತಾ? ಕೋಟಿ ಕೋಟಿ ಜನ ಮೈನಸ್ ಒಂದು, ಹನುಮಂತ ಒಂದೇ ಅಗೇನೆಷ್ಟು, ಉಳಿದವರೆಲ್ಲ ಒಂದು ಹೇಳಿದ್ದಾರೆ. ರಾಮದೇವರೇನಾದರೂ ಹೆಲ್ಪ್ಲೆಸ್ ರಾಜಕಾರಣಿಯಾಗಿದ್ದರೆ, ಸಾಮಾನ್ಯ ವ್ಯಕ್ತಿಯಾಗಿದ್ದರೆ, ವೆದರ್ ಈ ಲೈಕ್ಸ್ ಇಟ್ ಆರ್ ನಾಟ್, ನೋ ಅಷ್ಟು ಜನ ಹೇಳಿದ್ದಾರೆ, ನೋ ಒಂದು ಮೆಜಾರಿಟಿ ಬೇರೆ ಕಳಿಸಿಬಿಡ್ತಾ ಇದ್ರು. ರಾಮ ರಾಮ ಸಾಕ್ಷಾತ್ ನಾರಾಯಣ ಹೇಳ್ತಾನೆ, ನಾನು ಹನುಮಂತನ ಮಾತನ್ನು ಕೇಳ್ತೇನೆ ಸಾಕು. ಯಾತಕ್ಕೆ ಹನುಮಂತ ಸರಿ ಹೇಳ್ತಾನೆ, ನಾನು ಸ್ವೀಕಾರ ಮಾಡ್ತೇನೆ, ಮುಗಿದೋಯ್ತು. ಅದನ್ನು ದಾಸರು ಹೇಳ್ತಾರೆ, ಹನುಮನ ಮತವೇ ಹರಿಯ ಮತವೋ, ಹರಿಯ ಮತವೇ ಹನುಮನ ಮತವೋ. ಹನುಮಂತ ಹೇಳಿದ್ರೆ ದೇವನೇತನ ಕೇಳಬಾರದು, ಅದನ್ನೇ ಹನುಮಂತ ಹೇಳಿರ್ತಾನೆ ಅಂತ ಅರ್ಥ. ನಾನು ಸ್ವೀಕಾರ ಮಾಡ್ತೇನೆ ಆಯ್ತಾ ಇಲ್ಲೋ? ನಾವು ಪ್ರಶ್ನೆಗೆ ಉತ್ತರ ಇದೆ. ಇವತ್ತು ನೂರಾರು ಮತಗಳಿವೆ, ಯಾವ ಮತ ಹಿಡಿಬೇಕು ಅಂತ ಪ್ರಶ್ನೆ. ರಾಮದೇವರ ಸೊಲ್ಯೂಷನ್ ಕೊಟ್ಟಿದ್ದಾರೆ, ಹನುಮಂತನ ಮತ ಹಿಡಿದ್ಬಿಟ್ರೆ ಮೂಗೈತಲ್ಲ, ಯಾಕೆ ಯೋಚನೆ ಮಾಡ್ತೀರಿ? ಹನುಮಂತನ ಮತ ಹಿಡೀರಿ. ಹನುಮಂತನ ಮತ ಹನುಮಂತ ಇದ್ದ ನಮಗೆ ಇವತ್ತು. ಪ್ರಥಮದಲ್ಲಿ ಹನುಮಂತ, ದ್ವಿತೀಯದಲ್ಲಿ ಕಲಿಭೀಮ, ತೃತೀಯದಲ್ಲಿ ಗುರುಮಧ್ವ ಮುನಿ ಎನಿಸಿ. ಇದು ಕೇಳಿದವರ ಪಾತ್ರ ಇಲ್ಲ, ಸ್ಪಷ್ಟ ಹೇಳಿಬಿಟ್ಟಿದ್ದಾರೆ. ಆದ್ದರಿಂದ ಹನುಮನ ಮತ ನಡೆಯಬೇಕು. ಮುಂದೆ ರಾಮದೇವರನ್ನು ಮಾತಾಡ್ತಾರೆ. ಆ ಮಾತು ಕೇಳಿದ ಮನುಷ್ಯ ದೇವರನ್ನು ಬೆಳ್ಳಕ್ಕೆ ಬರದಂತ ಮಾತನ್ನು ರಾಮದೇವರು ಹೇಳುತ್ತಾರೆ. ಈ ಮೊದಲ ಮಾತು ಕೇಳಿದಾಗ ಹನುಮಂತನ ಬೆಳ್ಳಕ್ಕೆ ಬರೋದಿಲ್ಲ, ಎರಡನೇ ಮಾತು ಕೇಳಿದಾಗ ರಾಮದೇವರು ಬೆಳ್ಳಕ್ಕೆ ಬರೋದಿಲ್ಲ. ಅವನು ಶತ್ರು ತಮ್ಮ ಏನೇನೋ ಹೇಳ್ತೀರಿ, ಅದು ನನಗೆ ಬೇಡ. ಸಕೃದೇವ ಪ್ರಪನ್ನಾಯ ತವಾಸ್ನೀತಿ ಚ ಯಾಚತೆ ಅಭಯಂ ಸರ್ವಭೂತೇಭ್ಯಃ ದದಾಮ್ಯೇತ ವ್ರತಂ ಮಮ. ರಾಮದೇವರ ಮಾತು, ನನ್ನ ಹತ್ರ ಬಂದು ಒಂದೇ ಒಂದು ಸಲ ಬಂದು, ರಾಮ ನಾನು ನಿನಗೆ ಶರಣು ಬಂದಿದ್ದೇನೆ, ಕಾಪಾಡುವಂತ ಯಾರು ಕೇಳ್ತಾರೋ ಅವರ ಕೈ ನಾನು ಬಿಡೋದಿಲ್ಲ ಅಂತ ರಾಮ ಹೇಳ್ತಾನೆ. ಈ ಮಾತು ಕೇಳಿದ ದೇವರು ಬಿಡಲಿಕ್ಕಾಗತ್ತೆ ಯಾರಿಗಾದರೂ ಕೂಡ? ಅಲ್ಲಿ ಹೇಳಬೇಕಾದ್ರೆ ರಾಮ ಅಭಯಂ ಸರ್ವಭೂತೇಭ್ಯ ಅಂತ ಹೇಳ್ತಾನೆ. ಅಭಯಂ ಸರ್ವ ಬ್ರಾಹ್ಮಣೇಭ್ಯ ಅಂತ ಹೇಳೋದಿಲ್ಲ, ಅಭಯಂ ಸರ್ವ ಮನುಷ್ಯೇಭ್ಯ ಅಂತ ಹೇಳೋದಿಲ್ಲ, ಅಹಂ ಅಭಯಂ ಸರ್ವ ಪುರುಷೇಭ್ಯ ಅಂತ ಹೇಳೋದಿಲ್ಲ, ಅಭಯಂ ಸರ್ವ ಸ್ತ್ರೀಭ್ಯ ಅಂತ ಹೇಳೋದಿಲ್ಲ, ಅಭಯಂ ಸರ್ವ ಪ್ರಾಣಿಭ್ಯ ಅಲ್ಲ, ಎಲ್ಲರಿಗೂ ಕೊಡ್ತೇನೆ. ರಾಮ ಯಾರು ಗೊತ್ತಾ? ಯೂನಿವರ್ಸಲ್ ಗಾಡ್ ಅಂದ್ರೆ ಭಗವಂತ ರಾಮ. ಇದು ಊರಿನ ಸರ್ಕಲ್ ಮಾರೆಮ್ಮ ಅಂತ ಕಥೆಗಳು ಬೇರೆ, ಸರ್ಕಲ್ ದೇವರು ಊರಿನ ದೇವರುಗಳು ಬೇರೆ. ಭಗವಂತ ವಿಶ್ವದ ದೇವರು ಅಂದ್ರೆ ಹರಿರೇವ ಪರಹ, ಹರಿರೇವ ಗುರುಹು, ಹರಿರೇವ ಜಗತ್ ಪಿತೃ ಮಾತೃಗತಿ. ಯಾರಿಗೆ ರಕ್ಷಣೆ ಕೊಡ್ತೆ? ಇಂಥ ಆಶ್ವಾಸನೆ ಕೊಡೋರು ಯಾರು ಸಿಗ್ತಾರೆ ನಮಗೆ? ಈ ಮಾತು ಬರೀ ಮಾತಾಡೋದು ದೊಡ್ಡದಲ್ಲ, ಪ್ರಾಕ್ಟಿಕಲಿ ಕರ್ಕೊಂಡು ಬಾ ಸುಗ್ರೀವ ಬಾ, ಇಲ್ಲಿ ಹೋಗು. ಆರಯ್ಯನ ಹರಿಶ್ರೇಷ್ಠ ದತ್ತಮಸ್ಯ ಅಭಯಮ್ಮಯ ವಿಭೀಷಣೋ ಬಾ ಸುಗ್ರೀವ ಯದಿವಾ ರಾವಣ ಸ್ವಯಂ. ಹೋಗಿ ಕರ್ಕೊಂಡು ಬಾ, ಹೋಗು ಅಂತ ಕಳಿಸ್ತಾರೆ. ಸುಗ್ರೀವ ನೀನೋ ಕರ್ಕೊಂಡು ಬಾ. ನೆನಪಿರಬೇಕು, ರಾಮರೂಪದಿಂದ ಹೇಳಿದ ಅಭಯಂ ಸರ್ವಭೂತೇಭ್ಯ ದದಾಮ್ಯೇತ ವ್ರತಂ ಮಮ. ಕೃಷ್ಣರೂಪದಿಂದ ಹೇಳಿದ ಅನನ್ಯಾಶ್ಚಿಂತ ಎಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ಮಹಮ್ಯಹಂ. ರಾಮರೂಪದಿಂದ ಆಶ್ವಾಸನೆ, ಕೃಷ್ಣರೂಪದಿಂದ ಆಶ್ವಾಸನೆ. ಇಷ್ಟಾದ್ರೆ ದೇವರು ಮಾತ್ರ ನಂಬೋದಲ್ಲ, ನಾವು ರಿಸ್ಕ್ ಫ್ಯಾಕ್ಟರ್ ಹಾಕಿರ್ತಾರೆ ಶೇರ್ ಒಳಗೆ, ಅದನ್ನ ನೋಡಿ ನಂಬುತ್ತೇವೆ. ಇದು ತಮಾಷೆ ಅಂತ ಕೇಳಿದೆ. ರಿಸ್ಕ್ ಅಂತ ಹಾಕಿದ್ರೆ ನಂಬ್ತೇವೆ, ನೋ ರಿಸ್ಕ್ ಅಂದ್ರೆ ನಂಬೋದಿಲ್ಲ ಅಂತ ತಿಳ್ಕೊಂಡ್ರೆ ನಮ್ಮ ಬುದ್ಧಿನ ರಿಸ್ಕಿ ಆ ಸ್ಥಿತಿಯಲ್ಲಿ ಇದೆ ಅಂತ ಅರ್ಥ. ಈಗ ಏನು ಪ್ರಯೋಜನ ಇಲ್ಲ. ಇಷ್ಟು ಭರವಸೆ ಕೊಡೋ ವ್ಯಕ್ತಿ ಭಗವಂತ ಒಬ್ಬನೇನೆ. ಆ ಕ್ಷಣಕ್ಕೆ ಸುಗ್ರೀವ ನೀನು ಕರ್ಕೊಂಡು ಬಾ, ರಾಮದೇವರು ಹೇಗೆ ಪಾಲಿಟಿಕ್ಸ್ ತೋರಿಸ್ತಾರೆ, ಹನುಮಂತ ಕರ್ಕೊಂಡು ಸುಗ್ರೀವ ವಿಚಾರ ಜಾತ, ಈಗ ರಾಜ ಆತನ ಕರ್ಕೊಂಡ್ಬರು, ಕರ್ಕೊಂಡ್ ಹೋಗು. ಸುಗ್ರೀವ ಕೇಳ್ತಾರೆ ರಾಮ ಹಾಗೆ ಕರ್ಕೊಂಡು ಬಂದೇ ಬಿಡ್ಲಾ, ವಿಭೀಷಣ ಕರ್ಕೊಂಡು ಬಂದೇ ಬಿಡ್ಲಾ ಅಂತ ರಾಮದೇವ್ ಹೇಳ್ತಾರೆ. ಹೋಗು ಕರ್ಕೊಂಡು ಬಾ, ವಿಭೀಷಣ ಕರ್ಕೊಂಡು ಬಾ ಅಲ್ಲ, ರಾವಣ ಬಂದ್ರೆ ಅವನ ಕರ್ಕೊಂಡ್ ಅಂತ ಹೇಳ್ತಾರೆ. ಈ ಮಾತನ್ನು ಯಾರು ಹೇಳ್ತಾರೆ? ಅವನ ಕರ್ಕೊಂಡು ಬಂದು ಯದಿವಾ ರಾವಣ ಸ್ವಯಂ. ಈಗ ರಾಮ ಹೆಂಡತಿನ ಕರ್ಕೊಂಡವನ, ರಾಮ ಅಸಹಾಯಕನ, ರಾಮ ಯಾರು ಅನ್ನೋದಕ್ಕೆ ರಾಮನೇ ಹೇಳಿದ ಮಾತಿದ್ವ. ಆಗೊಂದು ಕೊನೆಯ ಪ್ರಶ್ನೆ ಬಂತು. ಸರಿ, ಅವರೆಲ್ಲ ಹೇಳಿರ್ತಾರೆ ರಾಮ ಯುದ್ಧದ ಸೈಮ ಟೈಮ್ ಇದು, ಅಕಸ್ಮಾತ್ ಮೋಸ ಮಾಡಿಬಿಟ್ರೆ ಅವನು ಏನ್ ಮಾಡ್ಬೇಕಾಗ? ಆಗ ರಾಮದೇವ್ರು ಹೇಳ್ತಾರೆ, ನಾನು ಯಾರು ಗೊತ್ತಾ ಅಂತ ರಾಮದೇವ್ರು ಹೇಳ್ತಾರೆ. ಇವರೆಲ್ಲ ಮೋಸ ಮಾಡಿಬಿಟ್ರೆ ಅಂತ ಹೇಳ್ತೀಯಲ್ಲ, ಯಾರು ಬರಬಹುದು ಯೋಚನೆ ಮಾಡಿ. ನಾನು ಈಗ ಒಂದು ಕೈ ಹೂಡ್ತೇನೆ ಅಂತ ತಿಳ್ಕೊಂಬೋಣ. ಸಬ್ರಹ್ಮಕಾಹ ಸುರಗಣಾಹ ಸಹ ದೈತ್ಯವರ್ತ್ಯಾಹ ಸರ್ವೇ ಸಮೇತ್ಯ ಮಮ ಅಂಗುಲಿ ಚಾಲನೇತಿ. ಬ್ರಹ್ಮರುದ್ರಾದಿ ದೇವತೆಗಳೆಲ್ಲ ಇವನು ಬ್ರಹ್ಮ ವರದವನು, ಆ ಬ್ರಹ್ಮದೇವರೇ ಬರಲಿ ಆಯ್ತಾ, ರುದ್ರದೇವರು ರುದ್ರದೇವರೇ ಬರಲಿ ಆಯ್ತಾ, ಅವರೆಲ್ಲ ಬಂದು ಬೆರಳು ಅಳ್ಳಾಡಿಸಿ ನೋಡೋಣ ಅಂತ ಹೇಳ್ತಾರೆ ರಾಮದೇವರು. ನನಗೆ ಲೆಕ್ಕ ಕೈ ಕೊಟ್ಟರೆ ಕೊಡ್ಲೇನಂತೆ. ರಾಮ ಯಾರು? ಸಾಕ್ಷಾತ್ ಭಗವಂತ, ಮತ್ತು ರಾಮನೇ ಹೇಳಿದ ಮಾತಿದ್ವು. ರಾಮಾಯಣದ್ದೇ ಜನ ಓದಿಲ್ಲ ಅಷ್ಟೇನೆ ಅದನ್ನೆಲ್ಲ. ರಾಮ ಒಬ್ಬ ಮನುಷ್ಯ, ನಮಗಿಂತ ಸ್ವಲ್ಪ ಬೆಟರು, ಹಾಗೆಲ್ಲ ತಿಳ್ಕೊಂಡ್ರೆ ಅಲ್ಲ. ರಾಮ ಅಂದ್ರೆ ಸರ್ವೋತ್ತಮ, ರಾಮನ ಮನುಷ್ಯ ಅಂತ ತಿಳ್ಕೊಂಡವ್ರು ಯಾರು ರಾಮನ್ ತಿಳ್ಕೊಂಡಿಲ್ಲ ಅಂತ ಅರ್ಥ. ಇದು ರಾಮನ ನಿಜವಾದ ಪರಿಚಯ, ರಾಮನೇ ಮಾಡಿಕೊಡ್ತಾನೆ. ಮುಂದೆ ಇದನ್ನೆಲ್ಲ ಕನಕದಾಸರು ಒಂದು ಪದ್ಯದಲ್ಲಿ ಬರೀತಾರೆ. ಹೇಗೆ ಹರಿಭಕ್ತಿ ಸಾರ, ಕನಕದಾಸರು ಎಷ್ಟು ರಾಮಾಯಣಾದಿಗಳನ್ನ ನಮಗೆ ಆಚಾರ್ಯರ ಸಿದ್ಧಾಂತ ಹಿನ್ನೆಲೆಯಲ್ಲಿ ಮುಂದೆ ಇಡ್ತಾರೆ ಎಂಬುದಕ್ಕೆ ಹರಿಭಕ್ತಿ ಸಾರ ತುಂಬಾ ಜನ ಹರಿಕಥಾಂಸಾರ ಓದೋರು ಸಿಗ್ತಾರೆ. ಹರಿಭಕ್ತಿ ಜಾಸ್ತಿಯನ್ನು ಓದಿರೋದಿಲ್ಲ, ಓದಬೇಕು ಅದನ್ನು. ಇಡೀ ಇದನ್ನು ಎಷ್ಟು ಚೆನ್ನಾಗಿ ಬರೀತಾರೆ ಅಂದ್ರೆ, ನಿನ್ನ ಸತಿಗಳುಪಿದ ದುರಾತ್ಮನ ಬೆನ್ನಿನಲ್ಲಿ ಬಂದವನ ಕರುಣದಿ ಮನ್ನಿಸಿದ ಕಾರಣ ನೀ ದಯಾಪರ ಮೂರ್ತಿ ಎಂದೆನೂತ. ನಿನ್ನ ನಂಬಿದ ಸಾರ್ವಭೌಮರಿಗೆ ಇನ್ನೂ ಇಹ ಪರ ಉಂಟು, ಸದ್ಗುಣ ರನ್ನ ಸಿರಿ ಸಂಪನ್ನ ರಕ್ಷಿಸು ನಮ್ಮ ನನವರತ. ಎಷ್ಟು ದಾಟಿ ಹೇಳೋ ರೀತಿ, ಎಷ್ಟು ಸೇರಿಸಿದ್ದಾರೆ ಕನಕದಾಸರು ಅಂದ್ರೆ ಸಿಂಪ್ಲಿ ಹ್ಯಾಟ್ಸ್ ಆಫ್ ಅಂತೀವಲ್ಲ, ಅಷ್ಟು ಚೆನ್ನಾಗಿರೋ ಪದ್ಯ ಅದು. ನಿನ್ನ ಸತಿಗೆ ಅಳುಕಿದ ದುರಾತ್ಮನ ಬೆನ್ನಿನಲ್ಲಿ ಬಂದವನ, ಓನ್ ಬ್ರದರ್, ಮತ್ತೆ ಯಾರೋ ಅಲ್ಲ, ಕರುಣದಿ ಮನ್ನಿಸಿದ ಕಾರಣ. ಸುಮ್ಮನೆ ಕುತ್ಕೊಂಡ್ರೆ ಸಾಕಾಗಿತ್ತು, ರಾಜ್ಯ ಕೊಡ್ತಾರೆ ಯಾರಾದರೂ, ಅವನ್ನ ಕರೆದು ಚಿರಂಜೀವಿತ ಕೊಟ್ಟು ಪಟ್ಟಾಭಿಷೇಕ ಮಾಡಿ ರಾವಣ ಹೋದ ಅಂತ ಅನೌನ್ಸ್ ಮಾಡಿ ಕೊಡಬೇಕಾದ್ರೆ ಏನು ಕರುಣ ನಿಧಿ ಹರಿ, ಮತ್ತೇನು ಭಕ್ತ ಅಧೀನನು. ನಿನ್ನ ನಂಬಿದ ಸಾರ್ವಭೌಮರಿಗೆ ಇನ್ನೂ ಇಹ ಪರ ಉಂಟು, ಸದ್ಗುಣ ರನ್ನ ಸಿರಿ ಸಂಪನ್ನ ರಕ್ಷಿಸು ನಮ್ಮ ನನ ವರದ. ಎಲ್ಲ ಪದ್ಯಗಳು ಈಗೇನೇ ಅದಲ್ಲಿರೋದೆಲ್ಲ. ಹರಿಭಕ್ತಿ ಸಾರ ಸರಿಯಾಗಿ ಓದಿದವರಿಗೆ ಹರಿಭಕ್ತಿ ಅವರೇ ಹೇಳ್ತಾರೆ. ಇದು ಬರೆದಿದ್ದು ಬೇಲೂರಿನೊಳಗೆ ಬರೆದಿದ್ದು ಕನಕದಾಸರದನ್ನು, ಮೊದಲೇ ಕನ್ನಡದವರು ಬರೆದಿದ್ದು ಬೇಲೂರಿನಲ್ಲಿ ಚನ್ನಕೇಶವ ಅಂತ ಕೇಶವನ ಸನ್ನಿಧಾನ ಬರದೆ ಅಂತಾನೆ ಹೇಳ್ತಾರೆ. ಆ ಪದ ಸರಿಯಾಗಿ ಬರೀ 108 ಪದ್ಯ ಬರೋದು ಅಷ್ಟೇನೆ, ಸರಿಯಾಗಿ ಓದಿದರೆ ಒಳ್ಳೆ ಭಕ್ತಿ ಹರಿಭಕ್ತಿ ಸಾರಾದ ಹರಿಭಕ್ತಿ ಸಾರಾನೆ. ಅದು ಇಂಥ ಅದೇ ಕಥೆ ವಿಮರ್ಶೆ ಮಾಡ್ತಾ ಹೋಗ್ತಾರೆ. ಮುಂದೆ ಸೇತು ಬಂಧನ ಆಗ್ತದೆ, ಅನಂತರ ಯುದ್ಧ ನಡೀತದೆ. ಅದರಲ್ಲಿ ರಾಮ ರಾಮನೇ, ರಾವಣ ರಾವಣರೇ. ರಾಮನ ಯುದ್ಧದಲ್ಲಿ ವೈಶಿಷ್ಟ್ಯ, ರಾಮ ಇಷ್ಟೆಲ್ಲ ಮಾತಾಡ್ದ ಯೋಗಕ್ಷೇಮ ಮಹಾಮ್ಯ ಅಂತ ಹೇಳ್ತಾನೆ, ಅಷ್ಟು ಕಪಿಗಳು ಸತ್ ಸತ್ ಹೋಗ್ತಾ ಇದ್ದಾರೆ. ಏನು ಯೋಗಕ್ಷೇಮ ಮಹಾಮ್ಯಂ ಅಂತ ಹೇಳಿದ್ರೆ ಉತ್ತರ ಕೊಡ್ತಾರೆ. ಒಮ್ಮೆ ಎಲ್ಲರೂ ಸತ್ತು ಬಿದ್ದಿದ್ರು ಇಂದ್ರಿಯತ್ತಿನ ಅಸ್ತ್ರಕ್ಕೆ, ಹನುಮಂತ ಸಂಜೀವನ ತಂದ, ಎಲ್ಲ ಬದುಕಿ ಬಿಟ್ರು. ಸೊ ರಾಮನ್ ನಂಬಿದವರು ಯಾರು ಸತ್ರ? ಈಗ ಒಬ್ರು ಸತ್ತಿಲ್ಲ, ಮುಗಿತಾ ಇಲ್ಲ. ಅಮೆರಿಕನ ಸತ್ರ, ಅದಕ್ಕೇನು ಮಾಡ್ತೀರಿ ಅಂದ್ರೆ ಮತ್ತೊಮ್ಮೆ ತರಿಸ್ತಾರೆ, ಇನ್ನೊಮ್ಮೆ ತಗೊಂಡ ಅಂತ ಹೇಳ್ತಾರೆ, ಮತ್ತೆ ಎಲ್ಲ ಬದುಕಿ ಬಿಡ್ತಾರೆ. ಎರಡು ಸತ್ತಿನೂ ಬದುಕಿದ್ರು, ಯುದ್ಧ ಎಲ್ಲ ಮುಗಿದೋಯ್ತು, ಇನ್ನೂ ಕೆಲವು ಸತ್ತಿರ್ತಾರೆ ಅಮೆರಿಕಾದ ಗ್ಯಾಪ್ ಇರ್ತದೆ. ಅದ ರಾಮದೇವರು ಏನ್ ಮಾಡ್ತಾರೆ ಗೊತ್ತೇನು? ಏ ಯಮದೇವರು ಬನ್ನಿ ಅಂತ ಕರೀತಾರೆ, ಯಮದೇವರು ಇನ್ಚಾರ್ಜ್, ಎಲ್ಲರ ಪ್ರಾಣ ವಾಪಸ್ ಕೊಡಿ ಅಂತ ಹೇಳ್ತಾರೆ. ಎಲ್ಲರೂ ಕೊಟ್ಬಿಡಿ, ಯುದ್ಧ ಮೊದಲ ದಿವಸ ಹಾಕಿದ್ದಾರೆ, ಒಬ್ಬ ರಾವಣನ ಕಪಿನೂ ಸತ್ತಿಲ್ಲ. ಅದಕ್ಕೆ ರಾಮದೇವರು ಯಾತಕ್ಕೆ ಬಂದ್ರು? ಕಪಿಗಳನ್ನು ಕಾಪಾಡಕ್ಕೆ ಬಂದ್ರೆ ಹೊರತು ಅವರಿಂದ ಹೆಲ್ಪ್ ತಗೊಳಕ್ ಬರಲಿಲ್ಲ, ಎಲ್ಲ ಒಬ್ಬ ಕಪಿನೂ ಸಾಯಲಿಲ್ಲ. ಇದು ರಾಮದೇವರು ರಕ್ಷಣೆ ಮಾಡಿದ ರೀತಿ. ಇದು ರಾವಣನ ಕಡೆ ಅವರೇ ಉಳಿದಿಲ್ಲ, ಪಾಪ ಉಳಿದ್ರು ಬಿಟ್ಟು ಅವರೇ ಹೋಗ್ಬಿಡ್ತಾರೆ. ಇವತ್ತು ಅರ್ಥ, ಗುಂಡಾಗಳನ್ನು ನಂಬಿದ್ರೆ ಅವ್ರ ಸಮೇತ ನಂಬಿದವರು ಹೋಗ್ತಾರೆ, ಆದ್ರೆ ಸರ್ಕಾರ ನಂಬಿದ್ರೆ ಸಂಬಳ ಇನ್ಕ್ರಿಮೆಂಟು ಪೆನ್ಷನ್ನು, ಆಮೇಲೆ ನೋಡಿದರೆ ಸತ್ರ ಫ್ಯಾಮಿಲಿ ಪೆನ್ಷನ್ನು, ಇಷ್ಟೆಲ್ಲ ಗುಂಡಾಗಳು ಕೊಡ್ತಾರಾ? ಫ್ಯಾಮಿಲಿ ನಾಶ ಮಾಡ್ತಾರೆ, ಅವರೇನು ಕೊಡ್ತಾರೆ? ಅದು ದೇವರ ನಂಬೋದಲ್ಲ ಸುಖ, ಜನಗಳ ನಂಬೋದಿಲ್ಲ ಸಾಕು. ಸಾಕಿನ್ನು ಮನುಜ ಸೇವೆಯೂ ರಂಗಯ್ಯ ಅಂತ ದಾಸರು ಹೇಳ್ತಾರೆ. ಜನಗಳನ್ನು ಮೆಚ್ಚಿ ಬದುಕಬೇಡಿ, ಜನಾರ್ದನ ಮೆಚ್ಚಿ ಅಂತ ಹೇಳ್ತಾರೆ. ಜನಗಳನ್ನು ಮೆಚ್ಚಿದ್ರೆ ಅವರು ಸ್ವಾರ್ಥಿಗಳಾಗ್ತಾರೆ, ಹೊಗಳದಾಗ ಹೂ ಅಂತಾರೆ, ಬೇಗ ಬಿಟ್ಬಿಡ್ತಾರೆ. ದೇವ್ರು ಹಾಗಲ್ಲ, ಗುಣಪೂರ್ಣ ದೋಷ ದೂರ, ಅದ ದೇವ್ರ ನಂಬಬೇಕು ನಾವು. ಅದನ್ನು ತೋರಿಸಿಕೊಡ್ತಾರೆ. ಇನ್ನು ಹನುಮಂತ ಸಂಜೀವನವನ್ನು ತರ್ತಾನೆ, ಅದೆಲ್ಲ ಕಥೆ ಕೇಳಿದ್ದೇನೆ. ಹನುಮಂತ ಎರಡು ಸಲ ಸಂಜೀವನ ತರ್ತಾನೆ, ಒಂದು ಸತ್ತ ಇಂದ್ರಿತ್ತನ ಅಸ್ತ ಪ್ರಸಂಗದೊಳಗೆ, ಇನ್ನೊಂದು ಸಲ ಲಕ್ಷ್ಮಣ ಪ್ರಾಣದಾತಾಚ. ಎರಡು ಸತ್ತ ಹನುಮಂತ ಸಂಜೀವನ ತರ್ತಾನೆ, ಎಲ್ಲ ಕಥೆಗಳು ಬದುಕಿ ಬಿಡ್ತಾನೆ. ಇದು ರಾಮನ ಸೇವೆ. ಇದರಿಂದ ಅರ್ಥ ಇಷ್ಟು. ಹನುಮಂತನ ನಂಬಿದವರು ಬದುಕ್ತಾರೆ ಅಂತಾಯ್ತು. ಹನುಮಂತ ನಂಬಿದವರು ಬದುಕ್ತಾರೆ, ಆತ ಭುವನ ಪ್ರಾಣ, ನಮ್ಮನ್ನು ಬದುಕಿರೋದೇ ಹನುಮಂತ. 6321,000 ಮೂರೆರಡು ಶತ ಶ್ವಾಸ ಜಪಗಳ, 3 ವಿಧ ಜೀವರೊಡ ಗಬ್ಜಜ ಕಲ್ಪ ಪರ್ಯಂತ ತಾರತಿಸಿ ಸಾತ್ವರಿಗ ಸುಖ ಸಂಸಾರ ಮಿಶ್ರರಿಗೆ ಅಥಮ ಜನರಿಗೆ ಅಪಾರ ದುಃಖಗಳೀವ ಗುರು ಪವಮಾನ ಸದ ಹೆಮ್ಮ. ಇವತ್ತು ಹನುಮಂತನ ಮೇಲೆ ಬದುಕ್ತಾರೆ, ಬದುಕಿಸಿರೋದೇ ಹನುಮಂತ, ಬದುಕಿಸೋದು ಹನುಮಂತ. ಎಲ್ಲರೂ ಬದುಕಿದ್ರು. ರಾಮದೇವರು ತೋರಿಸ್ತಾರೆ, ನಾನು ಬದುಕಿಸ್ತೇನೆ, ಹನುಮಂತನ ಮೂಲಕನೇ ಬದುಕಿಸ್ತೇನೆ ಅಷ್ಟೇ. ಉಳಿದೆಲ್ಲ ಬದುಕುವ ಶಕ್ತಿ, ಎಲ್ಲ ಸತ್ತಾರೆ ಬದುಕು, ಲಕ್ಷ್ಮಣ ಸಮೇತ ಎಲ್ಲ ಬಿದ್ದವರೆ. ಅದ್ಮೇಲೆ ಉಳಿದ ಎಲ್ಲಾ ದೇವತೆಗಳು ಕೂಡ ಪ್ರಾಣ ಕೊಡೋ ಶಕ್ತಿ ಹೊಂದಿಲ್ಲ, ಹರಿವಾಯುಗಳಿಗೆ ಮಾತ್ರ ಶಕ್ತಿ ಇರೋದು. ಆ ಸಮಯದಲ್ಲಿ ಒಂದು ಪ್ರಶ್ನೆ ಬಂತು, ಹನುಮಂತ ಅಷ್ಟೆಲ್ಲ ಮಾಡದ, ಅವತ್ತು ಸಂಜೀವನ ತಂದ ಬದುಕಿಸ್ದ, ಇವತ್ತು ನಮಗೇನು ಹನುಮಂತ ಸಂಜೀವನ ತಂದಿದ್ದಾನೆ ಅಂತ ಹೇಳ್ತಾರೆ. ಅವರಿಗೆ ಸಂಜೀವನ ತಂದು ಬದುಕಿಸ್ದ, ನಮಗೆ ಸಮ್ಯಕ್ ಜೀವನ ಹೇಗಿರಬೇಕು ಅಂತ ತೋರಿಸಿ ಬದುಕಿಸ್ತಾನೆ ಅಂತ ಹೇಳಿದ. ಹೀಗೆ ಬದುಕಿ ಬದುಕ್ತೀರಿ ಅಂತ. ಮಾಡೆಲ್ ಆಫ್ ಲೈಫ್ ಅದು, ಹ್ಯಾ ರೋಲ್ ಮಾಡಲ್ ಹನುಮಂತ, ನಮಗೆ ಹನುಮಂತನಂತೆ ಬದುಕಬೇಕು ಅಂತ ತಿಳ್ಕೊಂಡ್ಬಿಟ್ಟು ಅದೇ ಸಂಜೀವನ. ಸಮ್ಯಕ್ ಜೀವನಂ ಸಂಜೀವನ, ಮಾಡಿ ಸರಿಯಾದ ಜೀವನ. ಮುಂತಾನೆ ಹೇಳ್ತಾನೆ, ಎಷ್ಟೇ ಕಥಾ ಸೇವಕ ಏವ ಸರ್ವದಾ ಸದಾ ರತಿ ತ್ವಯ್ ಅಚಲೈಕ ಭಕ್ತಿ ಸಜೀವ ಮಾನೋ ನಪರಃ ಕಥಂಚಿತ್ ತಜ್ಜೀವನಮ್ಮೆ ಅಷ್ಟು ಅಧಿಕಂ ಸಮಸ್ತಾತ್. ಇದು ರಾಮಾಯಣದ ಹನುಮಂತನ ಮಾತು. ಅಂತ ಜೀವನ ನನಗೆ ಬೇಕು ಅಂತ ಹನುಮಂತ ಕೇಳಿದ ಕೊಟ್ಟಿದ್ದಾನೆ. ಅನಂತರ ಎಲ್ಲ ಇದ್ದಾಗ ಮುಗಿದೋಯ್ತು. ರಾಮದೇವರು ಬಂದಿದ್ದಾರೆ, ರಾಜ್ಯಭಾರ ಮಾಡ್ತಾರೆ. ಆ ರಾಜ್ಯಭಾರದ ಒಂದು ಹಂತ ಇನ್ನು 1-2 ನಿಮಿಷದೊಳಗೆ ಮುಗಿಯುತ್ತೆ, 5 ನಿಮಿಷದೊಳಗೇನೆ. ಒಂದು ರಾಮದೇವರು ಹೇಳ್ತಾರೆ, ನಿಮಗೆಲ್ಲ ನಾನೀಗ ಮೋಕ್ಷ ಕೊಟ್ಟರೆ ಮುಗಿದೋಗುತ್ತೆ, ಎಲ್ಲ ಮೋಕ್ಷ ಕೊಟ್ಬಿಟ್ರೆ ಕಥೆ ಮುಗಿಯುತ್ತೆ ನಿಮ್ಮದು. ತುಂಬ ಸೇವೆ ಮಾಡಿದ್ದೀರಿ, ಅದು ಮೋಕ್ಷ ಬೇಕು ಅಂತ ಮಾಡಿದ್ದೀರಿ, ಮೋಕ್ಷ ಕೊಟ್ಟರೆ ಫಲ ಕೊಟ್ಟಂತೆ ಆಯಿತು, ನಿಮ್ಮ ನಂಬರನ್ನ ಮುಗಿದಂತೆ ಲೆಕ್ಕ ಅಷ್ಟೇನೆ. ಅದು ಹನುಮಂತ ಇದ್ದಾನಲ್ಲ, ಆತನ ಮಾತ್ರ ಮೋಕ್ಷ ಕೊಟ್ಟರು ಏನೂ ಕೊಟ್ಟಾಗಲಿಲ್ಲ. ಈಗ ಮೋಕ್ಷಕ್ಕೆಂತ ಹನುಮಂತ ಕೆಲಸ ಮಾಡಿಲ್ಲ, ಎಂಥ ಫಲ ಬೇಕಾದರೂ ಬಿಡಬಹುದು, ಮೋಕ್ಷ ಬಿಡಲಿಕ್ಕಾಗತ್ತಾ, ಅದೂ ಬೇಡ ಅಂತ ಹನುಮಂತನೇ. ಹನುಮಂತನ ಏನು ಕೊಡೋದು ನನಗೆ ಗೊತ್ತಾಗಲ್ಲ ಅಂತ ಹೇಳ್ತಾರೆ. ರಾಮದೇವರಿಗೆ ಕನ್ಫ್ಯೂಷನ್, ಅಂತಾಪಟ್ಟು ಸೇವೆ ಮಾಡಿದ್ದಾರೆ ಹನುಮಂತ. ಭಗವಂತನ ಕನ್ಫ್ಯೂಷನ್ ಅಂದ್ರೆ ಅರ್ಥ ಹನುಮಂತನ ಭಕ್ತಿ ಆಗಿತ್ತು ಅಂತ ಅರ್ಥ. ಹನುಮಂತ ನೆನಕೊಂಡಾಗ ನನಗಂತೂ ತೋಚೋದಿಲ್ಲ, ನಿನಗೆ ಚಾಯ್ಸ್ ಕೊಟ್ಬಿಡ್ತೇನೆ, ಬೇಕಾದ ನೀನೇ ಕೇಳಿಬಿಡು ಅಂತ ಹೇಳ್ತಾರೆ. ಬಹುಶಃ ಇಡೀ ವಿಶ್ವದ ಇತಿಹಾಸದಲ್ಲಿ ಇಂಥ ವರ ಯಾರ್ಯಾರಿಗೂ ಸಿಕ್ಕಿಲ್ಲ, ಬ್ರಹ್ಮಾದಿ ದೇವತೆಗಳಿಂಥ ವರ ಕೇಳಿಲ್ಲ, ಸಾಕ್ಷಾತ್ ಭಗವಂತ ಕೇಳ್ತಾನೆ, ಬೇಕಾದ್ದು ಕೇಳಿಬಿಡು. ಹಾಗೆಲ್ಲ ಹೇಳ್ತಿರ್ತೇನೆ, ಫಸ್ಟ್ ಬ್ಲಾಂಕ್ ಚೆಕ್ ಕಾನ್ಸೆಪ್ಟ್ ತಂದಿದ್ದೆ ರಾಮದೇವರು, ಫಸ್ಟ್ ಬ್ಲಾಂಕ್ ಚೆಕ್, ಬೇಕಾದ್ದು ಕೇಳಿಕೊ ಅಂತ ಹೇಳಿ. ಅದಕ್ಕಿಂತ ಬ್ಲಾಂಕ್ ಚೆಕ್ ಕೊಡಕ್ಕೆ ಜಗತ್ತು ಯಾರ ಕೈಯಲ್ಲೂ ಸಾಧ್ಯ ಇಲ್ಲ. ಯಾರು ಕೊಡ್ತಾರೆ ಬ್ಲಾಂಕ್ ಚೆಕ್, ಪಾಪ ಅವ್ರ ಅಕೌಂಟೇ ಬ್ಲಾಂಕ್ ಇರುತ್ತೆ, ತಗೊಂಡು ಏನು ಮಾಡ್ತೀರಿ, ಏರು ಎಷ್ಟು ಕೊಟ್ಟರೆ ಅಷ್ಟೇ, ಅದಕ್ಕೆ ಬೆಲೆನೇ ಇಲ್ಲ. ರಾಮದೇವರು ಯಾರು ಗೊತ್ತಾ, ಪ್ರೇಷ್ಠೋ ನರಾಮಸ್ಯ ಬಹುವ ತಸ್ಮಾತ್ ನರಾಮ ರಾಜ್ಯ ಸುಲಭಂಚ ಕಿಂಚಿತ್ ತತ್ಪಾದ ಸೇವಾ ರುತಿರೇಶ ನೈಚ್ಛತ್ ತಥಾಪಿ ಭೋಗಾನ್ ನನು ಸಾವಿರಕ್ತಿ ಅಂತ ಹನುಮಂತ ಹೇಳಿದನಂತೆ. ಹನುಮಂತ ರಾಮನಂತೆ ಕೊಟ್ಟವರಿಲ್ಲ, ಹನುಮಂತ ಏನು ಮಾಡಿದ್ದು ಗೊತ್ತಾ, ಇಡಿದು ಏನೇನೋ ಬರ್ಕೋಬೇಕಾಗಿತ್ತು. ಹನುಮಂತ ಮಾಡಿದ ಕೆಲಸ ನೋ ರಿಟರ್ನ್ ವಿತ್ ಥ್ಯಾಂಕ್ಸ್ ಅಂತಾರಲ್ಲ, ವಾಪಸ್ ಕೊಟ್ಟಿದ್ದೇ ಕೆಲಸ. ಇದ್ಯಾವುದು ಬೇಡ ರಾಮ ನನಗೆ, ನನಗೆ ಒಂದು ಕೊಡು ಸಾಕು ಅಂತ ಹೇಳಿದ. ಏನು ಕೊಡಬೇಕು, ಪ್ರವರ್ಧತಾಂ ಭಕ್ತಿರಲಂ ಕ್ಷಣೇ ಕ್ಷಣೇ ತ್ವೀಶ ಮೇಹಾಸ ವಿವರ್ಜಿತ ಸದ. ನಾನು ಇನ್ನೂ ಭಕ್ತಿ ಜಾಸ್ತಿ ಮಾಡಿದ್ದು ಒಂದೇ. ಅದಕ್ಕೆ ಹನುಮಂತನ ಗುಡಿ ಕಟ್ಟಿ ಆತ ಪೂಜೆ ಮಾಡ್ತಾರೆ ಅಂದ್ರೆ ಫಲ ಕೇಳದೆ ಬಿಟ್ಟವನು ಅಂತ ಅರ್ಥ. ಫಲ ಕೇಳಿದ್ರು ಗುಡಿ ಯಾರೋ ಕಟ್ಟೋದಿಲ್ಲ, ಫಲ ಕೇಳಿದ್ರು ಕೊಟ್ಟು ಇನ್ನೇನು ಗುಡಿ ಕಟ್ಟಬೇಕು ಅವ್ರಿಗೆ ಅಂತ ಅರ್ಥ. ಸಮಾಧಿ ಕಟ್ಟಬೇಕು, ಗುಡಿ ಕಟ್ಟಬಾರದು ಅಷ್ಟೇ. ಹನುಮಂತನ ಯಾತ ಗುಡಿ ಅಂತ ಕೇಳಿದ್ರೆ ಆತ ಫಲ ಬಿಟ್ಟ ಮಹಾನುಭಾವ. ರಾಮನ ಪೂಜೆ ಮಾಡ್ತೇವೆ, ಫಲ ಕೊಡುವ ಮಹಾನುಭಾವ. ಹನುಮಂತನ ಪೂಜೆ ಮಾಡ್ತೇವೆ, ಫಲ ಕೇಳದ ಮಹಾನುಭಾವ. ಫಲ ಕೊಟ್ಟು ಭಗವಂತ ದೊಡ್ಡವನು, ಫಲ ಕೇಳದೆ ಹನುಮಂತ ದೊಡ್ಡವನು. ಅವನು ಸ್ವಾಮಿಯಾಗಿ ರಾಮ ದೊಡ್ಡವನು, ರಾಮಭಕ್ತನಾಗಿ ಹನುಮಂತ ದೊಡ್ಡವನು. ಇದನ್ನು ಕೇಳಿದಾಗ ಕರ್ಮಣ್ಣೆ ವಾಜಿಕಾರಸ್ತೆ ಮಾ ಫಲೇಶು ಕದಾಚನ ಅರ್ಥ ಆಗ್ತದೆ. ಇವತ್ತು ಭಗವದ್ಗೀತೆಯ ಮಾತು ನಮಗೆ ಸಾರ್ಥಕವಾದ ಹನುಮಂತನದೊಳಗೆ. ಇವತ್ತು ಎಷ್ಟೇ ನಾವು ಫಲ ಬೇಡ ಅಂದ್ರೂ ಕೂಡ ಒಂದು ಸ್ಟೇಜಲ್ಲಿ ಫಲ ಕೇಳಿಬಿಡ್ತೇವೆ, ಬಿಡೋದಿಲ್ಲ. ಫಲ ಬಿಟ್ಟುಬಿಡಿ, 20 ಕಡೆ ಕಾಫಿ ಕುಡಿದಿರ್ತಾನೆ, ಯಾರದ ಮನೆಗೆ ಹೋಗ್ತಾನೆ, ಕೊಡ್ತಾರೆ ಮತ್ತೆ, ಅವ್ರು ಕೊಡೋದು ಬಿಡೋದಲ್ಲ, ಕುಡಿಯೋದು ಬಿಡೋದಿಲ್ಲ, ಕುಡಿದು ಬಿಡ್ತಾನೆ. ಆಮೇಲೆ ಕುಡಿದಿದ್ದೆ ಅಂತ ಹೇಳ್ತಾನೆ, ಮೊದಲು ಹೇಳೋದಿಲ್ಲ, ಹೇಳಿದ್ರೆ ವಾಪಸ್ ತೊಗೊಂಡೋದ್ರೆ ಕಷ್ಟ ಅಂತ ಹೆದರಿಕೆ ಅವನಿಗೆ. ಮನುಷ್ಯನ ಸ್ವಭಾವ ಇಷ್ಟು ಅಂದ್ರೆ ಕಾಫಿ ಬಿಟ್ಟು ಕಾಫಿ ಹಾಕಿ ಬದನೆಕಾಯಿ ಇರ್ತದೆ ಮನೆ, ಯಾರೋ ತಂದು ಕೊಟ್ಟಿರ್ತಾರೆ, ಯೋಚನೆ ಮಾಡ್ತಾನೆ, ನಾನೇ ಕೊಂಡು ಬಂದಿದ್ದಲ್ಲ, ಬಿಟ್ಟು ಕೊಟ್ಟರೆ ಯಾಕೆ ತಿನ್ನಬಾರದು, ಆ ಥರ ಯೋಚನೆ ಮಾಡ್ತಾರೆ. ಕೊಂಡು ತಿನ್ನಬಾರದು, ಬಿಟ್ಟು ಯಾಕೆ ತಿನ್ನಬಾರದು, ಅದು ಫಲ ಅಟ್ರಾಕ್ಟ್ ಮಾಡ್ತದೆ ಆ ಥರ ಮನುಷ್ಯನನ್ನು. ಅಂಥದ್ದು ರಾಮದೇವರೇ ಡೈರೆಕ್ಟ್ ಕೊಟ್ಟಾಗಲೂ ಕೂಡ ನನಗೆ ಬೇಡ ಅನ್ಬೇಕಾದ್ರೆ, ಅಹುದಹುದು ಹನುಮಂತ, ಅಹುದು ನೀ ಬಲವಂತ, ಅಹುದು ಮುಖ್ಯ ಪ್ರಾಣ ಮೂಲ ಗುರು. ಅಹುದು ಮೂಲ ಗುರು ಅಂತ ಅದಕ್ಕೆ ಹೆಸರು. ಅದಕ್ಕೆ ರಾಮದೇವರು ನೋಡಿದರು, ನೀನಂತೂ ಕೇಳಲಿಲ್ಲ ಬಿಡು ಅಂಥೇಳಿ ಮುಂದೆ ಭೀಮಸೇನಾಗಿ ಯುವರಾಜನಾಗಿ ಬಂದರು. ಶ್ರೀಮದ್ ಆಚಾರ್ಯರಾಗಿ ವೇದಾಂತ ಸಾಮ್ರಾಜ್ಯ ಅಧಿಪತಿಗಳಾಗಿ ಬಂದರು ಅಂತ ಅರ್ಥ ಮಾಡಿಕೊಂಡ್ರೆ ಎಂಥ ರಾಮ ಎಂಥ ಹನುಮಂತ. ಮುಂದೆ ರಾಮರಾಜ್ಯ ಪ್ರಾರಂಭವಾಯಿತು. ರಾಮರಾಜ್ಯ ಹೇಗಿತ್ತು? ಬಹಳ ಸರಳ. ರಾಮೋ ರಾಮೋ ರಾಮ ಇತಿ ಪ್ರಜಾನಾಂ ಅಭವನ್ ಕಥಾ, ರಾಮಭೂತಂ ಜಗತ್ಸರ್ವಂ ರಾಮೇ ರಾಜ್ಯಂ ಪ್ರಶಾಸತಿ. ರಾಮ 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 ಅಂತೆಲ್ಲ ಆರಾಮಾಗಿದ್ದರಂತೆ, ಸಿಂಪಲ್ ಅದು. ರಾಮ ರಾಮ ಆರಾಮ ಅಷ್ಟೇ. ಇವತ್ತು ನಮಗೆ ಆರಾಮ ಬೇಕು, ಆ ರಾಮ ಮಾತ್ರ ಬೇಡ. ಆ ರಾಮ ಬೇಕು, ಆ ರಾಮ ಸಹವಾಸ ಬೇಡ ಅಂತ ಹೇಳ್ಕೊಡಿ. ಏನರ್ಥ? ಆ ರಾಮ ಇದ್ರೆ ಮಾತ್ರ ಆರಾಮ. ರಾಮ ರಾಮ ಅಂತ ಆರಾಮ ಇದ್ರು. ನಾವು ಹಣ 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 ಅಂತ ಹೆಣ ಹೋಗ್ತೇವೆ, ಇಷ್ಟೇ ವ್ಯತ್ಯಾಸ. ಅದು ಆರಾಮ ಆರಾಮ ರಾಮ ಹೆಣ. ನಾವಿವತ್ತು ಹಣದಿಂದ ಹೆಣ ಆಗಬಾರದು. ಹಣವೇ ನಿನ್ನಯ ಗುಣವ ಇರಿತು ಬಂಡಿತೇನಯ್ಯ, ಹಲವೆಂದರದೊಬ್ಬ ಹೆಣಕ್ಕಿಂತ ಕಡೆಯಯ್ಯ ಅಂತ ಕಾಲ ಬಂದಿದೆ. ಹಣ ನಮ್ಮನ್ನು ಕಾಪಾಡೋದಿಲ್ಲ, ಪರಮಾಂತ ನಮ್ಮನ್ನು ಕಾಪಾಡ್ತಾನೆ. ಅದನ್ನು ಅಲ್ಲಿ ತೋರಿಸಿಕೊಡ್ತಾರೆ. ಮುಂದೆ ರಾಮನೇ ರಾಜ್ಯಭಾರ ಮಾಡಿದ ರಾಮರಾಜ್ಯ ಹೇಗಿತ್ತು ಹೇಳ್ತಾರೆ. ತುಂಬ ಹೇಳಕ್ಕೆ ಹೊತ್ತಿಲ್ಲ, ಒಂದೇ ಮಾತನ್ನು ಹೇಳ್ತಾರೆ. ರಾಮರಾವಣರ ಯುದ್ಧ ಹೇಗಿತ್ತು ವಾಲ್ಮೀಕಿ ಹೇಳ್ತಾರೆ. ಗಗನಂ ಗಗನಾಕಾರಂ ಸಾಗರ ಸಾಗರೋಪಮಃ. ಅದೇ ರೀತಿಯಲ್ಲಿ ಇನ್ನೊಂದು ಮುಖ್ಯ ಹೇಳ್ತಾರೆ, ರಾಮರಾವಣಯೋರ್ ಯುದ್ಧಂ ರಾಮರಾವಣಯೋರಿವ. ಸಮುದ್ರ ಸಮುದ್ರ ಹೇಗಿರ್ತಾಗಿರ್ತದೆ, ಆಕಾಶ ಆಕಾಶ ಇದ್ದಾಗಿರ್ತದೆ. ರಾಮರಾವಣ ಯುದ್ಧ ಹೇಗಿತ್ತು ಅಂತ ಕೇಳಿದರೆ, ರಾಮರಾವಣ ಯುದ್ಧ ಇದ್ದಾಗ ಇತ್ತು, ಇನ್ನೊಂದು ಹೇಳಕ್ಕೆ ಬರೋದಿಲ್ಲ ಅಂತ ಹೆಸರು. ಅನನ್ವಯ ಅಂತ ಅದಕ್ಕೆ ಅಲಂಕಾರದ ಹೆಸರು. ರಾಮರಾಜ್ಯ ಹೇಗಿತ್ತಾಗಿದ್ದರೆ ಇಷ್ಟೇ. ರಾಮರಾಜ್ಯ ಹೇಗಿತ್ತು ಅಂದರೆ, ರಾಮರಾಜ್ಯ ಇದ್ದಾಗ ಇತ್ತು, ಇನ್ನೊಂದು ರಾಜ್ಯ ಅರಿಕೆ ಬರೋಕ್ಕೆ ಸಾಧ್ಯ ಇಲ್ಲ. ಇವತ್ತು ರಾಮರಾಜ್ಯ ಮಾಡ್ತೀವಿ ಅಂತ ಹೋಗ್ತಾರೆ, ಪಾಪ ಬರೀ ರಾವಣರಾಜ್ಯ ಹೆತ್ತವಾಸಿ ಅರಿಕೆ ಮಾಡಿಬಿಡ್ತಾರೆ. ಇವತ್ತಿನ ಕಾಲದ ರಾಮರಾಜ್ಯ ಅಂದರೆ ರಾಮರಾಜ್ಯನೇ ಹೇಗಿತ್ತು ಅಂತ ತಿಳ್ಕೊಳ್ಳೋಕಾಗೋಗ್ಬಿಟ್ಟಿದೆ. ರಾಮರಾಜ್ಯ ಅಂದರೆ ಒಂದೇ ಭೂ ವೈಕುಂಠ ಅಷ್ಟೇ, ಇನ್ನೇನೂ ಅಲ್ಲ, ವೈಕುಂಠ ಲೋಕ ಇದ್ದಾಗಿತ್ತು. ಮುಂದೆ ರಾಮದೇವ ರಾಜ್ಯಭಾರವನ್ನು ಮಾಡ್ತಾ ಕೊನೆಗಿಷ್ಟೆಲ್ಲ ಕೇಳಿ ಜನ ಒಂದು ಸಂಶಯ ಪಡ್ತಾರೆ, ಏನೇ ಇರಲಿ ರಾಮ ತಪಸ್ಸನ್ನು ಕೊಂದುಬಿಟ್ಟ, ಎಷ್ಟು ಅನ್ಯಾಯ. ಒಬ್ಬ ಬ್ರಾಹ್ಮಣ ಬಂದ, ರಾಮನ ಮುಂದೆ ಹಾಕಿದ, ತನ್ನ ಮಗನ ಹೆಣ ಹಾಕಿದ. ರಾಮ ಉಳಿದವರಾಗಿದ್ದ ಕ್ಷತ್ರ ಮೈಲಿಗೆ ಭ್ರಷ್ಟ ಪಾಪಿಷ್ಟ ಅಂತ ಬೈದು ಕಳಿಸಿಬಿಡ್ತಿದ್ರು. ಹೆಣ ತಂದು ಮುಂದೆ ಹಾಕ್ತಾರೆ ಯಾರು ಅಂತ ಹೇಳಿ ರಾಮ ಕೇಳಿದ. ಏನು ಅಂತ ಕೇಳಿದ ರಾಮ, ನಾನು ಅಪ್ಪ ಬದುಕಿದ್ದೇನೆ, ಮಗ ಸತ್ತಿದ್ದಾನೆ, ಯಾವ ನ್ಯಾಯ ಅಂತ ನ್ಯಾಯ ಅಂತ ಕೇಳಿದ್ನಂತೆ. ಇವತ್ತು ಈ ನ್ಯಾಯ ಕೇಳಿದ ಗೋತಿ ಜೊತೆಯೇನಾಗಬೇಕು ಯಾರ ಅಂತ ಕೇಳಿದ. ಅಂತಿಂತ ನ್ಯಾಯ ಅಲ್ಲ, ನೀರು ಕೇಳಿದ್ರೆ ಕೊಡೋರಿಲ್ಲ, ಅನ್ನ ಕೊಡೋರಿಲ್ಲ, ನನ್ನ ಮಗ ಸತ್ತೋಗಿದ್ದಾನೆ, ಅಪ್ಪ ಬದುಕಿದ್ದೇನೆ, ಯಾವ ನ್ಯಾಯ ಅಂತ ಕೇಳಿದ್ರಂತೆ. ಅಂದರೆ ಸಣ್ಣವರು ದೊಡ್ಡವರು ಅಂತ್ಯಕ್ರಿಯೆ ಮಾಡಲಿಕ್ಕೆ, ದೊಡ್ಡವರು ಸಣ್ಣವರು ಅಂತ್ಯಕ್ರಿಯೆ ಮಾಡಲಿಕ್ಕೆ ಬರುತ್ತಾ ಅಂತ ಕೇಳಿದ್ರಂತೆ. ಆಗ ರಾಮದೇವರು ತಕ್ಷಣ ಹೇಳ್ತಾರೆ, ಸರಿ ನೀವು ಮಾಡಬಾರ್ದು ಮಾಡಿದ್ರೆ ಆಗಬಾರ್ದಾಗಿರುತ್ತೆ ಅಂತ ಹೇಳ್ತಾರೆ. ರಾಮ ನಾನು ಯಾವ ತಪ್ಪನ್ನು ಮಾಡಿಲ್ಲ, ನನ್ನ ತಪ್ಪಿನಿಂದ ಸತ್ತಿಲ್ಲ ಅಂತ ಹೇಳ್ತಾನೆ. ಅವನು ನಿನ್ನ ತಪ್ಪು ಮಾಡಿಲ್ಲ ಅಂತ ಹೇಗೆ ಹೇಳ್ತೀಯ? ಆ ಒಳ್ಳೆ ಬ್ರಾಹ್ಮಣ ಬುದ್ಧಿವಂತ ಹೇಳ್ತಾನೆ, ನಾನು ಯಾಕೋ ತಪ್ಪು ಮಾಡಿಲ್ಲ ಅಂತ ಹೇಳ್ತೇನೆ, ನಿನ್ನ ರಾಜ್ಯದಲ್ಲಿ ತಪ್ಪು ಮಾಡಕ್ಕೆ ಹೇಗೆ ಸಾಧ್ಯ ಅಂತ ಕೇಳ್ತಾರೆ. ನೀನು ರಾಜ್ಯ ತಪ್ಪು ಮಾಡೋ ಚಾನ್ಸಸ್ಸೇ ಇಲ್ಲ, ಆದ್ರೆ ನಾನು ತಪ್ಪು ಮಾಡೇ ಇಲ್ಲ, ಯಾರೋ ತಪ್ಪು ಮಾಡಿರಬೇಕು. ಸರಿ, ರಾಮದೇವರು ಪುಷ್ಪಕವನ್ನು ಏರಿ ಹುಡುಕೊಂಬನ್ನಿ ಅಂತ ಕಳಿಸ್ತಾರೆ, ಹುಡುಕೊಂಬರ್ತಾರೆ. ಒಂದು ಮಾತು ಹೇಳ್ತಾರೆ, ಒಬ್ಬನಿದ್ದಾನೆ ತಲೆಕಡೆ ತಪಸ್ ಮಾಡ್ತಿದ್ದಾನೆ, ಅಲ್ಲಿ ಏನೋ ಇರಬೇಕು ಅಂತ ಲಕ್ಷ್ಮಣ ಭರತರು ಹೇಳ್ತಾರೆ. ತಕ್ಷಣ ರಾಮದೇವರು ಹೋಗ್ತಾರೆ, ನನಗೆ ತಪ್ಪು ಕತೆ ಕೇಳಿಬಿಟ್ಟಿರ್ತೆ. ರಾಮದೇವರು ಹೋಗ್ತಾರೆ, ಯಾರು ಅಂತ ಕೇಳ್ತಾರೆ, ಶೂದ್ರ ಅಂತಾನೆ, ಏನ್ ಮಾಡ್ತೀನಿ ಅಂತಾರೆ, ತಪಸ್ ಮಾಡ್ತೀನಿ ಅಂತಾರೆ. ತಕ್ಷಣ ರಾಮದೇವರು ಕೊಂದು ಹಾಕಿಬಿಡ್ತಾರೆ. ಈ ಕತೆ ಹೇಳಿ ಜನ ತಲೆ ಕೆಡಿಸಿಬಿಟ್ಟಿದ್ದಾರೆ, ಅಲ್ಲಿ ಶೂದ್ರ ತಪಸ್ ಮಾಡಬಾರದು, ಕೊಂದು ಹಾಕಿಬಿಡ್ತಾನೆ ರಾಮ. ಎಷ್ಟು ಮೂರ್ಖರಿದ್ದಾರೆ ಅಲ್ಲಿ, ಇಲ್ಲೇ ಇಲ್ಲ, ಹಾಗೆಲ್ಲ ಸುಮ್ ಸುಮ್ಮನೆ ಹುಟ್ಟಿಸಿಬಿಟ್ಟಿದ್ದಾರೆ. ಅಗಸನ ಕತೆ ಇಲ್ಲದ ಕತೆ ಅಗಸನ ಕತೆ ತರ್ತಾರೆ, ಇಲ್ಲದ ಕತೆ ತರ್ತಾರೆ. ಅಲ್ಲಿ ರಾಮಾಯಣ ಓದೇ ಇಲ್ಲ ಯಾರು ಕೂಡ, ಓದೋದು ಬೇಕೂ ಇಲ್ಲ ಅವರಿಗೆ. ನಡೆದಿದ್ದೇನು ಗೊತ್ತಾ, ನೀನು ಯಾರು ಅಂತಾರೆ, ಶೂದ್ರ ಅಂತ ರಾಮದೇವರು ಕೊಳ್ಳೋದಿಲ್ಲ. ಏನ್ ಮಾಡ್ತೀವಿ ಅಂತಾರೆ, ತಪಸ್ಸು ಅಂತ ರಾಮದೇವರು ಕೊಳ್ಳೋದಿಲ್ಲ, ಯಾತ್ರೆ ತಪಸ್ ಮಾಡ್ತೀನಿ ಅಂತ ಕೇಳ್ತಾರೆ. ಆಗ ಹೇಳ್ತಾನೆ, ನನಗೆ ರುದ್ರ ಪದವಿ ಬೇಕು, ತಪಸ್ ಮಾಡ್ತೀನಿ ಅಂತ ಹೇಳ್ತಾರೆ. ಆಗ ರಾಮದೇವರು ಕೊಲ್ತಾರೆ. ಈ ಕತೆ ಬಿಟ್ಟು ಬಿಡ್ತಾರೆ, ಯಾರೋ ಹೊರಗೆ ಹಾಕಿರ್ತಾರೆ, ಜಾತಿ ಹೇಳಿ ಹೊರಗೆ ಹಾಕಿದೆ ಅಂತ ಹೇಳುದು. ಕಾಪಿ ಹೊಡೆದವನು, ಯಾವ ಜಾತಿ ತಗೊಂಡು ಏನ್ ಮಾಡ್ತೀರ ಅಲ್ಲಿ, ಜಾತಿ ತಗೊಳ್ಳೋದು ಡೌನ್ ವಿತ್ ಪ್ರಿನ್ಸಿಪಾಲ್ ಅಂತ ಹೋಗೋದು, ಏನ್ ಮಾಡ್ತೀರ ಅದಕ್ಕೆ? ತಪ್ಪೋದು, ಜಾತಿ ಪ್ರಶ್ನೆ ಬಂದಿಲ್ಲ ಅಲ್ಲಿ. ಅಲ್ಲಿ ಬಂದಿರೋದು ಏನು ಗೊತ್ತಾ, ನೀನು ರುದ್ರ ಪದವಿ ವಹಿಸಿ ಬರ ಮಾಡ್ತಿದ್ದಾನೆ. ಅಲ್ಲಿ ರಾಮಾಯಣದಲ್ಲೇ ಬರುತ್ತೆ ಆ ಮಾತು, ಆಚಾರ್ಯ ಎಕ್ಸ್ಪ್ಲೇನ್ ಮಾಡ್ತಾರೆ. ಅವನ್ ಯಾರು ಗೊತ್ತಾ, ಜಂಘನಾಮ ಅಸುರ ಪೂರ್ವಂ ಗಿರಿಜಾ ವರದಾನತಃ ಬುಭೂವ ಶೂದ್ರ ಕಲ್ಪಾಯುಃ ಇಚ್ಛನ್ ಮಹೇಶ್ವರಂ ಪದಂ ತಪಶ್ಚಚಾರ ದುರ್ಬುದ್ಧಿ ಸ ಲೋಕಕ್ಷಯ ಕಾಮ್ಯಯ. ಅವನೊಬ್ಬ ಜಂಘ ಅಂತ ರಾಕ್ಷಸ, ಪಾರ್ವತಿಯನ್ನು ಕುರಿತು ತಪಸ್ಸು ಮಾಡಿದ. ಏನು ಬೇಕು ಅಂತ ಕೇಳಿದರು, ಅವಧ್ಯನಾಗಬೇಕು ಅಂತ ಕೇಳಿದ, ತಥಾಸ್ತು ಅಂದರು. ಆಮೇಲೆ ತಪಸ್ಸಿ ಕೂತ್ಕೊಂಡ. ಏನು ಮಾಡ್ತೀನಿ ಗೊತ್ತಾ, ತಪಸ್ಸು ಮಾಡ್ತಾ ಅವನು ಕಲ್ಪಾಯುಷ್ಯ ಕೇಳ್ಕೊಂಡ್ಬಿಟ್ಟು ತಪಸ್ಸು ಮಾಡ್ತಿದ್ದಾನೆ, ನಾನು ಪಾರ್ವತಿ ಪತಿಯಾಗಬೇಕು. ಗೊತ್ತಾಯ್ತಾ, ವರ ತಗೊಂಡಿದ್ದು ಪಾರ್ವತಿಯಿಂದ, ಪಾರ್ವತಿ ಪತಿಯಾಗಬೇಕಂತ. ಇಂಥವನ್ನು ಉಡಿಸಕ್ಕೆ ಸಾಧ್ಯ ಉಂಟೇನೋ? ಆಗ ರಾಮದೇವರು ಕೊಲ್ತಾರೆ. ಇದು ಬಿಟ್ಬಿಟ್ಟು ಸುಮ್ಮನೆ ಶೂದ್ರ ಅಂತ ಕೊಂದ, ತಪಸ್ವಿ ಅಂತ ಕೊಂದ, ಹಾಗಾದ್ರೆ ಶಬರಿ ಶೂದ್ರಳು ಯಾಕೆ ಕೊಲ್ಲಿಲ್ಲ, ತಪಸ್ ಮಾಡಿದ ಗ್ರಾಮ ಯಾಕೆ ಕೊಲ್ಲಿಲ್ಲ, ಗೋವನ್ ಯಾಕೆ ಕೊಲ್ಲಿಲ್ಲ ರಾಮದೇವರು? ಅವರು ಸಾತ್ವಿಕರು, ಒಳ್ಳೆ ತಪಸ್ಸು. ಶಬರಿ ಜೀವನ ತಪಸ್ ಮಾಡಿದವರು, ರಾಮ ಕೊಂದಿಲ್ಲ, ಉದ್ಧಾರ ಮಾಡ್ತಾನೆ. ಜನ ಮಿಸ್ಇಂಟ್ ಮಾಡ್ತಾರೆ, ಹೊರಗಾಕಿದವರನ್ನ ಕಾಪಿ ಹೊಡೆದ ಅಂತ ಹೇಳಿದೇನೆ, ಅವನು ಸುಮ್ಮನೆ ಹೊರಗಾಕಿದ್ರು ಅಂತ ಹೇಳಿ ಸಿಟ್ಟು ಬರುತ್ತೆ ಜನಗಳಿಗೆ. ವಿಷಯ ಹೇಳಿದ ಸಿಟ್ಟು ಬರೋದಿಲ್ಲ. ಮತ್ತು ರಾಮಾಯಣ ಮಹಾಭಾರತಗಳು ಜನಗಳ ಕಿವಿಗೆ ಬಿದ್ದಿಲ್ಲ, ಬಿದ್ದರೆ ಬೀಳಬೇಕಾದ ರೀತಿ ಬಿದ್ದು ತಪ್ಪು ತಪ್ಪ ಕಿವಿ ಬಿದ್ದಿದೆ, ತಪ್ಪು ತಪ್ಪ ಜನ ಬೈತಾರೆ, ಅದು ಸುಳ್ಳು ಅದೆಲ್ಲ ಕೂಡ. ಆಗ ಈ ಕಡೆ ಇವನು ಸತ್ತ, ಆ ಕಡೆ ಬ್ರಾಹ್ಮಣರು ಬದುಕಿದನಂತೆ. ಎಷ್ಟು ಇಮಿಡಿಯೇಟ್ ಕರೆಂಟ್ ಎಲ್ಲ ಲೈನ್ ಬಿಚ್ಚೋಗಿತ್ತು, ಕರೆಂಟ್ ಹೋಗಿತ್ತು, ಸೇರಿಸ್ತಾ ಬಂತಲ್ಲ, ಅಷ್ಟು ಸಿಂಪಲ್ ಇದು. ನಮ್ಮಲ್ಲಿ ಏನೋ ಆಗಬಾರದ್ದಾಗಿದ್ದರೆ ಮಾಡಬಾರದು ಮಾಡಿರ್ತೇವೆ ಅಂತ ಅರ್ಥ. ಯಾವ ಜನದಲ್ಲಿ ಮಾಡಿರ್ತೇವೆ ಅಂತ ಕರ್ಕೋಬಾರದು. ಇದೇ ಜನದಲ್ಲಿ ನೀವು ಇವತ್ತೇ ಮಾಡಿರ್ತೇವೆ, ಬೆಳಗ್ಗೆ ಲೇಟಾಗಿ ಎದ್ದಿದ್ದೆ ಶುರುವಾಗುತ್ತೆ ಮಾಡಬಾರ ಅಲ್ಲಿಂದಲೇ. ಇವತ್ತು ಸಂಧ್ಯೆ ಆದ ಬಿಟ್ಟಿದ್ದೆ ಒಂದು ತಪ್ಪು, ಅಡುಗೆ ಕೊಡದೆ ಸೂರ್ಯನಿಗೆ ಅಡುಗೆ ಕೊಡದೆ ಹೋಗಿದ್ದೆ ತಪ್ಪು, ಇವತ್ತು ಸುಳ್ಳು ಹೇಳಿದ್ದೆ ಒಂದು ತಪ್ಪು. ನಾವು ಹಿಂದಿನ ಜನರಲ್ಲಿ ಹೋಗಲೇಬೇಕಾಗಿಲ್ಲ ಯಾರೋ ಕೂಡ. ನಾವು ಇದೇ ಜನ್ಮ ಇವತ್ತೇ ಸಿಗುತ್ತೆ ಅಂದ ಮೇಲೆ ಇನ್ನು ಹಿಂದಿನ ಪಾಸ್ಟ್ ವಿವೇಚನೆ ಮಾಡಬೇಕಾದಿಲ್ಲ, ಅದಕ್ಕೆ ನಮಗೆ ಕೆಟ್ಟದ್ದಾಗುತ್ತೆ ಹೊರತು ಇಲ್ಲಿ ಪರಮಾತ್ಮ ವಿನಾಕಾರಣ ಕೆಟ್ಟದ್ದು ಮಾಡೋದೇ ಇಲ್ಲ. ಇಷ್ಟು ಹೇಳಿ ರಾಮದೇವರು ಕೊನೆಗೆ ಎಲ್ಲರಿಗೂ ಸಂದೇಶ ಕೊಡ್ತಾರೆ, ಸಮಾಯಾತ ಸಮಾಯಾತ ಏ ಮೋಕ್ಷ ಪದೇಚ್ಛವ, ಬನ್ನಿ ಈಗ ಮೋಕ್ಷ ಕೊಡ್ತೇನೆ. ಇನ್ನೊಬ್ಬರಿಗೂ ಎಲ್ಲರಿಗೂ ಮೋಕ್ಷ ಕೊಡ ಭಗವಂತ ಹೆಂಡತಿನ ಕಳ್ಕೊತಾನ, ರಾಜ್ಯ ಕಳ್ಕೊತಾನೆ, ಕೇಳಿಕೊಳ್ಳಿ. ಸುಗ್ರೀವ ಮೋಕ್ಷ ಕೊಡ ಅನೌನ್ಸ್ ಮಾಡಿದ ಸುಗ್ರೀವ, ರಾಮದೇವರು ಬನ್ನಿ ಎಲ್ಲರಿಗೂ ಮೋಕ್ಷ ಕೊಡ್ತೇನೆ. ಈ ರೂಪದಲ್ಲಿ ಯಾತಕ್ಕೆ ಮೋಕ್ಷ ಕೊಡ್ತೇನೆ ಅಂತ ರಾಮದೇವರು ಹೇಳ್ತಾರೆ ಅಂದ್ರೆ ವಾಸುದೇವ ರೂಪ, ವಾಸುದೇವ ರೂಪದಿಂದ ಮೋಕ್ಷ ಕೊಡೋದು. ಅದಕ್ಕೆ ಬನ್ನಿ ಬನ್ನಿ ಅಂತ ಭಗವಂತ ಕರೀತಾನೆ. ಎಲ್ಲರೂ ಹಿಂದೆ ಹೊರಡ್ತಾರೆ, ರಾಮದೇವರು ದೇಹ ಬಿಡು ಹಾಗೆ ರಾಮದೇವರು ಮೇಲೆ ಕೊಡ್ತಾರೆ. ಭಗವಂತನೇ ಮನುಷ್ಯ ದೇಹನೇ ಇಲ್ಲ, ಅದು ಬಿಡೋ ಪ್ರಸಂಗನೇ ಇಲ್ಲ. ಆದ್ರಿಂದ ರಾಮದೇವರು ಹಾಗೆ ಮೂಲ ರೂಪಕ್ಕೆ ಹೊರಟು ಬಿಡ್ತಾರೆ. ಹೋಗಬೇಕಾದ್ರೆ ಈ ರೂಪದ ಭೂಲೋಕದ ರೂಪ ಇಡ್ತಾರೆ, ಅನಂತರ ಸೂರ್ಯನಲ್ಲಿ ಒಂದು ರೂಪ ಇಡ್ತಾರೆ, ಅದಕ್ಕೆ ಸೂರ್ಯಾಂತರ್ಗತ ರಾಮ, ಕೈಲಾಸದ ರೂಪ ಇಡ್ತಾರೆ. ಅದಕ್ಕೆ ರುದ್ರದೇವರು ರಾಮದೇವರು ಪರಮ ಭಕ್ತರವರು, ಅವ್ರು ಹೇಳ್ತಾರೆ ಪಾರ್ವತೀ ದೇವಿಗೆ, ಎಲ್ಲರೂ ಶೋಕ ಕೇಳಿರ್ತಾರೆ, ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ, ಸೋಮಶೇಖರ ಶಿವನು ತಾನೇ ಬಲ್ಲ ರಾಮನಾಮಾಮೃತದ ಸವಿಯನೆಲ್ಲ. ದೊಡ್ಡ ಅದಕ್ಕೆ ಅಲ್ಲೊಂದು ರೂಪ ಭಗವಂತ ಇಡ್ತಾನೆ, ಬ್ರಹ್ಮಲೋಕದಲ್ಲಿ ಇಡ್ತಾನೆ, ಮೂರು ರೂಪದಲ್ಲಿ ಇವತ್ತೂ ಭಗವಂತ ನಮ್ಮನ್ನು ಕಾಪಾಡ್ತಾ ಇದ್ದಾನೆ. ರಾಮದೇವರು ಹೋದವರಲ್ಲ, ಇವತ್ತೂ ಇದ್ದಾರೆ, ಯಾವಾಗಲೂ ಇರ್ತಾರೆ. ಅನಾದಿನಿತ್ಯವಾದ ರೂಪಗಳು ಭಗವಂತ ರೂಪಗಳೆಲ್ಲ, ಅದು ರಾಮಾಯಣ. ಕೊನೆಗೊಂದು ಪ್ರಶ್ನೆ ಆಯಿತು, ರಾಮಾಯಣ ಅಧ್ಯಾತ್ಮ ಅಜ್ಞ ಅಂತ ಹೇಳ್ತೀರಿ, ಇವತ್ತು ತಗೊಂಡು ಏನು ಮಾಡೋದು ನಾವು, ರಾವಣನೂ ಇಲ್ಲ ಕುಂಭಕರ್ಣನೂ ಇಲ್ಲ, ನಿಮ್ಮ ರಾಮ ಯಾತಕ್ಕೆ ನಮಗೆ ಅಂತ ಪ್ರಶ್ನೆ ಬಂದರೆ ರಾಮನೇ ಬೇಡ ರಾಮಾಯಣನೂ ಬೇಕಿಲ್ಲ ಅಂತಾಗತ್ತೆ. ಅದಕ್ಕೆ ಹೇಳ್ತಾರೆ, ಇವತ್ತು ರಾವಣ ಇಲ್ಲ ಹೌದು, ಕುಂಭಕರ್ಣ ಇಲ್ಲ ಹೌದು, ಆದರೆ ರಾವಣ ಪ್ರವೃತ್ತಿ ಇದೆ, ಕುಂಭಕರ್ಣ ಪ್ರವೃತ್ತಿ ಇದೆ. ರಾವಣ ಪ್ರವೃತ್ತಿ ಎಂದೇನು, 10 ಮುಖ 20 ಕೈ, ತಿನ್ನೋದು ತಿನ್ನೋದು ತಿನ್ನೋದು, ಇದು ರಾವಣನ ಪ್ರವೃತ್ತಿ. ಕುಂಭಕರ್ಣ ಏನು, ಮಲಗೋದು ಮಲಗೋದು ಮಲಗೋದು, ತಿನ್ನೋದು ಮಲಗೋದು, ಬೈ ಬೈ ಬರಿಗೂ ಊಟದ ಕೆಲಸ, ಉಂಡ ಮೇಲೆ ಶಯನ, ಅದೇ ರಾವಣ ಕುಂಭಕರ್ಣ. ಅಂದರೆ ನಮ್ಮಲ್ಲಿ ಭೋಗದ ಪ್ರವೃತ್ತಿ ಇದೆ, ಅದೇ ರೀತಿಯಲ್ಲಿ ಒಂದು ರೀತಿ ಲಕ್ಷುರಿಯ ಪ್ರವೃತ್ತಿ ನಮ್ಮಲ್ಲಿದೆ, ಈ ಮಲಗೋ ಪ್ರವೃತ್ತಿ ನಮ್ಮಲ್ಲಿದೆ. ಆ ಎರಡೇ ಇವತ್ತು ರಾವಣ ಕುಂಭಕರ್ಣ ಪ್ರವೃತ್ತಿಗಳು. ಅದರಿಂದಾಗಿ ಲೋಕ ರಾವಣ ಕುಂಭಕರ್ಣ ನಾಶವಾಗ್ತಿದ್ದಾಗ ನಾವೇ ನಾಶವಾಗ್ತಾ ಇದ್ದೇವೆ. ಅದಾಗಬಾರದಂತಿದ್ರೆ ರಾಮ ಬಂದರೆ ಮಾತ್ರ ರಾವಣ ಹೋದ, ಕುಂಭಕರ್ಣ ಹೋದ, ರಾಮ ಬಂದಾಗ ಮಾತ್ರ ರಾವಣ ಪ್ರವೃತ್ತಿ ಹೋಗ್ತದೆ, ಕುಂಭಕರ್ಣ ಪ್ರವೃತ್ತಿ ಹೋಗ್ತದೆ. ಆದ್ದರಿಂದ ಇವತ್ತು ರಾಮ ಯಾವಾಗ ಬರ್ತಾನೆ, ರಾಮಾಯಣದ ಮೂಲಕ ರಾಮ ಬರ್ತಾನೆ. ಅದಕ್ಕಾಗಿ ರಾಮಾಯಣವನ್ನು ಸದಾ ಕೇಳಬೇಕು, ಸದಾ ಅದು ಮನನ ಮಾಡಬೇಕು, ಹೇಳಬೇಕು. ಅದರಿಂದ ನಾವು ಭಗವಂತ ಪ್ರೀತನಾಗ್ತಾನೆ, ಉದ್ಧಾರವಾಗ್ತೇವೆ, ಇಡೀ ಲೋಕೋದ್ಧಾರವಾಗ್ತದೆ ಎಂಬುದೇ ರಾಮಾಯಣದ ವೈಶಿಷ್ಟ್ಯ. ಒಬ್ಬ ಅವತ್ತು ರಾಮ ಇದ್ದು ಉದ್ಧಾರ ಮಾಡಿದ, ಇವತ್ತು ತನ್ನ ಕಥೆಯ ಮೂಲಕ ಭಗವಂತ ಉದ್ಧಾರ ಮಾಡ್ತಾನಾದ್ರಿಂದ ರಾಮಾಯಣ ಮಹಾಭಾರತ ಭಾಗವತ ಭಗವದ್ಗೀತಾದಿಗಳೆಲ್ಲ ಆತ್ಮೋದ್ಧಾರ ಮಾಡತಕ್ಕಂಥ ಗ್ರಂಥಗಳು. ಆತ್ಮೋದ್ಧಾರ ಸರ್ವತೋಮುಖವಾದ ಉದ್ಧಾರಕ್ಕೆ ಮೂಲಭೂತವಾದಂತಹ ನಾಂದಿ ಅದು. ಅಂಥ ಪವಿತ್ರವಾದ ಕಾರ್ಯ ನಮ್ಮ ಜೀವನದಲ್ಲಿ ನಡೆಯಬೇಕು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋದೇ ನಮ್ಮ ಕೆಲಸ ಅಂತ ಹೇಳ್ತಾ, ಇದು 4 ದಿವಸಗಳ ಸಂಕ್ಷಿಪ್ತ ಪ್ರವಚನ. ಪ್ರತಿ ವರ್ಷದ ರಾಮೋತ್ಸವ ಬಹುಶಃ ಬೆಂಗಳೂರಿನಂಥ ಒಂದು ಪಟ್ಟಣದೊಳಗೆ, ಅದು ಬೆಳಗಿನ ಜಾವ ಆಫೀಸುಗಳ ಗಲಾಟೆಯೊಳಗೆ ಒಂದು ಕಡೆ ರಾಮಕಥೆ ಕೇಳುತ್ತೆ ನಡೆಯುತ್ತೆ ಅಂದರೆ ಬಹುಶಃ ಇದು ಒಂದೇ ಸ್ಥಳ ಅಂತ ಕಾಣುತ್ತೆ. ಈ ರಾಮಸೇವಾ ಮಂಡಳಿಯಲ್ಲಿ ನಿಜವಾದ ರಾಮದೇವರ ಸೇವೆ ಅಂದರೆ ಅದೇ. 1000 ಸಂಗೀತ ಕಚೇರಿಗಳಿಗಿಂತ ಒಂದು ಪ್ರವಚನ ಹೆಚ್ಚು ಪ್ರಭಾವಕಾರಿಯಾಗ್ತದೆ. ನೆನಪಿರಬೇಕು, ಸಂಗೀತ ಕಚೇರಿ ಬೇಡ ಅಂತ ಹೇಳುತ್ತಾ ಹೊರಟಿಲ್ಲ, ಆದರೆ ಅದೆಲ್ಲ ಏನಾಗಿರಬೇಕು ಅಂತ, ಭಗವಂತನ ಮಹಿಮಾ ಓರಿಯೆಂಟೆಡ್ ಆಗಿರಬೇಕು. ಭಗವಂತನ ಮಹಿಮೆಯನ್ನು ತಿಳಿಸ್ತಕ್ಕಂಥ ರೀತಿಯಲ್ಲಿ ಬಂದರೆ ಅದ್ಭುತವಾದ ಕ್ರಾಂತಿ ಮಾಡ್ತಾರೆ.